ಪ್ರವಕ್ಷ್ಯಾಮಿ ಕಥಾಲಕ್ಷಣ ಮಂಜಸ. ಶ್ರೀಮದಾಚಾರ್ಯರು ಪ್ರಮಾಣ ಲಕ್ಷಣವನ್ನು ತಿಳಿಸಿ, ಪ್ರಮಾಣಗಳು ಅಂದರೆ ಯಥಾರ್ಥ ಜ್ಞಾನವನ್ನು ಕೊಡ್ತಕ್ಕಂಥವುಗಳು, ಅಂದರೆ ವಸ್ತು ಹೇಗಿದೆಯೋ ಹಾಗೆ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಪ್ರಮಾಣ. ಆ ತಿಳಿಸ್ಕೊಳ್ಳಿಕ್ಕೆ ಸಾಧನವಾದದ್ದು ಪ್ರಮಾಣ. ಮೊದಲನೆಯದು ಕೇವಲ ಪ್ರಮಾಣ, ಅನಂತರದ್ದು ಅನುಪ್ರಮಾಣ ಅಂತ ಹೇಳಿ ಆ ಪ್ರಮಾಣದ ವಿಭಾಗ ಮೊದಲಾದವುಗಳನ್ನು ತಿಳಿಸಿ, ಉಳಿದೇವರು ಹೇಳಿದ ಪ್ರಮಾಣಗಳ ಸಂಖ್ಯೆ ಹೆಚ್ಚಿದ್ದರೆ ಅದು ಸರಿಯಲ್ಲ, ಕಡಿಮೆ ಇದ್ದರೂ ಸರಿಯಲ್ಲ, ಇಷ್ಟೇ ಇರಬೇಕು ಅನ್ನೋದನ್ನು ಹೇಳಿ, ಇವರು ಪ್ರಮಾಣ ಲಕ್ಷಣವನ್ನೇ ತಪ್ಪಾಗಿ ಹೇಳುತ್ತಾರೆ ಅಂತ ನಿರಾಕರಣೆ ಮಾಡಿ, ಕೊನೆಗೆ ಇದೆಲ್ಲ ಕೂಡ ಸಾವು ಮಾಡಿದ್ದು ಬ್ರಹ್ಮತರ್ಕೋಕ್ತಿ ಮಾರ್ಗತಃ, ಸಾಕ್ಷಾತ್ ಬ್ರಹ್ಮತರ್ಕ ಅಂತಕ್ಕಂಥ ಮೂಲ ಗ್ರಂಥದ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ಪ್ರಮಾಣದ ವಿವೇಚನೆ ಅಂತ ತಿಳಿಸಿ ಮುಂದೆ ಕಥಾಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಮಾಣಗಳು ಗೊತ್ತಾಯಿತು, ಇನ್ನು ಚರ್ಚೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಈಗ. ಪ್ರಮಾಣಗಳನ್ನು ಹೇಗೆ ಅಪ್ಲೈ ಮಾಡಬೇಕು? ಅಪ್ಲಿಕೇಶನ್ ಆಫ್ ಪ್ರಮಾಣ ಅಂದರೂ ಒಂದೇ, ಕಥಾಲಕ್ಷಣ ಅಂದರೂ ಒಂದೇ. ಪ್ರಮಾಣಗಳಿದೆ, ಕಣ್ಣಿದೆ, ನೋಡಬೇಕಲ್ಲ ಅದನ್ನು. ಅದೇ ರೀತಿ ಇಲ್ಲದವ್ರು ಕುರುಡ ಅಂತ, ಕಣ್ಣಿದ್ದು ಕುರುಡ ಅಂತಾರಲ್ಲ, ಹಾಗಾಗಬಾರದು. ಕಣ್ಣೇ ಇಲ್ಲ ಅವ್ರಿಗೆ ವಸ್ತು ಕಾಣೋದಿಲ್ಲ, ಕಣ್ಣಿದೆ ಉಪಯೋಗಿಸೋದಿಲ್ಲ, ವಸ್ತು ಕಾಣೋದಿಲ್ಲ ಅವರಿಗೆ. ಆದ್ದರಿಂದ ಇವತ್ತು ಪ್ರಮಾಣ ಅಪ್ಲೈ ಮಾಡಬೇಕು ಅಂತ ತೋರಿಸ್ತಾ, ಅಪ್ಲಿಕೇಶನ್ ಎರಡು ವಿಧ. ಗುರು ಶಿಷ್ಯರ ಮಧ್ಯೆ ತತ್ವ ನಿರ್ಣಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಒಂದು, ತತ್ವ ನಿರ್ಣಯಕ್ಕೋಸ್ಕರ ಮಾಡಲಿಕ್ಕೆ ಹೊರಟಾಗ ಅದಕ್ಕೇನಂತ ಕರೀತಾರೆ? ವಾದ ಅಂತ ಕರೀತಾರೆ. ಸ್ಪರ್ಧೆ, ಖ್ಯಾತಿ ಮೊದಲಾದವುಗಳಿಗೋಸ್ಕರ ಹೊರಟಾಗ ಏನು ಹೇಳ್ತಾರೆ ಅದನ್ನು? ಜಲ್ಪ ಅಂತ ಹೇಳ್ತಾರೆ. ಅಯೋಗ್ಯ ಜನಗಳ ಮಧ್ಯೆ ನಡೆದಾಗ ಏನಂತ ಕರೀತಾರೆ? ವಿತಂಡ ಅಂತ ಕರೀತಾರೆ. ವಾದ ಕಥೆಯಲ್ಲೂ ಜಲ್ಪದಲ್ಲೂ ಕೂಡ ಪಾರ್ಟಿಸಿಪೆಂಟ್ಸ್ ಇಬ್ಬರು ಕೂಡ ಯೋಗ್ಯರು, ಸಾತ್ವಿಕರು. ಆದರೆ ವಿತಂಡದಲ್ಲಿ ಮಾತ್ರ ಒಬ್ಬ ಸಾತ್ವಿಕಾರ, ಒಬ್ಬ ತಾಮಸ. ಈ ವ್ಯತ್ಯಾಸನ ತಿಳಿದಿರಬೇಕು. ಕಥೆಯ ವಾದದ ಉದ್ದೇಶ ತತ್ವ ನಿರ್ಣಯವಾದರೆ ಜಲ್ಪದ ಉದ್ದೇಶ ಅದಲ್ಲ. ಹೀಗಾಗಿ ಮೂರು ಕಥೆಗೂ ವ್ಯತ್ಯಾಸ ಇದೆ. ಈ ಕಥಾ ಲಕ್ಷಣ ಹೇಳಬೇಕಾದರೂ ಕೂಡ ವಿಭಾಗ ಮಾಡಬೇಕಾದ್ರೂ ಬಹಳಷ್ಟು ಜನ ತಪ್ಪು ಮಾಡಿದ್ದಾರೆ ಅಂತದನ್ನು ಟೀಕಾರಾಯರು ತಮ್ಮ ಟೀಕೆಗಳಲ್ಲಿ ತಿಳಿಸ್ತಾ ಬರ್ತಾರೆ. ಇನ್ನು ಯಾವುದೇ ಕಥೆ ನಡೀಬೇಕಾದರೆ ಮೂಲತಃ ವಾದ ಕಥೆಗೆ ಪ್ರಾಶ್ನಿಕರು ಇರಬಹುದು, ಇಲ್ಲದೇ ಇರಬಹುದು, ನಿಯಮ ಇಲ್ಲ. ತತ್ವ ನಿರ್ಣಯವೇ ಉದ್ದೇಶವಾದ್ದರಿಂದ ಅಲ್ಲಿ ಒಬ್ಬ ತೀರ್ಮಾನ ಮಾಡೋದು ಯಾರು? ಗುರು ಹೇಳ್ತಾರೆ, ಶಿಷ್ಯ ಕೇಳ್ತಾರೆ. ಕನ್ವಿನ್ಸ್ ಆಗೋದೇ ತೀರ್ಮಾನ, ಆದ್ದರಿಂದಾಗಿನೇ ಅಲ್ಲಿ ಒಬ್ಬ ಜಡ್ಜ್ ಅಂತ ಬೇಕಾಗಿಲ್ಲ. ಅಕಸ್ಮಾತ್ ದೊಡ್ಡವರಿದ್ದರೆ ತಪ್ಪೇನಲ್ಲ ಅಂತ ಹೇಳಿದರು. ಆಮೇಲೆ ಇದು ಸತ ಇದಕ್ಕಾಗಲ್ಲ, ಜಲ್ಪ ಮತ್ತು ವಿತಂಡಗಳಿಗೇನಿರಬೇಕು? ಒಬ್ಬ ಜಡ್ಜ್ ಇರಲೇಬೇಕು. ತಾವು ಅವನು ಸರ್ವವಿದ್ಯಾ ವಿಶಾರದನಾಗಿರಬೇಕು, ರಾಗದ್ವೇಷ ವಿಹೀನನಾಗಿರಬೇಕು, ರಾಗದ್ವೇಷಗಳನ್ನು ಸ್ವಲ್ಪ ಮಾತ್ರ ಹೊಂದಿರಬಾರದು, ಅಂಥವ್ರು ಮಾತ್ರವೇ ಆಗಬೇಕು. ಸರ್ವವಿದ್ಯಾ ವಿಶಾರದರಾಗಿ ಸರ್ವಜ್ಞನಾಗಿದ್ದರೆ ಒಬ್ಬರೇ ಇದ್ದರೂ ಆಯಿತು, ಅದಿಲ್ಲದೆ ಹೋದರೆ ಮೂರು ಐದು ಈ ರೀತಿಯಲ್ಲಿ ವಿಷಮ ಸಂಖ್ಯೆಯಲ್ಲಿರಬೇಕೆ ಹೊರ ಸಮಸಂಖ್ಯೆಯಲ್ಲಿರಬಾರದು. ವಿಷಮ ಏಕ ಏವವಾ, ಪ್ರಾಶ್ನಿಕ ಇತಿ ಸಂಪ್ರೋಕ್ತಾ ವಿಷಮ ಏಕ ಏವವಾ. ಇಷ್ಟು ಹೇಳಿ ಅಶೇಷ ಸಂಶಯ ಛೇತ್ತ ನಿಸ್ಸಂಶಯ ಉದಾರಧೀಹಿ ಏಕಶ್ಚೇತ್ ಪ್ರಾಶ್ನಿಕೋ ಜ್ಞೇಯ ಸರ್ವದೋಷ ವಿವರ್ಜಿತ. ಸರ್ವದೋಷ ವಿವರ್ಜಿತ, ಸರ್ವಗುಣಪೂರ್ಣ ದೇವರೊಂದೇ, ನಾರಾಯಣಂ ಗುಣೈಸ್ಸರ್ವೈ ಹೃದಯಣಂ ದೋಷವರ್ಜಿತಂ. ಆದ್ದರಿಂದ ಆ ರೀತಿಯಲ್ಲಿ ಮುಖ್ಯ ಪ್ರಾಸ್ತಿಕ ಲಕ್ಷಣವನ್ನು ತಿಳಿಸಿದರು. ಏಕೋ ವಾ ಬಹವೋ ವಾ ಸ್ಯುಃ ವಿಷ್ಣು ಭಕ್ತಿ ಪರಾಸ್ಸದಾ ವಿಷ್ಣು ಭಕ್ತಿರಿಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಈ ಪಾರ್ಟಿಸಿಪೆಂಟ್ಸಲ್ಲಿ ವಿತಂಡದಲ್ಲಿ ಒಬ್ಬ ಯೋಗ್ಯ ಒಬ್ಬ ಅಯೋಗ್ಯ, ಆದರೆ ಪ್ರಾಸ್ತಿಕರು ಮಾತ್ರ ಎಂದು ಅಯೋಗ್ಯರಾಗಿರಬಾರ್ದು. ಏನಾಗಿರ್ಬೇಕು? ಅವರು ಯೋಗ್ಯರೇ ಆಗಿರಬೇಕು. ಆ ಯೋಗ್ಯತೆಯ ಮುಖ್ಯ ಲಕ್ಷಣ ಏನು ಅಂದರೆ ವಿಷ್ಣು ಭಕ್ತಿ. ಇವತ್ತು ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾವಿರಾರು ಗುಣ ಇರಬಹುದು, ವಿಷ್ಣು ಭಕ್ತಿ ಒಂದಿಲ್ಲ, ಅವನು ಗುಣವಂತನಲ್ಲ ಅಂತಲೇ ಅರ್ಥ. ಅದೇ ರೀತಿಯಲ್ಲಿ ಯಾವುದೇ ಒಂದು ದೋಷ ಇರಬಹುದು, ಆದರೆ ವಿಷ್ಣು ಭಕ್ತಿ ಇತ್ತು ಅಂತ ಕೇಳಿದರೆ ಆ ದೋಷಕ್ಕೆ ಸ್ವಲ್ಪ ಕಡಿಮೆ ಬೆಲೆ ಬರುತ್ತೆ. ಇಲ್ಲಿ ಗುಣಗಳಿಗೆ ಬೆಲೆ ಇಲ್ಲ, ಅಲ್ಲಿ ದೋಷಕ್ಕೆ ಇಗ್ನೋರ್ ಮಾಡಬಹುದು. ಗುಣ ಇಗ್ನೋರ್ ಮಾಡಬೇಕು, ಅಲ್ಲಿ ದೋಷ ಇಗ್ನೋರ್ ಮಾಡಬೇಕು. ಯಾರಿಗೆ ಅಪ್ಲೈ ಆಗೋದಿಲ್ಲ ವಿಷ್ಣು ಭಕ್ತಿ ಶಬ್ದಕ್ಕೆ? ಏನರ್ಥ? ವಿಷ್ಣು ಭಕ್ತಿ, ಸರಿಯಾದ ವಿಷ್ಣು ಭಕ್ತಿ ಹೇಗೆ ಬರಬೇಕು? ಗುರುಭಕ್ತಿ ಜಾಯಿ, ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಆದ್ದರಿಂದ ಅದು ಸರಿಯಾದ ವಿಷ್ಣು ಭಕ್ತಿ ಅಲ್ಲ. ಸರಿಯಾದ ವಿಷ್ಣು ಭಕ್ತಿ ಅಂದ್ರೇನು? ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ಎರಡು ಒಪ್ಪಿದವರಿಗೆ ಮಾತ್ರ ಸರಿಯಾದ ವಿಷ್ಣು ಭಕ್ತಿನೇ ಬರುತ್ತೆ, ಉಳಿದವರದ್ದು ಸರಿಯಾದ ವಿಷ್ಣು ಭಕ್ತಿ ಅಲ್ಲ. ಅಂದರೆ ಅದು ವಾದ ಮಾಡಕ್ಕೆ ಬರೋದಿಲ್ಲ. ಯಾರು ಅಯೋಗ್ಯರ ಜೊತೆ ವಾದ ಮಾಡೋದಕ್ಕೆ ಹೋಗಬಾರದು. ತತ್ವಮೇಶು ನಿಗೂಹಿತಂ ಅಂತ ಹೇಳ್ತಾರೆ. ಇಲ್ಲ, ಹಾರಗಲ್ಲ ಅದಕ್ಕೆ. ಅದು ಇಲ್ಲ ಇಲ್ಲ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅದನ್ನು. ಒಬ್ಬ ಸಾತ್ವಿಕನಿಗೆ ಸ್ವರೂಪದಲ್ಲೇ ಒಂಥರ ವಿಷ್ಣು ಭಕ್ತಿ ಇರುತ್ತೆ. ವಿಷ್ಣು ಭಕ್ತಿ ಹೇಗಿರುತ್ತೆ? ಅನ್ನೋನಾಗಿರುತ್ತೆ. ಅವನಿಗೆ ದೊಡ್ಡವರು ಕಂಡ್ರೆ ಗೌರವ, ದೇವರು ಕಂಡ್ರೆ ಆದರ. ಅದೇ ಭಗವದ್ಗೀತೆ ಸಾತ್ವಿಕಿ ಸಾಧಾಜಿ ಸೀತೆ ಇವ ತಾಮಸೀತೆ ಸಾಂಶ್ರು. ಹಳ್ಳಿಯವರು ಇರ್ತಾರೆ, ಅವ್ರು ಬೇರೆ ಜಾತಿ ಹಳ್ಳಿಯವರು, ದೇವ್ರನ್ನ ಕಂಡ್ರೆ ಹೆದರ್ತಾರೆ, ಅದು ವಿಷ್ಣು ಭಕ್ತಿ ಅಂದ್ರೆ. ಅದು ಇವನು ಇವಿಡ್ತಾ ಓಡಿ ಎಜುಕೇಟೆಡ್ ಹೈಲಿ ಎಜುಕೇಟೆಡ್ ಎಲ್ಲಿದ್ದಾನೆ ದೇವರು ಅಂತ ಕೇಳ್ತಾನೆ, ಅರ್ಥ ಆಯ್ತಾಗ. ಸೊ ಜ್ಞಾನ ಬಂದ ಮಾತ್ರಕ್ಕೆ ಭಕ್ತಿ ಬರುತ್ತೆ ಅಂತಿಲ್ಲ, ಜ್ಞಾನ ಬಂದ ಮಾತ್ರ ಭಕ್ತಿ ಬರಬಾರದು ಅಂತಿಲ್ಲ. ದೇಹಿನಾಂ ಸಹ ಸ್ವಭಾವಜ ಭಗವಂತಗೀತೆಯಲ್ಲಿ ಹೇಳ್ತಾನೆ, ಸ್ವರೂಪದಲ್ಲೇ ಉಂಟು ಸಾತ್ವಿಕ ಲಕ್ಷಣನೇ. ಹಾಗೆ ಆ ದೃಷ್ಟಿಯಿಂದ ಅದು ಬೆಳೀತು, ಬೆಳಿಬೇಕು. ಓದೋದ್ರಿಂದ ಏನಾಗುತ್ತೆ ಅಲ್ಲಿ ಬೆಳೆಯುತ್ತೆ, ಬೀಜ ನೀರು ಹಾಕಿದರೆ ಬೆಳೆಯುತ್ತೆ. ಹೇಗೋ ಮೂಲದಲ್ಲಿರತಕ್ಕಂಥ ಜ್ಞಾನಭಕ್ತಿ ಆದಿ ಗುಣಗಳು ಶಾಸ್ತ್ರಾಧ್ಯಯನ ಅನ್ನೋ ನೀರು, ಅದರಿಂದ ಮುಂದೆ ಏನಾಗುತ್ತೆ ದೊಡ್ಡದಾಗಿ ಬೆಳೆಯುತ್ತೆ ಅಷ್ಟೇ ಹೊರತು ಇಲ್ಲದೇ ಇದ್ರೆ ಬರೋ ಸಾಧ್ಯತೆ ಇಲ್ಲ. ಇರಲೇ ಬೇಸಿಕ್ ರೋ ಏನು ಇರಬೇಕು. ದುರ್ಯೋಧನ ಬಗ್ಗೆ ಹೇಳ್ತಾರೆ, ದುರ್ಯೋಧನ ಕೆಟ್ಟ ಗುಣ ಯಾವುದು ಅಂತ ಕೇಳಿದರೆ ವೃದ್ಧಾನಾಂ ಶಾಸನಾತಿಗ, ದೊಡ್ಡವರು ಮಾತ್ರ ಮೀರಿ ನಡೀತಾ ಇದ್ದ ಅಂತ ಹೇಳಿದ್ದಾರೆ. ಇದು ಬಹಳ ದೊಡ್ಡ ದೋಷ ಅವರು. ಇವ್ರು ಹಾಗಲ್ಲ, ತಗ್ಗಿ ಬಗ್ಗೆ ನಮ್ಮದೇ ಸರಿ ಇರಬಹುದು, ಯಾರೋ ದೊಡ್ಡವರು ನಿಮ್ಮ ತಪ್ಪು ಅಂತಾರೆ, ಆಯ್ತು ಹೋಗ್ಲಿ ಬಿಡಿ, ದೊಡ್ಡ ವಿಚಾರ ಅಲ್ಲ ಅದು ಅಂತ. ಯಾತಕ್ಕೆ ಸರಿ ಅಂತ ಸಾಸೋದು ದೊಡ್ಡದಲ್ಲ, ದೊಡ್ಡವರಿಗೆ ತಲೆಭಾಗ ದೊಡ್ಡದು. ಅರ್ಥ ಆಯ್ತಾ ಈಗ, ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಟ್ರೆಂಡೇ ಹೇಗಿರುತ್ತೋ ಅಂಥವರಿಗೆ ಮಾತ್ರ ವಿಷ್ಣು ಭಕ್ತರು ಅಂತ. ಆ ವಿಷ್ಣು ಕ್ಲಿಯರ್ ಯಾವಾಗ ಗೊತ್ತಾಗುತ್ತೆ ನಮಗೆ, ಅವನು ಸ್ವಲ್ಪ ಓದ್ತಾ ಓದ್ತಾ ಹೋದಂತೆ ಅಂತ ಅನ್ವಿಷ ತನಗೆ ಅರ್ಥ ಆಗುತ್ತೆ ಅಷ್ಟೇ ಹೊರತು, ಇಲ್ಲದ ವಿಷ್ಣು ಭಕ್ತಿ ಅನ್ನೋದು ಎಂದು ಬರೋ ಸಾಧ್ಯತೆ ಇಲ್ಲ, ಸ್ವರೂಪದಲ್ಲೇ ಇದೆ. ಅದು ಮೂಲಭೂತವಾದ ಸದ್ಗುಣ. ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಸ್ವಲಕ್ಷಣ ಅಂದರೆ ಅವ್ಯಭಿಚರಿತಂ ಲಕ್ಷಣ, ಅಂದರೆ ಶೂರ್ ಕ್ಯಾರೆಕ್ಟರಿಸ್ಟಿಕ್ ಅಂತ. ಶೂರ್ ಕೈ ಕೊಡೋದೇ ಇಲ್ಲ. ಪಾಂಡಿತ್ಯಾದಿಗಳಿದ್ದು ಕೂಡ ಏನಾಗಿರ್ಬೋದು, ಮನುಷ್ಯ ಅಯೋಗ್ಯನಾಗಿರ್ಬಹುದು, ಆದರೆ ವಿಷ್ಣು ಭಕ್ತ ಅಯೋಗ್ಯ ಆಗೋ ಚಾನ್ಸ್ ಇಲ್ಲ. ಅದಕ್ಕೆ ಶೂರ್ ಟೆಸ್ಟ್ ಅಂತ ಹೇಳಿದರೆ ವಿಷ್ಣು ಭಕ್ತನಾಗಿರೋದು. ಸದ್ಗುಣಾನಾಂ ಸ್ವಲಕ್ಷಣಂ ಪೃಷ್ಠೇ ನಾಗಮ ಏವಾದೌ ವಕ್ತವ್ಯ ಸಾಧ್ಯ ಸಿದ್ಧಯೇ. ಈಗ ಡಿಬೇಟ್ ಹೇಗೆ ನಡೀಬೇಕು ಅಂತ ಹೇಳ್ತಾರೆ. ಕಂಡಕ್ಟ್ ಆಫ್ ಡಿಬೇಟ್ ಈಗ ಹೇಗೆ ಶುರುವಾಗಬೇಕು? ಪೃಷ್ಠೇನ ಆಗಮ ಏವಾದೌ ವಕ್ತವ್ಯ ಸಾಧ್ಯ ಸಿದ್ಧಯೇ. ಯಾವುದೇ ಒಂದು ಪ್ರಶ್ನೆ ಬಂತು, ಉತ್ತರ ಕೊಡಬೇಕು. ಸಾಧ್ಯ ಅಂದ್ರೇನು? ಉತ್ತರ. ಉತ್ತರ ಹೇಗೆ ಕೊಡಬೇಕು ಅಂತ ಕೇಳಿದರೆ ಆಗಮ ಬೇಸಲಾಗಿ ಕೊಡಬೇಕು, ಆಗಮವನ್ನು ಉಲ್ಲೇಖ ಮಾಡಿ ಉತ್ತರ ಕೊಡಬೇಕು ಹೊರತು ಬೇರೆ ಅಲ್ಲ. ಬಸ್ ಎಷ್ಟೊತ್ತಿಗಿದೆ ಅವ್ರೇ ಹೇಳ್ಬೇಕು, ಅವನಿಗೆ ಅಧಿಕೃತ ಹೇಳ್ಬೇಕಾದ್ರೆ ಟೈಮ್ ಟೇಬಲ್ ತೋರಿಸ್ಬೇಕು. ಅರ್ಥ ಆಯ್ತಾ? ಅದಿಲ್ಲದ ಹೋದರೆ ಅರ್ಥ ಇಲ್ಲ. ಅದಿಲ್ಲದ ಬರೀ ಗೆಸ್ ಮಾಡಿ ಹೇಳ್ತು, ಸುಮಾರು ರಾತ್ರಿ 8 ಗಂಟೆಗೆ ಇದ್ರೂ ಇರ್ಬೋದು ಅಂತ ಹೇಳಿದರೆ ಇದು ನಂಬ್ಕೊಂಡು ಪ್ರಯಾಣ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಶೂರ ಇದಿದೆ ಹೀಗಿದೆ ಅಥವಾ ತಪ್ಪಾದರೆ ನನ್ನ ತಪ್ಪಲ್ಲ, ಪ್ರೇ ಟೇಬಲ್ ಹಬ್ಬಕ್ಕೆ ಹೇಳಿದ್ದೇನೆ, ಅವ್ರು ತಪ್ಪದು. ಆ ರೀತಿ ಹೇಳಾಗಿರ್ಬೇಕೆ ಹೊರತು ಪೃಷ್ಠೇನ ಆಗಮ ಏವಾದೋ ವಕ್ತವ್ಯ ಸಾಧ್ಯ ಸಿದ್ಧಯೇ. ಅಲ್ಲೊಂದು ಪ್ರಶ್ನೆ ಬಂತು, ಆಗಮ ಅಂದ್ರೆ ಏನು? ಮುಂದೆ ಹೇಳ್ತಾರೆ ಆಗಮಗಳು ಯಾವುದು ಅಂತೇಳಿ. ಪೃಷ್ಠೇನ ಆಗಮ ಏವಾದೋ ವಕ್ತವ್ಯ ಸಾಧ್ಯ ಸಿದ್ಧಯೇ. ಯಾತಕ್ಕೆ ಆಗಮವನ್ನೇ ಹೇಳಬೇಕು ಅಂತ ಕೇಳಿದರೆ, ನೈಷಾ ತರ್ಕೇನ ಮತಿರಾಪನೇಯ ಮತಿ ಅಂದು ಅದು ಕಠೋಪನಿಷತ್ತಿನ ಮಾತು. ನೈಷಾ ತರ್ಕೇಣ ಆಪನೇಯ ಮತಿರೀತ್ಯಾಹ ಹಿ ಶ್ರುತಿ. ನೈಷಾ ತರ್ಕೇಣ ಆಪನೇಯ ಅಂತ ಆಚಾರ್ಯ ಯಾತಕ್ಕೆ ಹೇಳಿದ್ರು ಅಂದರೆ, ಏಷಾ ಬ್ರಹ್ಮ ವಿಷಯ ಮತಿ ತರ್ಕೇಣ ನ ಆನೇಯ ನ ಅಪನೇಯ. ಬರೀ ಯುಕ್ತಿಯಿಂದ ದೇವರ ಬಗ್ಗೆ ನಾವು ಇದೆ ಅಂತ ಖಚಿತವಾಗಿ ಹೇಳೋದಕ್ಕೂ ಬರೋದಿಲ್ಲ, ಇಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಆದ್ರಾಗಿದೆ ತರ್ಕ ಅಂಬೋದು ಅಲ್ಟಿಮೇಟ್ ಅಲ್ಲ, ಅಂದರೆ ಯುಕ್ತಿಯಿಂದ ವಾದ ಶುರು ಮಾಡಬಾರ್ದು ಅಂತ ಅರ್ಥ. ಯಾವುದೇ ವಾದವನ್ನು ಹೇಗೆ ಶುರು ಮಾಡಬಾರ್ದು? ಯುಕ್ತಿಯಿಂದ ಶುರು ಮಾಡಬಾರ್ದು. ಯಾವುದರಿಂದ ಶುರು ಮಾಡಬೇಕು? ಆಗಮದಿಂದ ಶುರು ಮಾಡಬೇಕು. ಇದೆಲ್ಲ ಇನ್ನು ಅನೇಕ ಪ್ರಶ್ನೆ ಬರುತ್ತೆ, ಎಲ್ಲ ಉತ್ತರ ಕೊಡ್ತಾರೆ ಅದಕ್ಕೆ. ಮತಿ ರೀತ್ಯಾಹ ಹಿ ಶ್ರುತಿ, ವೇದವಾಕ್ಯ ಅದು. ಅದಕ್ಕೆ ಶಾಸ್ತ್ರ ಯೋನಿತ್ವಾಪ್ತ ಅಂತಿರೋದ್ರಿಂದನೇ ಶಾಸ್ತ್ರದ ಆಧಾರದ ಮೇಲೆ ವಾದ ಮುಂದುವರಿಸಬೇಕು. ಅನ್ಯಾರ್ಥ ಏವ ಆಗಮಸ್ಯ ವಕ್ತವ್ಯ ಪ್ರತಿವಾದಿನ. ದೇವರಿದ್ದಾನೋ ಇಲ್ವೋ, ದೇವರಿಲ್ಲ ಅಂತ ಅವನು ಹೇಳಿದ, ಪ್ರತಿವಾದಿ ಬಂದ. ಇವನೇ ಹೇಳ್ಬೇಕಾಗ ದೇವರಿದ್ದಾನೆ ಅಂತ ಹೇಳಬೇಕು. ಯಾತಕ್ಕೆ? ಅದಕ್ಕೆ ಏಕೋ ನಾರಾಯಣ ಆಸೀತ್, ಎಲ್ಲ ಶಾಸ್ತ್ರ ಶುರು ಮಾಡಬೇಕು ವಾಕ್ಯ. ಆ ರೀತಿ ಶುರು ಮಾಡಬೇಕೆ ಹೊರತು ಯುಕ್ತಿಯಿಂದ ಶುರು ಮಾಡಬಾರದು. ಮತ್ತೆ ಅವನೇನು ಪ್ರತಿವಾದಿ ಏನು ಮಾಡಬೇಕು? ಅವನ ಪಾಯಿಂಟ್ ಏನು ನೆಕ್ಸ್ಟ್? ಈಗ ಅನ್ಯಾರ್ಥ ಏವ ಆಗಮಸ್ಯ ವಕ್ತವ್ಯ ಪ್ರತಿವಾದಿನ. ಆ ಪ್ರತಿವಾದಿಯವನು ಇವನು ಕೊಟ್ಟ ಆಗಮಕ್ಕೆ ಏನು ಮಾಡಬೇಕಾಗ? ಅನ್ಯಾರ್ಥವನ್ನು ಹೇಳಬೇಕು. ಈ ಆಗ ಅರ್ಥ ಆಗೋದಿಲ್ಲ. ಉದಾಹರಣೆಗೆ ಅದ್ವೈತರು ಅದೇ ಶುರು ಮಾಡಿದರು, ಏ ತತ್ವಮಸಿ ಅಂತ ಹೇಳಿದರು ತಕ್ಷಣ. ತತ್ವಮಸಿ ವೇದವಾಕ್ಯ, ಅದನ್ನು ಒಪ್ಪೋದಿಲ್ಲ ಅಂತ ಹೇಳೋದಿಲ್ಲ ನಾವು. ಏನು ಹೇಳ್ತೀವಿ ಅದಕ್ಕೀಗ? ಅರ್ಥ ಆಗಲ್ಲ ಅಂತ ಹೇಳಬೇಕು. ಅರ್ಥ ಆಯ್ತಾ? ಆಗಮ ಕೊಟ್ಟು ಮಾಡದೆ ಹೋದರೆ ಪ್ರಮಾಣನೇ ಅಲ್ಲ ಅದು. ಆ ಸರಿಯಾದ ಪ್ರಮಾಣ ಕೊಟ್ಟು ಮಾಡಿದಾಗ ಅರ್ಥ ಆಗಲ್ಲ. ಅರ್ಥ ಬದಲಾವಣೆ ಮಾಡೋದೇ, ಪ್ರಮಾಣ ಬದಲಾವಣೆ ಮಾಡೋದೇ. ಯಾವಾಗಲೂ ಕೂಡ ಶಾಸ್ತ್ರ ವಿಚಾರದಲ್ಲಿ ವಾಕ್ಯಾರ್ಥ ಶುರುವಾದಾಗ ಆಗಮವನ್ನು ಕೊಟ್ಟು ವಾಕ್ಯಾರ್ಥ ಮುಂದುವರಿಸಬೇಕು. ಅದು ಪ್ರತಿವಾದಿ ಅವನ ಮುಖ್ಯ ಕರ್ತವ್ಯ, ಅದಕ್ಕೆ ಅನ್ಯಾರ್ಥವನ್ನು ಹೇಳಬೇಕು. ಹಾಗಿದ್ರೆ ಆಗಮಗಳು ಯಾವುದು ಅಂತ ಪ್ರಶ್ನೆ ಬರುತ್ತೆ. ಋಗ್ಯಜುತ್ತಾಮ ಸರ್ವಾಚ್ಯ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣ ಜೈವ ಸಂಪ್ರೋಚ್ಯಂತೆ ಸದಾಗಮ. ಎಷ್ಟು ಕಡೆ ಹೇಳ್ತಾರೆ ಆಚಾರ ಲೆಕ್ಕನೇ ಇಲ್ಲ. ಇದನ್ನು ಭಾಷೆಯಲ್ಲಿ ಹೇಳ್ತಾರೆ, ಅನ್ವಾಖ್ಯಾನದಲ್ಲಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ಬ್ರಹ್ಮಸೂತ್ರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಪ್ರಸಂಗ ಬಂದಾಗೆಲ್ಲ ಹೇಳ್ತಾರೆ. ಯಾಕೆ ಯಾವ ಕಾಲಕ್ಕೂ ಆಗಮದ ಬಗ್ಗೆ ಯಾವುದೂ ಆಗಮ ಅಂತ ತಪ್ಪು ತಿಳಿಯಲಿಕ್ಕೆ ಹೋಗಬಾರದು. ಪಾಶುಪತಾದಿಗಳು ಆಗಮ ಅಲ್ಲ. ಋಗಾದ ಋಗ್ಯಜು ಸಾಮಾಥರ್ವಾಸ್ಯ. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ನಾಲ್ಕು ವೇದಗಳು. ಆಮೇಲೆ ಭಾರತಂ ಪಂಚರಾತ್ರಕಂ, ಮಹಾಭಾರತ ಪಂಚರಾತ್ರ, ಮೂಲ ರಾಮಾಯಣಂ ಚೈವ ಮತ್ತು ಮೂಲ ರಾಮಾಯಣ ಇದನ್ನೇನಂತ ಕರೀತಾರೆ ಇಷ್ಟನ್ನು ಸಂಪ್ರೋಚ್ಯಂತೆ ಸದಾಗಮಃ. ಇದಕ್ಕೆರಡ ಸದಾ ಆಗಮಃ ಸಂಪ್ರೋಚ್ಯಂತೆ, ಸದಾಗಮಃ ಸಂಪ್ರೋಚ್ಯತೆ, ಸದಾ ಆಗಮಗಳು ಒಂದು ಯಾವ್ದು ಹೇಳಬೇಕು ಇದೆ ಎಂದು ಚೇಂಜ್ ಆಗೋದಿಲ್ಲ ಲಿಸ್ಟು. ಅವಾಗ ಒಂದು ಸಿಲೆಬಸ್ ಚೇಂಜ್ ಆದಾಗ ಆಗಮದ ಸಿಲೆಬಸ್ ಚೇಂಜ್ ಆಗೋದಿಲ್ಲ, ಒಂದೇ ರೀತಿ ಇರುತ್ತೆ. ಶತಕೋಟಿ ರಾಮ ಅದೇ ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣ ಅಲ್ಲ ಇದು, ಮೂಲ ರಾಮಾಯಣ ಅದು, ಅದನ್ನು ಹೇಳಬೇಕು. ಅದ್ರ ಜೊತೆಗೆ ಇನ್ಯಾವ್ದು ಹೇಳ್ಬೋದು ಆಗಮ ಅಂತ ಕೇಳಿದರೆ, ಅನುಕೂಲಾಯ ಹಿತೇಶಾಂ ಅವೆಲ್ಲ ಸಂಪ್ರೋಚ್ಯಂತೆ ಸದಾಗಮ, ಅವು ಕೂಡ ತೇಚ ಪ್ರೋಕ್ತಃ ಸದಾಗಮ. ಈ ಏಳಕ್ಕೆ ಅನುಗುಣವಾಗಿದ್ದರೆ ಅವು ಕೂಡ ಸದಾಗಮಗಳೇ, ಅದನ್ನು ಅಕ್ಸೆಪ್ಟ್ ಮಾಡಬೇಕು ನಾವು. ಅನ್ನೇ ದುರಾಗಮಾನಾಮ ತೈರ್ನ ಸಾಧ್ಯಂ ಹಿ ಸಾಧ್ಯತೆ. ಇಪ್ಪ ಯುಗಾದಿ ಏಳರಲ್ಲೂ ಸೇರಿಲ್ಲ, ಏಳಕ್ಕೆ ಅನುಕೂಲವಾದದ್ದು ಅಲ್ಲ ಅಂತ ಆಗಮ ಕೊಟ್ಟರೆ ಏನಂತ ಕರಿಬೇಕು ಅದನ್ನು? ದುರಾಗಮ ಅಂತ ಕರಿಬೇಕು. ಇದು ಸದಾಗಮ ಅಪೋಸಿಟ್ ಏನು ದುರಾಗಮ, ಸಹಜ್ಜನ ದುರ್ಜನ ಅಂತ ಶಿಷ್ಟ ದುಷ್ಟ ಅಂತ ಕರಿ ಹಾಗೆ ಅದು ದುರಾಗಮ. ಯಾತೆ ಅದನ್ನು ಯಾತಕ್ಕೆ ಕೇಳಬಾರದಂದ್ರೆ ತೈರ್ನ ಸಾಧ್ಯಂ ಹಿ ಸಾಧ್ಯತೆ, ಅದರಿಂದ ಎಂದೂ ಕೂಡ ವಿಷಯ ಸಾಧನೆ ಮಾಡಕ್ಕೆ ಬರೋದಿಲ್ಲ. ಸಾಧ್ಯ ಅಂದ್ರೇನು? ಒಂದು ಆಬ್ಜೆಕ್ಟ್ ಮ್ಯಾಟರ್ ಟು ಬಿ ಪ್ರೂವ್ಡ್, ಅದೆಂದು ಪ್ರೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆಗಮಗಳನ್ನೇ ಕೊಡಬೇಕು, ಸದಾಗಮಗಳನ್ನೇ ಕೊಡಬೇಕು, ದುರಾಗಮಗಳನ್ನು ಕೊಡಲೇಬಾರದು, ಏಕಾದಶಿ ಉಪವಾಸ ಮಾಡಬಾರದು ಅಂತ ಹೇಳಿದ. ಯಾತಕ್ಕೆ? ಪಾಶುಪತ ಆಗಮದಲ್ಲಿ ಹೇಳಿದೆ ಅಂತ ಹೇಳಿದ. ಪಾಶುಪತ ಏನಲ್ಲ ಅದು? ಆಗಮನೇ ಅಲ್ಲ, ಅದರಿಂದ ಬೆಲೆ ಇಲ್ಲ ಅದಕ್ಕೆ. ಯಾವಾಗ ಅದು ವೈಷ್ಣವಾಗಮ ಹೇಳಬೇಕು ಹೊರತು ವೈಷ್ಣವಾಗ ಅಂತದ್ದು ಇರೋದೇ ಇಲ್ಲ. ಇಲ್ಲ ಅಕಸ್ಮಾತ್ ವೈಷ್ಣವಾಗಮ ಕಂಡು ಬಂದರೆ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಅಂತ ಹೇಳ್ಬೇಕು. ಸರಿಯಾಗಿ ಅರ್ಥ, ಒಂದು ವಾಕ್ಯ ಇದೆ, ಏಕಾದಶ್ಯಾಂ ಮಹಾದಿನೆ ಕರ್ತವ್ಯಂ ಭೋಜನತ್ರಯಂ ಅಂತ ಒಂದು ವಾಕ್ಯ. ಏಕಾದಶ್ಯಾಂ ಮಹಾದಿನೆ ಕರ್ತವ್ಯಂ ಭೋಜನತ್ರಯಂ ಆಗಮ ಅದು. ಇದು ಆಗಮ ಕೋಟ್ಮಾವು ಎಲ್ಲ ಬರೆಸಾಕೋಬಿಡ್ತಾರೆ ಮನೆಯವರು, ಭೋಜನತ್ರಯಂ ಮತ್ತೆ ಮೂರಲ್ಲ, ಫಸ್ಟ್ ಏನೇ ಹೀಗೆಲ್ಲ ಹೇಳಿಬಿಡ್ತಾರಲ್ಲ ಅಂತ ಕೇಳಿದರೆ ಸದಾಗಮ. ಅದಕ್ಕೆ ಭೋಜನತ್ರಯಂ ಅಂತ ಅದಲ್ಲ, ಶ್ರವಣ ಮನನ ಧ್ಯಾನ ಈ ರೀತಿ ಭೋಜನ, ಜ್ಞಾನ ಭೋಜನತ್ರಯಂ ಅಂತ ಅರ್ಥನೇ ಹೊರತು ಈ ಭೋಜನ ಅರ್ಥಾಂತರೇ ಮಾಡಬೇಕು. ಈ ಅರ್ಥ ಯಾಕೆ ಎಷ್ಟು ಕಡೆ ಹೇಳಿದ್ದಾರೆ? ಏನು ತಗೊಂಡು ನಭೋಕ್ತವ್ಯಂ ನಭೋಕ್ತವ್ಯಂ ಅಂತ ಹೇಳಿದ ಮೇಲೆ ಇಲ್ಲಿ ಭೋಕ್ತವ್ಯಂ ಅಂತ ಹೇಗೆ ಹೇಳುತ್ತಾರೆ? ಮತ್ತೆ ಹೇಳಿದ್ದಾರೆ ಅಂದ್ರೇನು? ಉಪವಾಸ ಕೊಡೋದು ಅಂದರೆ ಬರೀ ಅನ್ನ ಬಿಡೋದು ಅಷ್ಟೇ ಅಲ್ಲ, ಈ ಜ್ಞಾನ ಜ್ಞಾನಕಾರ್ಯ ಹೆಚ್ಚು ಮಾಡಬೇಕು ಅಂತ ಅರ್ಥ. ಅವಾಗ ಗೊಂದಲ ಬರೋದಿಲ್ಲ. ಅನ್ಯಾರ್ಥ ಏವಾಗಮಸ್ಯ ವಕ್ತವ್ಯ ಸಾಧ್ಯ ಸಿದ್ಧಯಿ. ಎಷ್ಟೋ ಜನ ಇವತ್ತು ಏಕಾಶಿ ಚಾತಕ್ಕೆ ಬಿಡ್ತಾರೆ, ನಮ್ಮ ಫ್ರೆಂಡ್ ಹೇಳಿದ್ದಾರೆ ಮಾಡೋದಿಲ್ಲ, ಡಾಕ್ಟರ್ ಹೇಳಿದ್ದಾರೆ ಮಾಡೋದಿಲ್ಲ, ಆಗಮಗಳಿವೆಲ್ಲ ಕೂಡ ಎಸಿಡಿಟಿ ಆಗುತ್ತೆ, ಗ್ಯಾಸ್ ಜಾಸ್ತಿ ಆಗಿಬಿಡುತ್ತೆ, ಆಗೋದಿಲ್ಲ, ಯುಕ್ತಿಗಳವೆಲ್ಲ ಯುಕ್ತಿಯಿಂದ ಹೇಳಬಾರದು. ಆಗಮವನ್ನು ಯಾವಾಗ ಏಕಾಶಿವಾಸ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು. ಹೇಗೆ ಕೊಡಬೇಕೀಗ? ಯುಕ್ತಿಯಿಂದ ಕೊಡಬಾರದು. ಆಗಮಕ್ಕೆ ಯಾವುದು ಯುಕ್ತಿ ಎಂದಾಗೋದಿಲ್ಲ, ಅಗೇನೆಷ್ಟು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದು ಹೇಳಬಾರ್ದು. ಇವತ್ತು ತುಂಬ ಜನಗಳು ತಪ್ಪು ಮಾಡೋರೆಲ್ಲ ಏನು ಆಧಾರ ಕೊಡ್ತಾರೆ? ತಪ್ಪು ಮಾಡೋರೆಲ್ಲ ತಪ್ಪು ಮಾಡೋರು ಆಧಾರ ಕೊಡೋದು ಯಾವುದು? ಎಲ್ಲ ಯುಕ್ತಿ ಇಲ್ಲ ದುರಾಗಮ ಅಷ್ಟೇ, ಯುಕ್ತಿ ಕೊಡ್ತಾರೆ ದುರಾಗಮ ಕೊಡ್ತಾರೆ, ಅದರಿಂದ ತಪ್ಪದು. ಸದಾಗಮ ಕೊಟ್ಟು ಮಾತಾಡಬೇಕು ಯಾವಾಗಲೂ ಕೂಡ. ಇವತ್ತು ಕ್ಲಾಸ್ನಲ್ಲಿ ನೀನು ಸಿನಿಮಾ ಹೇಳಿಬಿಟ್ಟು ಪಾಸ್ ಆಗ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಏನು ಹೇಳಬೇಕು? ಅಲ್ಲಿ ಟೆಕ್ಸ್ಟ್ ಬುಕ್ಕನ್ನೇ ಓದಬೇಕು. ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ ಮಾಡಿ ಟೆಕ್ಸ್ಟ್ ಬುಕ್ನಲ್ಲಿ ಪ್ರಶ್ನೆಸ್ ಬರುತ್ತೆ ಆನ್ಸರ್ ಬರೀಬೇಕೇ ಹೊರತು ಯಾವುದು ಆನ್ಸರ್ ಬರೀಬಾರ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸೀರಿಯಸ್ನೆಸ್ ಇರಬೇಕು ಶಾಸ್ತ್ರ ವಿಚಾರದಲ್ಲಿ, ವಿಶೇಷವಾದ ಆಳವಾದ ಸೀರಿಯಸ್ನೆಸ್ ಇದ್ರೆ ಎಂದೂ ತಪ್ಪಾಗೋದಿಲ್ಲ. ಆಧುನಿಕರು 99 ಪಾದ ಜನ ಅವರು ಇವನು ಹೇಳ್ತಾನೆ ಸೈಂಟಿಸ್ಟ್ ಹೆಸರು ಹೇಳ್ಬಿಡೋದು, ಗೊತ್ತಾಯ್ತಾ, ಬಟ್ ಆ್ಯಂಡ್ ರಿಸಲ್ಟ್ ಹೇಳ್ತಾರೆ ಅಂತ ಹೇಳೋರು ಅವರೆಲ್ಲ ಎಂಥವ್ರವರು? ಯುಕ್ತಿಯಿಂದ ವಾದ ಮಾಡೋರು. ಅವರಿಂದ ನಾವೆಂದೂ ಕೂಡ ಶಾಸ್ತ್ರ ವಿಚಾರ ತೀರ್ಮಾನಕ್ಕೆ ಬರೋದಿಲ್ಲ. ಅನ್ಫಾರ್ಚುನೇಟ್ಲಿ ಏನಾಗಿದೆ, ಅವ್ರ ಗ್ರಂಥಗಳೆಲ್ಲ ಜನ ಓದ್ತಾರೆ, ಅವೈಲೇಬಲ್ ಇದೆ, ನಮ್ಮ ಗ್ರಂಥ ಓದೋದಿಲ್ಲ, ಅವೈಲೇಬಲ್ ಇಲ್ಲ. ಹೀಗಾಗಿ ಸಂಸ್ಕೃತ ಬರೋದಿಲ್ಲ, ಕನ್ನಡದಲ್ಲಿಲ್ಲ, ಕತೆ ಮುಗಿತಲ್ಲಿ. ಅವರು ಕನ್ನಡದಲ್ಲಿಲ್ಲ ಅಂತ ಅರ್ಥ ಮಾಡ್ಕೊಂಬೋದಿಲ್ಲ, ಅವ್ರೇನು ಹೇಳ್ತಾರೆ ವಿಷಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ನಮಗೆ ಸಂಸ್ಕೃತ ಬರೋದಿಲ್ಲ, ಅದಕ್ಕೆ ಅರ್ಥ ಆಗಿಲ್ಲ ಅಂತ ಅಕ್ಸೆಪ್ಟ್ ಮಾಡೋದಿಲ್ಲ ಅವರು, ಗೊತ್ತಾಯ್ತಾ. ನೀವು ಹೇಳ್ಬೇಕು ಕನ್ನಡದ, ನೀವು ಹೇಳಿಬೇಕಾದ್ರೆ ನನ್ನ ಕೆಲಸ ಅಲ್ಲ ನಿಮ್ಮ ಕೆಲಸ ಅಂತ ಅಂದಮೇಲೆ ಹಾಕ್ತಾನು, ಅದು ತಪ್ಪು. ಆದ್ರಿಂದ ನಾವು ಏನು ಮಾಡಬೇಕೀಗ? ಒಳ್ಳೆಯವ್ರು ಉದ್ಧಾರ ಮಾಡಬೇಕಾದ್ರೆ ಅವ್ರ ಭಾಷೆಯಲ್ಲೇ ಮಾತಾಡಬೇಕಾಗ್ತದೆ. ಆಗಲಪ್ಪ ತೋರಿಸ್ತೇನೆ ನೋಡು ಅಂತ ಹೇಳಬೇಕೆ ಹೊರತು ಇಲ್ಲ ಬಿಟ್ಟೋಗ್ಬಿಡ್ತಾನೆ ಅಷ್ಟೇ ಅವರು, ಅದಕ್ಕೆ ಅವಕಾಶ ಕೊಡಬಾರ್ದು. ಮತ್ತೆ ಆಗಿರೋ ದುರಂತ ಅದೇನೆ, ಇವತ್ತೇನು ಆಚಾರ ಹೇಳ್ತಾರೆ ಅದನ್ನ ಚೆನ್ನಾಗಿ ತಲುಪಿಸ್ಬೇಕು ನಾವು. ಫಸ್ಟ್ ನೋಡು ಮೂಲ ಶಾಸ್ತ್ರವನ್ನು ಇಟ್ಕೊಂಡು ಮಾತಾಡು ಅಂತ ಅಭ್ಯಾಸ ಮಾಡಬೇಕು. ಇವ್ರು ಯಾತಕ್ಕೆ ಹೇಳಿದ್ರೆ ಮೂಲಶಾಸ್ತ್ರ ಇವರು ಬಂದು ಅವ್ರು ಹೇಳೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡೇ ಇಲ್ಲ, ಆದ್ರಿಂದ ಆಗಿನ ಆ ಸಮಸ್ಯೆ ಬರೋದು. ಆ ಸಮಸ್ಯೆ ಬರಬಾರದು ಅಂತಲೇ ಸ್ವರಮೂರು ಅರ್ಥ ಆಗದೆ ತಕ್ಷಣ ಟೀಕಾ ಬರೆದ್ರು, ಟೀಕಾ ಅರ್ಥ ಆಗದ ಟಿಪ್ಪಣಿ ಬರೆದ್ರು, ತಕ್ಷಣನೇ ದಾಸರು ಕನ್ನಡದ ತಕ್ಷಣ ಬರೆದ್ರು. ಇದೆಲ್ಲ ಯಾತಕ್ಕೆ? ಆದಷ್ಟು ಜನಗಳಿಗೆ ಮೂಲ ಗ್ರಂಥಗಳ ಬಗ್ಗೆ ಆಸಕ್ತಿ ಹುಟ್ಟಿಸ್ಬೇಕು, ಆ ಮೂಲಕ ವಿಚಾರ ತಿಳಿಬೇಕು ಅಂತ ಅವ್ರು ಮಾಡಿದ್ರು. ಅದು ಬಿಟ್ಟು ಸುಮ್ಮನೆ ಮಾತಿ ಮಾತಾಡಿದ್ರೆ ಜಗಳ ಆಗುತ್ತೆ ಅಷ್ಟೇ, ಅರ್ಥ ಆಗೋದಿಲ್ಲ. ಅದರಿಂದ ಎಲ್ಲರೂ ಆಚಾರ್ಯ ಹೇಳ್ತಾರೆ, ಒಬ್ಬ ಇವತ್ತು ಕೆ ಸಿ ಎಸ್ ಆರ್ನ ಒಪ್ತೀರಾ ಅಂತ ಕೇಳಿದ್ರೆ ಏನರ್ಥ? ಅದಕ್ಕೆ ಗೌರ್ಮೆಂಟ್ ರೂಲ್ ಒಪ್ತೀರಾ ಅಂತ ಕೇಳಿದ್ರೆ ಹೇಳ್ಬೇಕು? ಅದಕ್ಕೆ ಒಪ್ಪಬೇಕೋ ಇಲ್ಲ ಅವನು? ಒಪ್ಪಲೇಬೇಕು ಅವನು. ಗೌರ್ಮೆಂಟ್ ಟ್ಯಾಕ್ಸ್ ಹೇಳ್ಬೇಕಾದ್ರೆ ಒಪ್ಪೋದಿಲ್ಲ ಅಂತ ಕೇಳಿದ್ರೆ ನಾವು ದಿನ ಬಿಡೋದೇನೆ ಅಂತ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ, ಹೊತ್ತಾನೆ. ಟ್ಯಾಕ್ಸ್ ಏನಾದ್ರು ಕಳ್ಳ ಯಾರು ಟ್ಯಾಕ್ಸ್ ಒಪ್ಪೋದಿಲ್ಲ, ಆದ್ರೂ ಕೊಡಲೇಬೇಕು ಅವ್ನು, ಬೇರೆ ದಾರಿ ಇಲ್ಲ ಅವನು. ಬೇರೆ ರೀತಿ ಬುದ್ಧಿ ಅವಾಯ್ಡ್ ಮಾಡೋ ಟ್ರೈ ಮಾಡ್ತಾನೆ ಹೊರತು ಟ್ಯಾಕ್ಸ್ ಕೊಡೋದಿಲ್ಲ ಅಂತ ಹೇಳೋಗಿಲ್ಲ ಅವನು. ಅಕೌಂಟ್ ತೋರಿಸೋದಿಲ್ಲ, ಅದೇನೋ ಮಾಡ್ತಾ ಆ ಥರ ಟ್ರಿಕ್ ಮಾಡ್ಬೋದೇ ಹೊರತು ಅಕೌಂಟ್ ತೋರಿಸಿದ ಮೇಲೆ ಏನು ಮಾಡ್ಬೇಕು ಅದನ್ನ ಟ್ಯಾಕ್ಸ್ ಕೊಡಲೇಬೇಕು. ಅದನ್ನ ಒಪ್ಪದೆ ಇವತ್ತು ಸಾಮಾನ್ಯವಾಗಿ ವಿರೋಧಿಗಳು ಯಾರು ಒಪ್ಪಲಿಕ್ಕೆ ಇಷ್ಟಪಡೋದಿಲ್ಲ, ಬಟ್ ಒಪ್ಪಲೇಬೇಕವ್ರು. ಯಾತಕ್ಕೆ ಈ ಕಾರಣ ಇರೋದು, ಅದಕ್ಕೆ ಅಧ್ಯಕ್ಷ ಯಾತಕ್ಕೆ ಇರಬೇಕಾದ್ರೆ ಒಪ್ಪಿಸ್ತಾನೆ ಅವನು. ಇನ್ನೂ ಸದಸ್ಯ ಅಂದರೆ ಅಧ್ಯಕ್ಷ ಇರ್ತಾನೆ, ಈಗ ಇಬ್ಬ ಜಡ್ಜಸ್ ಇರ್ತಾರೆ ಅದ್ರ ಮೇಲೆ ಅಧ್ಯಕ್ಷ ಕೂತಿರ್ತಾರೆ, ಅದರೆಲ್ಲ ಮುಂದೆ ಹೇಳ್ತಾರೆ ಆಚಾರ್ಯ ಒಪ್ಪೋದಿಲ್ಲ ಏನು ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಉತ್ತರ ಕೊಟ್ಬಿಡ್ತಾರೆ. ಒಪ್ಪೋದಿಲ್ಲ ಅಂತಾರೆ ಸುಲಭವಾಗಿ ಅಂತಾರೋ ಸಾಮಾನ್ಯ ಅವರ ಟ್ರೆಂಡ್ ಅಂತದ್ದು ಏನಾದರೂ ಎಸ್ಕೇಪ್ ಆಗೋದು, ಅದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳ್ತಾರೆ. ಅನುಕೂಲ ಏತೇಷಾಂ ತೇಜ ಪ್ರೋಕ್ತಃ ಸದಾಗಮಃ ಅನ್ನೇ ದುರಾಗಮ ನಾಮ ತೈರ್ನ ಸಾಧ್ಯಂ ಹಿ ಸಾಧ್ಯತೆ ಸ್ವಪಕ್ಷಾಗಮಶ್ಚೈವ ವಕ್ತವ್ಯ ಪ್ರತಿವಾದಿನ. ಇಷ್ಟು ಮಾಡಿ ಪ್ರತಿವಾದ ಆಮೇಲೆ ಏನು ಮಾಡಬೇಕು, ಇವ್ರು ಹೇಳಿದ್ದು ಕನ್ಯಾರ್ಥವನ್ನು ಮಾಡಿ ಅದು ತನ್ನ ವಿಷಯ ಹೇಳಿದ್ದು ತಾನೊಂದು ಆಗಮ ಕೋಟ್ ಮಾಡೋದು. ನೀವು ಹೇಳಿದ ಆಗಮ ಸರಿಯಲ್ಲ, ಅದಕ್ಕೆ ಅರ್ಥ ಹೀಗಾಗುತ್ತೆ, ನನ್ನ ವಿಷಯ ನಾ ಆಗಮ ಹೇಳ್ತೇನೆ ನೋಡಿ ಅಂತ ಅವನು ಹೇಳಬೇಕು. ಮತ್ತು ಆಗಮ ಮುಂದೆ ಮಾಡಿಕೊಂಡೇ ಮಾತಾಡಬೇಕು, ಬೇರೆ ಮಾತಾಡೋಗಿಲ್ಲ ಅವರು. ಅನ್ಯಾರ್ಥ ಸ್ಯಾಪ್ ಅನ್ಯಾರ್ಥತಾ ಸಾಧ್ಯ ವಾದಿನ ಸ್ವಾರ್ಥ ಸಿದ್ಧಯೇ. ಅವ ಇವನೇನು ಮಾಡಬೇಕು, ಅದು ಬೇರೆ ಅರ್ಥ ಹೇಳಿ ಮತ್ತೆ ಆಗಮ ಕೋಟ್ ಮಾಡಬೇಕು. ಅರ್ಥ ಆಯ್ತಾ? ಈಗ ಮೊದಲು ಪ್ರತಿವಾದಿ ಬಂದ, ಒಂದು ಮಾತಾಡದ, ತಕ್ಷಣ ಏನು ಮಾಡಬೇಕು, ಆಗಮನ ಉತ್ತರ ಕೊಡಬೇಕು. ಅವಾಗ ಅವನೇನು ಮಾಡಬೇಕು, ಆಗಮಕ್ಕೆ ಬೇರೆ ಅರ್ಥ ಹೇಳಬೇಕು, ಮತ್ತು ಬೇರೆ ಆಗಮ ಇನ್ ಸಪೋರ್ಟ್ ಆಫ್ ಫೀಸ್ ಬಿ ಅವ್ನು ನಮಗೆ ಕೊಡಬೇಕು. ಅವಾಗ ನಾವೇನು ಮಾಡಬೇಕು, ಅದಕ್ಕೆ ಬೇರೆ ಅರ್ಥ ಹೇಳಿಬಿಟ್ಟು ನಮ್ಮ ಅರ್ಥ ಸರಿ ಅಂತ ಹೇಳಬೇಕಾಗ್ತದೆ. ನೀನು ಅರ್ಥ ಹೇಳಿ ಸರಿಯಲ್ಲ ಅಂತ ಹೇಳಬೇಕು. ಈ ರೀತಿ ವಾದ ಮುಂದುವರಿತಾ ಹೋಗಬೇಕು. ಆರ್ಗ್ಯುಮೆಂಟೇಷನ್ ಅಂದರೆ ಹಾಗೆ ಯಾವುದು ಪ್ರಶ್ನೆ ಬರಲಿಲ್ಲ, ಏನು ಹೇಳಿದ್ದಾರೆ ಆಗಮ ಅಂತ ಹೇಳಿದ ಮೇಲೆ ತರ್ಕೋಪ್ರಶ್ನೆ ಏನು ಬಂತೀಗ. ಆ ಪ್ರಶ್ನೆ ಆಗ ಉಪಯೋಗಿಸಿ ಉತ್ತರ ಕೊಟ್ಟರೆ ಆಗ ಉಪಯೋಗಿಸಿ ಉತ್ತರ ಕೊಡಬೇಕು ಅವನು, ಇಲ್ಲೋದ್ರೆ ಸೋತ ಅಂತಾನೆ ಅರ್ಥ. ಅರ್ಥ ಆಯ್ತಾ? ಈಗ ಬೇರೆ ಚಾನ್ಸ್ ಇಲ್ಲ. ಶಾಸ್ತ್ರ ವಿಚಾರ ಬಂದ ಕಾಲಕ್ಕೆ ಈ ಗುರು ಶಿಷ್ಯರೇ ಆಗಲಿ, ಈಗ ವಾಯುದೇವರಿಗೆ ಅಜ್ಞಾನ ಇದೆಯಲ್ಲೋ ಅಂತ ಕೇಳಿದ ಬಂದು ತಕ್ಷಣ ಏನು ಹೇಳಬೇಕು? ನನ್ನ ಅನಿಸೋ ಮಟ್ಟಿಗೆ ಅವರು ನಮ್ಮಂತೆ ಆದ್ದರಿಂದ ಶುರು ಮಾಡಿದರೆ ನಿಮ್ಗೆ ಅನಿಸೋದನ್ನು ಆಗಾರೆ ಕೇಳ್ತಾರೆ. ಶಾಸ್ತ್ರ ಹೇಳಬೇಕು ಆಚಾರ್ಯ ಭಟ್ಟದರ್ಶತ ವಿತ್ತವೇ ಅರಿಹಿತ ಮೂಲ ರೂಪದಲ್ಲಿ ಅರೂಪ ಅವತಾರ ರೂಪದಲ್ಲಿ ಏನಿಲ್ಲ, ಅವರಿಗೆ ಅಜ್ಞಾನ ಇಲ್ಲ. ವಾಕ್ಯ ಮತ್ತೆ ಮಾತಾಡಾಗಿ ಅರ್ಥ ಆಯ್ತಾ? ಈಗ ವಾಕ್ಯ ಕೊಟ್ಟು ಆಧಾರ ಕೊಟ್ಟು ಮಾತಾಡಬೇಕೆ ಹೊರತು ಗೆಸ್ವರ್ಕಿಂತ ಮಾತಾಡಬಾರ್ದು. ತುಂಬ ಜನ ಏನು ಮಾಡ್ತಾರೆ, ಅವರು ಮನುಷ್ಯರು, ರಾಮದೇವರೇ ಮನುಷ್ಯರು, ಈ ಲೆಕ್ಕ ಅವರಿಗೆ ರಾಮದೇವರು ಮನುಷ್ಯರು ಪಾಪ, ಅವರು ತಪ್ಪು ಮಾಡಿದ್ದಾರೆ. ಈ ರೀತಿ ವಾದ ಮಾಡಲಿ ಕೊಟ್ಟು ಏನು ಹೇಳಬೇಕು, ಯುಕ್ತಿಯಿಂದ ಮಾತಾಡ್ತಾರೆ, ಆಗಮದಿಂದ ಮಾತಾಡ್ತಾ ಇಲ್ಲ ಅವರು. ಅದಕ್ಕೆ ಆಗಮನೇ ಕೊಡ, ಆಗಮ ಒಪ್ಪದಿಲ್ಲ ಅಂದ್ರೆ ಏನು ಮಾಡಬೇಕಾಗ, ಅವನು ವಾದಿ ಅಲ್ಲ ಅವನು, ಅದೆಲ್ಲ ಉತ್ತರ ಕೊಡ್ತಾರೆ. ಆಗ ಒಪ್ಪದೆ ಏನು ಮಾಡಬೇಕು ಅಂದ್ರೆ ಹೇಳ್ತಾರೆ. ಬಿತ್ತಿದ್ರೆ ಹಾಕ್ತಾ ಇಲ್ಲ ನಾವೀಗ, ಪ್ರೋಸೆಸ್ ಹೇಳ್ತೀರ ನಾವೀಗ. ಇವತ್ತು ನೀವು ಹೇಳ್ತೀನಿ ಕೇಳಿ, ಈಗ ನಿಮ್ಮ ಸೈಟ್ ಅಂತ ಹೇಳಬೇಕು, ಏನು ತೋರಿಸ್ಬೇಕು ಅದಕ್ಕೆ ಈಗ. ಅಷ್ಟೇ ನಾ ಅದು ಮಿತಿ ಹಾಕ್ಬಿಟ್ಟು, ಮಿತಿ ಅಲ್ಲ ಅದು ಪ್ರೋಸೆಸ್ ಅದು, ಹಾಗೆಲ್ಲ ಮಿತಿ ಹಾಕ್ಬಾರ್ದು ಅಂತ ಕೇಳಿದರೆ ಅರ್ಥ ಆಯ್ತಾ? ಈಗ ಬೈಂಡಿಂಗ್ ಅದು, ಅರ್ಥ ಆಯ್ತಾ? ಏಕಾಶ ಉಪವಾಸ ಪುಣ್ಯಕರ, ಅದಕ್ಕೆ ಆಧಾರ ಕೊಡ್ಬೇಕಾರೆ ಏನು ಮಾಡ್ಬೇಕು ನೀವೀಗ, ಆಧಾರ ಆಗಮ ಕೊಡ್ಬೇಕು ಅಷ್ಟೇ ಹೊರತು ಇದರಿಂದ ಹೇಳಾಗಿಲ್ಲ. ಮಿತಿ ಅಲ್ಲ ಅದು, ರೂಲ್ಸ್ ಅದು. ನೀವು ಆನ್ಸರ್ ಏನಿ ಸಿಕ್ಸ್ ಅಂತೇಳಿ ಮಿತಿ ಹಾಕ್ಬಾರ್ದು ಅಂದ್ರೆ ಏನರ್ಥ? ಟೆನ್ ಕೊಟ್ಟಿದ್ದಾನೆ, ಆನ್ಸರ್ ಏನಿ ಸಿಕ್ಸ್ ಅಂತಾನೆ, ಹಾಗೆ ರಿಸ್ಟ್ರಿಕ್ಟ್ ಮಾಡಬಾರ್ದು ಅಂದ್ರೆ ನನಗೆ ಪ್ರೋಸೆಸ್ ಅದು ಎಕ್ಸಾಮಿನೇಷನ್ ಅದು, ಅವಾಯ್ಡ್ ಮಾಡಾಗಿಲ್ಲ. ಅದರ ನೀವು ವಾದ ಮಾಡಬೇಕು, ಆ ರೀತಿನೇ ವಾದ ಮಾಡಬೇಕು. ಕೋರ್ಟ್ ಡಾಕ್ಯುಮೆಂಟ್ ಕೊಡೋದು, ಕೆಲವು ಸರ್ ಕೇಸ್ ಅಕ್ಸೆಪ್ಟೇ ಮಾಡಲ್ಲ ಗೊತ್ತಲ್ಲ, ಕೆಲವು ಕೇಸ್ನ ಅಕ್ಸೆಪ್ಟ್ ರಿಜೆಕ್ಟೇ ಮಾಡಿಬಿಡ್ತಾರೆ, ಸಫಿಷಿಯೆಂಟ್ ಇದು ಸಾಲ್ದು ಅಂತ ಹೇಳಿಬಿಡ್ತಾರೆ. ಆ ಥರ ಅಡ್ಮಿಟೇ ಮಾಡೋದಿಲ್ಲ ಆ ರೀತಿ ಮಾಡಿದವರು. ಮಿತಿ ಅಲ್ಲ ಇದು, ನಿಯಮ ಇದು, ನಿಯಮ ಬೇರೆ ಮಿತಿ ಬೇರೆ. ಸ್ವಪಕ್ಷ ಆಗಮಶ್ಚೈವ ವಕ್ತವ್ಯ ಪ್ರತಿವಾದಿನ ತಸ್ಯಾಪಿ ಅನ್ಯಾರ್ಥತಾ ಸಾಧ್ಯ ವಾದಿನ ಸ್ವಾರ್ಥ ಸಿದ್ಧಯೇ. ಅನ್ಯಾರ್ಥತಾ ನಿರಾಕಾರ್ಯ ಸ್ವಾಗಮಶ್ಯ ವಿನಿಶ್ಚಯ. ಅವ್ರೇನು ಅರ್ಥ ಮಾಡಿದ್ದ ಬೇರೆ, ತತ್ವಮಸಿ ಅಂತ ಹೇಳಿದ ತಕ್ಷಣ ಅವನೇನು ಮಾಡ್ದ, ಯಾರು ಒಂದೇ ಅಂತ ಅರ್ಥ ಮಾಡ್ದ, ಒಂದೇ ಅಂತ ಅರ್ಥ ಆಗೋದಿಲ್ಲ, ಅದಕ್ಕೆ ಸಾದೃಶ್ಯ ಅಂತ ಅರ್ಥ ಆಗುತ್ತೆ ಅಂತ ಹೇಳಿ ಅನ್ಯಾರ್ಥವನ್ನು ಹೇಳಬೇಕು. ಉಪಪತ್ಯವಕಾಶೋತ್ರ ಹಿ ಆಗಮಾರ್ಥ ವಿನಿರ್ಣಯೇ. ಯುಕ್ತಿ ಉಪಯೋಗಿಸಬಾರ್ದ ಅಂತ ಕೇಳಿದರೆ ಯುಕ್ತಿ ಉಪಯೋಗಿಸಿ, ಯಾವುದಕ್ಕೆ ಉಪಯೋಗಿಸ್ಬೇಕು, ಆಗಮದ ಅರ್ಥ ಏನಾಗುತ್ತೆ ಅನ್ನೋದು ಯುಕ್ತಿ ಉಪಯೋಗಿಸ್ಬೇಕೇ ಹೊರತು ಇಂಡಿಪೆಂಡೆಂಟ್ ಆಗಿ ಉಪಯೋಗಿಸ್ಬಾರ್ದು. ಅರ್ಥ ಆಯ್ತಾ? ಈಗ ಏಕಾಶ ಉಪವಾಸ ಮಾಡಬೇಕು ಬಿಡಬೇಕು, ಆಗಮ ಕೊಟ್ಟ ಆಗಮಕ್ಕೆ ಅರ್ಥ ಏನಾಗುತ್ತೆ ಅನ್ನೋದು ಯುಕ್ತಿ ಉಪಯೋಗಿಸ್ಬೇಕು ಅಷ್ಟೇ ಹೊರತು ನೀವು ಯಾವುದಕ್ಕೆ ಯುಕ್ತಿ ಉಪಯೋಗಿಸ್ಬಾರ್ದು, ಬೇಸಿಕ್ ಪ್ರೂಫ್ ಆಗಿ ಯುಕ್ತಿ ಉಪಯೋಗಿಸ್ಬಾರ್ದು. ಗೊತ್ತಾಯ್ತಾ? ಸೇರಿಟ್ಟಿಗೆ ತೋರಿಸ್ದ ಎಲ್ಲ ಅನಲೈಸ್ ಮಾಡಿದೆ. ಈಗ ನೋಡು ಹೆಸರು ಇದರಲ್ಲಿದೆ, ನೀನು ಹೀಗೆ ಹೇಳ್ತಾ ಇದ್ದಿ, ಎಷ್ಟು ಜನ ಮಕ್ಕಳಿದ್ದಾರೆ ಅವರೆಲ್ಲ ಬಂದಿಲ್ಲ, ಅದೆಲ್ಲ ಯುಕ್ತಿ ಉಪಯೋಗಿಸ್ಬೋದು. ಅಷ್ಟೇ ಹೊರತು ಬೇಸಿಸ್ ಯಾವ್ದು ಅದಕ್ಕೆಲ್ಲ ಕೂಡ ಸೇರಿಡೇ ಬೇಸಿಸ್, ಅದು ಆಗಮನೇ ಬೇಸಿಸ್ ಹೊರತು ಯುಕ್ತಿ ಬೇಸಿಸ್ ಆಗಬಾರ್ದು. ಯುಕ್ತಿ ಹೆಲ್ಪ್ಸ್ ಇಂಟರ್ಪ್ರಿಟೇಷನ್ನೇ ಹೊರತು ಯುಕ್ತಿ ಕೆನಾಟ್ ಕ್ರಿಯೇಟ್ ಡಾಕ್ಯುಮೆಂಟ್ಸ್, ಯುಕ್ತಿ ಕೆನಾಟ್ ಬಿ ಎ ಡಾಕ್ಯುಮೆಂಟ್ ಅಟ್ ಎನಿ ಟೈಮ್. ಅದನ್ನು ಹೇಳ್ತಾ ಮುಂದೆ ಹೇಳಿ, ಉಪಪತ್ಯವಕಾಶೋತ್ರ ಹಿ ಆಗಮಾರ್ಥ ವಿನಿರ್ಣಯೇ. ನೈಯಾಯಿತರ ಆಗಲ್ಲ, ಯುಕ್ತಿ ಕೊಟ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಆಗಮ ಕೊಡ್ತಾರೆ. ಅರ್ಥ ಆಯ್ತಾ? ಈಗ ಯಾವ್ದು ಮೇನ್ ಆಯ್ತು? ಈಗ ಯುಕ್ತಿ ಮೇನ, ಯುಕ್ತಿ ಮೇನ್ ಆಗಬಾರ್ದು, ಯುಕ್ತಿ ಎಂದೂ ಮೇನ್ ಆಗಬಾರ್ದು. ವಾದ್ಯಾಗಮಾರ್ಥೇ ನಿರ್ಣೀತೆ ಆಗಮಾರ್ಥ ಪರಸ್ಯತು ನಿರ್ಣಯ ಸಹಿತೈ ಪಶ್ಚಾತ್ ತಥೋ ನಿಶೇಷ ನಿರ್ಣಯ. ಅಂದ್ರೆ ವಾದ್ಯ ಆಗಮಾರ್ಥ ನಿರ್ಣಯ ಆದ್ಮೇಲೆ ಅವನು ಹೇಳಿದ ಆಗಮಕ್ಕೆ ನಿರ್ಣಯ ಮಾಡಿಬಿಟ್ಟು ಕೊನೆಗೆ ಏನು ಮಾಡಬೇಕು, ಅವನರ್ಥ ಹೀಗೆ, ಅವನ ಆಗಮ ಹೀಗೆ ಹೇಳಿದ ಅದಕ್ಕೆ ಅರ್ಥ ಹೀಗೆ, ನಮ್ಮ ಆಗಮ ಹೀಗಿದೆ ಇದಕ್ಕೆ ಅರ್ಥ ಹೀಗೆ. ನಾವು ಹೇಳಿದ ಅರ್ಥಕ್ಕೆ ಪ್ರತಿ ಅರ್ಥ ಮಾಡಲಿಕ್ಕೆ ಅವನಿಗೆ ಆಗಲಿಲ್ಲ, ಅವನು ಹೇಳಿದ ಪ್ರತಿ ಅರ್ಥ ಮಾಡಿದ್ದೇವಾದ್ರಿಂದ ನಮ್ಮ ಪಕ್ಷಪಾತಿತವಾಗಲಿಲ್ಲ, ಇದು ಸಾಧಿತವಾಯಿತು ಅಂತ ಹೇಳಿ ನಿರ್ಣಯ ಸಹಿತೈಹಿ ಪಶ್ಚಾತ್ ತಥೋ ನಿಶೇಷ ನಿರ್ಣಯ. ಆಗ ಟೋಟಲಿ ಈ ತೀರ್ಮಾನ ಆಯ್ತಾ, ಗೊತ್ತಾಯ್ತಾ, ನಮ್ಮ ಆಗಮ ಅವನಾಗಮ ಎಕ್ಸಾಮಿನೇಷನ್ ನಡೀತು, ನಮ್ಮ ಆಗಮಕ್ಕೆ ವೃತ್ತಿ ಉತ್ತರ ಕೊಡ್ಲಿಕ್ಕೆ ಅವನಿಗೆ ಆಗಲಿಲ್ಲ, ಅವನಾಗ ಉತ್ತರ ಕೊಟ್ಟಾಯ್ತ ನಾವೀಗ ಅಲ್ಲಿ ನಿರ್ಣಯ ಆಗೋಯ್ತು, ಇವ್ರು ಹೇಳಿದ್ ಸರಿ ಅಂತ ಆಯ್ತು. ಇಷ್ಟೆಲ್ಲ ಒಂದು ವಿಷಯ ಮುಗೀತು. ಇದೆಲ್ಲ ಯಾವ ವಿಷಯ ನಡೆದಿರೋದು ಇಷ್ಟೊತ್ತು ಕೂಡ, ಅತೀಂದ್ರಿಯ ವಿಷಯದ ಬಂದಾಗ ಫಸ್ಟ್ ಏನ್ ಕೋಟ್ ಮಾಡ್ಬೇಕು, ಆಗಮ ಕೋಟ್ ಮಾಡ್ಬೇಕು. ಈ ಪ್ರತ್ಯಕ್ಷ ವಿಷಯ ಬಂದಾಗ ಬಸ್ ಎಷ್ಟೊತ್ತಿಗಿದೆ ವೇದ ಹುಡುಕಿದ್ರೆ ಕೂತ್ಕೊಂಡು ಮಾಡಬೇಕು, ಈಗ ಬಸ್ ಎಷ್ಟೊತ್ತಿಗಿದೆ ವೇದ ವೇದ ಹುಡುದು ವೇದದಲ್ಲಿ ಆಧಾರ ಇಲ್ಲ ಆದ್ರಿಂದ ಬಸ್ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟ. ಅದಕ್ಕೆ ಹೇಳ್ತಾರೆ ಪ್ರತ್ಯಕ್ಷ ಸಿದ್ಧೇಶ್ವರ್ಥೇಶು ಪ್ರಶ್ನೆ ಮಾ ಭಕ್ಷ ಜಂವದೇ. ಪ್ರತ್ಯಕ್ಷ ವಿಚಾರ ಬಂದ ಕಾಲಕ್ಕೆ ಪ್ರತ್ಯಕ್ಷ ಆಧಾರ ಕೊಡಬೇಕು, ಅರ್ಥ ಆಯ್ತಾ. ಆ ರೂಪ ಸರಿ ಇಲ್ಲ, ಏನ್ ಹೇಳ್ಬೇಕು ಅದಕ್ಕೆ, ನೋಡು ಯಾಕೆ ನೋಡು ಕಣ್ಣು ಬೇಡು ಅಂತ ಹೇಳಿದ್ರು. ಕಣ್ಣಾಧಾರ ಅಷ್ಟು ಏನ್ರಿ ಅಷ್ಟು ಇರಿಟೇಟಿಂಗ್ ಸಂಗೀತ ಹೇಳ್ತಾರೆ ಅಂತ ಕೇಳಿದೆ, ಯಾತಕ್ಕೆ ನೀವೇ ಕೇಳಿ ಗೊತ್ತಾಗುತ್ತೆ ಎಷ್ಟು ಸ್ವರ ಸರಿ ಇಲ್ಲ ನೋಡ್ರಿ ಅಂತ ಹೇಳ್ತಾ. ಇದು ಆಗಮ ಇಲ್ಲ, ಈಗ ಪ್ರತ್ಯಕ್ಷದೇ ಬೇಕಾದ್ರೆ ಇದರ ಅರ್ಥ ಎಷ್ಟು ಕ್ಲಿಯರ್ ಆಗಿದೆ. ಪ್ರತ್ಯಕ್ಷದ ವಿಷಯ ಬಂದಾಗ ಪ್ರತ್ಯಕ್ಷವನ್ನು ಬೇಸ್ ಮಾಡ್ಕೊಂಡು ಮಾತಾಡಬೇಕು, ಆಗಮ ಶಾಸ್ತ್ರದ ವಿಷಯ ಬಂದಾಗ ಶಾಸ್ತ್ರ ಬೇಸ್ ಮಾಡಿ ಮಾತಾಡಬೇಕು. ಇವತ್ತು ಮಾತಾಡ್ತಿರೋದೇನು, ಮಾತಾಡೋದು ಶಾಸ್ತ್ರ ವಿಚಾರ, ಮುಂದೆ ಮಾಡೋದೇ ಪ್ರತ್ಯಕ್ಷದ ವಿಚಾರ. ಏಕಾದಶಿ ಮಾಡೋದಿಲ್ಲ, ಮಾಡಿದ್ರೆ ಯಾರು ಉದ್ಧಾರ ಏನು ಶುರು ಮಾಡಿಬಿಡೋದು, ಅದೆಲ್ಲ ಮಾಡಬಾರ್ದು, ಗೊತ್ತಾಯ್ತಾ. ಏಕಾದಶಿ ಮಾಡಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದರೆ ಅಲ್ಲಯ್ಯ ಯಾವುದೋ ಒಂದು ಕೋರ್ಸೋದು ಅಂತ ಹೇಳಿದರು. ಅದಕ್ಕೆ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್, 4 ಜನ, ಅದು ಓದೋದಿಲ್ಲ ಅಂತ ಕೇಳಿದರೆ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಕೋರ್ಸ್ ಆಗ್ತೀನಿ, ಬೇಕು ಅಷ್ಟೇ ಓದಬೇಕೆ ಹೊರತು ಎಷ್ಟು ಜನ ಇದ್ದಾರೆ ಮುಖ್ಯ ಅಲ್ಲ. ಅದಕ್ಕೆ ಅದು ಏಕಾದ್ರೆ ಎಷ್ಟು ಜನ ಮಾಡ್ತಾರೆ ಮುಖ್ಯ ಅಲ್ಲ, ಶಾಸ್ತ್ರ ಮಾಡೋ ಅಂತ ಹೇಳಿದ್ರೆ ಮಾಡಬೇಕು ಅಷ್ಟೇ ಹೊರತು ಎಕ್ಸಾಮಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ ಬೆಳಗ್ಗೆ ಕೂತ್ಬಿಡ್ತಾರೆ, ಎಷ್ಟು ಹಾಕೊಳ್ಳಿ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ. ಒಬ್ಬರೇ ಬಂದ್ರೆ ಅಷ್ಟೇ 10 ಜನ ಬಂದಷ್ಟು, ಎಕ್ಸಾಮಿಷನ್ ಏನು ಮಾಡ್ತಾರಲ್ಲಿ ಕಂಡಕ್ಟ್ ಮಾಡೇ ಮಾಡ್ತಾರೆ, 40 ಜನ ಒಂದು ರೂಮ್ನಲ್ಲಿ ಕೂತ್ಕೋಬೇಕು. ಒಬ್ಬನೇ ಬಂದಿದ್ದಾನೆ, ಒಬ್ಬನೇ ಬಂದು ಕಳಿಸ್ಬಿಡೋದಲ್ಲಿ ಏನು ಮಾಡ್ತಾರೆ ಅವರು, ಎಕ್ಸಾಮ್ ಮಾಡೇ ಮಾಡ್ತಾರೆ, ರಿಸಲ್ಟ್ ಡಿಕ್ಲೇರ್ ಮಾಡೇ ಮಾಡ್ತಾರೆ. ಎಷ್ಟು ಜನ ಪಕ್ಕದಲ್ಲಿ ಕೂತಿದ್ದಾರೆ ನೋಡೋದಿಲ್ಲ, ಅದರಿಂದ ಎಷ್ಟು ಜನ ಏಕಾಸಿ ಮಾಡ್ತಾರೆ ಅದನ್ನ ನೋಡಿ ನಾವು ಮಾಡ್ತೀವಿ ಅಂತ ಹೇಳಬಾರ್ದು. ಹೇಳಿದ ಪ್ರಮಾಣ ಇದೆ ಮಾಡಬೇಕು, ಮಾಡೋದಿಲ್ಲ ಅದೇನು ಅರ್ಥ, ಅದಕ್ಕೆ ತಿಳುವಳಿಕೆ ಇಲ್ಲ ಅಷ್ಟೇ ಅವ್ರಿಗೆ, ತಿಳುವಳಿಕೆ ಇಲ್ಲ, ಮೂರ್ಖರು ಅಂತ ಹೇಳಬೇಕೆ ಹೊರತು ಅವ್ನು ಮಾಡದೆ ನಾವೇ ಮೂರ್ಖರು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದಕ್ಕೆ ಪ್ರತ್ಯಕ್ಷ ವಿಷಯ ಬಂದಾಗ ಪ್ರತ್ಯಕ್ಷವೇ ಅಲ್ಟಿಮೇಟ್, ಆಗಮನ ವಿಚಾರ ಬಂದಾಗ ಆಗಮನೇ ಅಲ್ಟಿಮೇಟ್. ಇದನ್ನ ಮಕ್ಕಳಿಗೆ ಮಾತಾಡಿಸೋದು ಕಲಿಸ್ಬೇಕು ಮೊದಲಿಗೆ, ಅರ್ಥ ಆಯ್ತೇನೆ. ಶಾಸ್ತ್ರ ಓದಕ್ಕೆ ನೋಡ ಇಂಥ ಪ್ರಶ್ನೆ ಕೇಳಬೇಕಾದ್ರೆ ಯಾವಾಗಲೂ ಕೂಡ ಇದು ಕಣ್ಣಿಗೆ ಕಾಣದ ವಿಚಾರ. ಡಾಕ್ಟರ್ ಹೇಳ್ತಾರೆ ಔಷಧಿ ಕೊಟ್ಟು ಬಿಡ್ತಾರೆ, ಟೆಕ್ಸ್ಟ್ ಏನ್ ಮಾಡ್ತೀವಿ ಎಷ್ಟು ತೋಬೇಕು ಡಾಕ್ಟರ್ ಅಂತ ಹೇಳ್ತಾರೆ, 3 ಸತಿ ಅಂತಾರೆ, ಆಧಾರ ತೋರಿಸಿ ಅಂತ ಹೇಳ್ತಾರೆ. ನಾವು ಕೇಳ್ತೀವ, ಆಯ್ತು ಆಯ್ತು ಬಂದ್ಬಿಡ್ತಾನೆ ಅಷ್ಟೇ, 2 ತಗೋ 2 ಒಂದು ಬಂದ ಊಟಕ್ಕಿಂತ ಮುಂಚೆನ ಆಮೇಲೆ ಮುಂಚೆ ಆದ್ರೆ ಮುಂಚೆ ಆಮೇಲೆ ಆದ್ರೆ ಆಮೇಲೆ ಅವ್ನು ಹೇಳಿದಂತೆ ತಗೊಳ್ಳೋದ್ರೆ ಏನಾಗುತ್ತೆ ಅದು, ಆ ಎಫೆಕ್ಟ್ ಮಾಡೋದಿಲ್ಲ. ಗೊತ್ತಾಯ್ತಾ, ಅವ್ನು ಯಾರು ಮಾತಾಡ ಫೈನಲ್ ಈಗ ಡಾಕ್ಟರ್ ಮಾತ್ರ ಫೈನಲ್. ಮನೇಲಿ ಯಾರಿಗೋ ಡೌಟ್ ಬಂತು ತಕ್ಷಣ ಏನ್ ಮಾಡ್ತೀವಿ, ಯಾರನ್ನ ಕೇಳ್ಬೇಕು ಅಂತಾರೆ ಡಾಕ್ಟ್ರಿ ಕೇಳಿ, ನಾವು ಯಾಕೆ ನಾವೇ ಡಿಸೈಡ್ ಮಾಡ್ಬೇಡ ಮೀಟಿಂಗ್ ಮಾಡ್ಬೇಡ ಅಂತ ಹೇಳೋದಿಲ್ಲ. 4-5 ಜನ ಇದ್ದೇವೆ, ಡಾಕ್ಟರ್ ಕೊಟ್ಟರೆ ಡಾಕ್ಟರ್ ಅವೈಲೇಬಲ್ ಅಂದ್ರೆ ನಾವೇ ಮೀಟಿಂಗ್ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳೋದು. ಡಾಕ್ಟರ್ ಇಲ್ಲಾದ್ರೆ ವಿಷಯ ನಿಂತು ಬಿಡುತ್ತೆ ಪೆಂಡಿಂಗ್ ಹಾಗೆ, ಹೇಗಾದ್ರೂ ಹುಡ್ಕೊಂಡು ಹೋಗಿ. ಇನ್ನೊಬ್ಬ ಆ ಡಾಕ್ಟರ್ ಇಲ್ಲ, ಕೊನೆಗೆ ಏನು ಮಾಡ್ತಾರೆ ಕೊನೆ ಪಕ್ಷ, ಇನ್ನೊಬ್ಬ ಕಾಂಪಿಟೆಂಟ್ ಡಾಕ್ಟರ್ ಹುಡುಕ್ತಾರೆ ಹೊರತು ಅವ್ರು ಯಾರೋ ಡಾಕ್ಟರ್ ಇಲ್ಲ ಆದ್ರಿಂದ ಇಂಜಿನಿಯರ್ಸ್ನೇ ಕಾಂಟ್ಯಾಕ್ಟ್ ಮಾಡಬೇಡ ಅಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅದು ನಾನು ಟೋಟಲಿ ಅನ್ಕಾಂಪಿಟೆಂಟ್ ಅವರು, ಅರ್ಥ ಆಯ್ತಾ. ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ಶಾಸ್ತ್ರಕ್ಕೆ ಪ್ರವೇಶ ಇವತ್ತು 99% ಜನ ಬುದ್ಧಿ ಇಲ್ಲದೆ ತೆಳುಬಾದ ಪ್ರಶ್ನೆ ಕೇಳಿ ದಾರಿ ತಪ್ಪಿಬಿಡ್ತಾರೆ. ಅರ್ಥ ಆಯ್ತಾ. ಶಾಸ್ತ್ರ ಬರಲಿ, ಹರಿಸರ್ ಓದ್ತಲ್ಲಿ ಯಾವುದೇ ಬರಲಿ, ಯಾವುದನ್ನು ಇಟ್ಕೊಂಡು ಮಾತಾಡಬೇಕು, ಹೇಳೋದು ಅಯ್ಯಪ್ಪ ಯಾಕೆ ಹೋಗಬಾರ್ದು ಅಂತ ಕೇಳೋದು. ನಮ್ಮಿಂದಾನೆ ಕೇಳ್ತಾರದು, ನಮ್ಮದೇ ಓದೋರಿದ್ದಾರೆ, ಗೊತ್ತ, ಓದೋರು ಓದೋರಿದ್ದಾರೆ ತಮಾಷೆ ಅಂತ ಕೇಳಿದರೆ ಯಾಕೆ ಹೋಗಬಾರ್ದು ಅದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಹೋಗ್ಬೇಕು ಆಧಾರ ಕೊಡಪ್ಪ, ಸಿಂಪಲ್ ಅದು. ನೀನು ಹೋಗ್ತೀವಾದ್ರೆ ಆಧಾರ ಕೊಟ್ಬಿಡ ಆಯ್ತು. ಅವ್ರು ಹೋಗ್ತಾರೆ, ಸಿನಿಮಾ ಆ್ಯಕ್ಟ್ರೆಸ್ ಹೋಗ್ತಾರೆ, ದೊಡ್ಡ ಆಧಾರ ಇವರಿಗೆ, ಇದನ್ನು ಆಧಾರ ಕೊಡ್ತಾರೆ ಯಾರಾದ್ರು ಕೂಡ. ದೇವ್ರ ಹತ್ರ ಹೋಗ್ಬೇಕಾದ್ರೆ ದೇವ್ರ ವಿಷಯ ಮಾತಾಡೋದಕ್ಕೆ ಯಾವ್ದು ಕಾಂಪಿಟೆಂಟು, ಶಾಸ್ತ್ರ. ಆಗಮ ಕೊಡು ಮಾತಾಡೋಷ್ಟೇ, ಹೋಗ್ಬಾರ್ದು ಆಗಮ ನಮ್ಮಲ್ಲಿದೆ ಈಗ, ಹೋಗ್ಬಾರ್ದು ಅಂತ ಹೇಳೋದಕ್ಕೆ. ಯಾಕೆ ನಾಣ್ಯ ಪಂತ ಏನಾಯವಿದೆ, ಹರಿಸರ ಒತ್ತು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಹೋಗಾಗಿಲ್ಲ, ಈ ರೀತಿ ಹೇಳ್ತಾವ್ರು ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಇವನು ಗಲಾಟೆ ಅವಳು ಗಲಾಟೆ ಮಾಡು, ಮುಖ ಕೆಂಪು ಮಾಡ್ಕೊಂಡ್ಬಿಡು, ಹೊರದಾಟ ಬಿಡದಾಟ, ಅದೆಲ್ಲ ಅರ್ಥ ಇಲ್ಲ. ದಾರಿನೇ ಅಲ್ಲ ಅದು, ಸೇರ್ಡಿಡ್ ಅಲ್ಲ ಅಂತ ಹೇಳಿದ್ರೆ ಒಡೆಯದ್ರಲ್ಲಿ ಮಾಡೋದಿಲ್ಲ, ತಂದ್ಕೊಳ್ಬೇಕಾದ್ರೆ ಬಿಟ್ಬಿಡ್ಬೇಕಷ್ಟೇ. ಅದೇನೋ ಡೌಟ್ ಬಂತು ನಾವು ಮುಂದೆ ಪ್ರೊಸೀಡ್ ಆಗಲ್ಲ ಅಂದ್ರೆ ಮುಗಿದಷ್ಟೇ. ಇದು ಸರಿಯಾಗಿ ಮಾತಾಡೋದನ್ನು ಕಲಿಸ್ತಕ್ಕ ಇದೆಲ್ಲ ತಮಾಷೆ ಅಂದ್ರೆ ಓದೋದೇ ಇಲ್ಲ ಅದು ಗ್ರಂಥಗಳನ್ನ. ವಿದ್ವಾಂಸರು ಓದಿರೋದೆಲ್ಲ ಗೊತ್ತಾ, ಬಹಳಷ್ಟು ಜನಗಳು ಚಿಕ್ಕರಂತ ಇಗ್ನೋರ್ ಮಾಡಿಬಿಡ್ತಾರೆ. ಚಿಕ್ಕ ಗ್ರಂಥ ಅಂತ ಇಗ್ನೋರ್ ಮಾಡಿದಾಗ ಅನಾಹುತ ಅಂತ ಕೇಳಿದ್ರೆ ಮುಂದೆ ವಾಕ್ಯಾರ್ಥ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿಬಿಡುತ್ತೆ. ಹೌ ಟು ಕಂಡಕ್ಟ್ ಡಿಬೇಟ್ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಆಚಾರ್ಯ. ಹೌದು, ಉಪಪತ್ತಿ ಅವಕಾಶ ಹತ್ರ ಹೇಳಿದ್ರಿ ಈಗ ಯುಕ್ತಿಗೂ ಯಾವ ಯುಕ್ತಿ ನಿಲ್ಲುತ್ತೆ. ಜಡ್ಜ್ ತೀರ್ಮಾನ ಮಾಡಿ, ಜಡ್ಜ್ ಇದ್ದಾನೆ ಮೇಲೆ, ಈಗ ಜಡ್ಜ್ ಮೇಲೆ ಇದ್ದಾನಲ್ಲ ಜಡ್ಜ್ ಅಂತ ಇದ್ದಾನೆ. ಈಗ ಸರ್ವಶಾಸ್ತ್ರ ವಿಚಾರ, ಲಾಯರ್ ಏನೋ ವಾದ ಮಾಡಬಹುದು, ಕೊನೆಗೆ ಜಡ್ಜ್ಮೆಂಟ್ ಬರೋದು ಯಾರಿಂದ, ಲಾಯರ್ ಇಂದ ಅಲ್ಲ, ಯಾರಿಂದ ಬರಬೇಕು, ಜಡ್ಜ್ ಇಂದ ಬರಬೇಕು. ಅದಕ್ಕೆ ಜಡ್ಜ್ ಇಲ್ಲದೆ ಮಾತಾಡಬಾರ್ದು ಅಂತ ಹೇಳಿತ್ತು. ಇವತ್ತು ಯಾವುದೇ ಒಂದು ವಾಕ್ಯಾರ್ಥ ನಡೀಬೇಕಾದ್ರೆ ಕಾಂಪಿಟೆಂಟ್ ಜಡ್ಜ್ ಇಲ್ಲದೆ ಹೋದರೆ ವಾಚ್ಯಾರ್ಥ ಇಲ್ಲ. ಅದಕ್ಕೆ ಅಚಾರ್ಥ ಆಗ್ತದೆ. ಪದ್ಮತೀರ್ಥ ಬಂದವ ಅದಕ್ಕೆ ಕರಿ ಜಡ್ಜ್ನ ಕರಿ ಅಂತ ಹೇಳಿದರು. ನಿನ್ನ ಬಾಯಿ ಬಂದು ಮಾತಾಡ್ತೀವಿ, ಕಂಟ್ರೋಲ್ ಮಾಡೋದಾರೆ ಅವ್ರನ್ನ. ಅರ್ಥ ಆಯ್ತಾ? ಈಗ ಅದಕ್ಕೆ ಯಾವುದೇ ಕಾಲಕ್ಕೆ ಒಬ್ಬ ಜಡ್ಜ್ ಅಂತ ಇದ್ರೆ ಮಾತ್ರ ತೀರ್ಮಾನ ಆಗ್ಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಮಾತಾಡೋ ಟ್ರೆಂಡ್ ಹೇಗಿರುತ್ತೆ? ನಮ್ಮದೇ ಸರಿ ಅಂತಿರುತ್ತೆ. ಆದ್ದರಿಂದ ಅವರವ್ರಿಗೆ ಬಿಟ್ಟುಬಿಟ್ರೆ ಗಲಾಟೆ ಹಾಗೇ ಆಗುತ್ತೆ. ಇನ್ನೊಬ್ಬ ತೀರ್ಮಾನ ಮಾಡಲೇಬೇಕು. ಜಡ್ಜ್ ಅಪಾಯಿಂಟೆಡ್ ಜಡ್ಜ್ ಆದ್ದರಿಂದ ಅವ್ನು ಕ್ವಶನ್ ಮಾಡಾಗಿಲ್ಲ ಅವರನ್ನು. ಪರತು ಪ್ರತ್ಯಕ್ಷ ಸಿದ್ಧೇಶ್ವರ್ಥೇಶು ಪ್ರಶ್ನೆ ಮಾಂ ಅಕ್ಷಜಂ ವದೇತ್. ಮಾಂ ಅಂದರೆ ಪ್ರಮಾಣಂ. ಜ್ಞಾನಂ ವಾ ಜ್ಞಾನ ಸಿದ್ಧೇಶು ನಾನು ಮಾಂ ಪ್ರಥಮಂ ವದೇತ್. ಆದರೆ ಜ್ಞಾನ ವಿಚಾರ ಮಾತಾಡಕ್ಕೆ ಬಂದರೆ ಜ್ಞಾನನೇ ಕೋಟ್ ಮಾಡೋದು. ಟೀಕಾರಾಯರು ಹೇಗೆ ಹೇಳ್ತಾರೆ, ರಾಯರು ಹೇಗೆ ಹೇಳ್ತಾರೆ, ಆ ರೀತಿ ಕೋಟ್ ಮಾಡಬೇಕೆ ಹೊರತು ಬೇರೆ ರೀತಿ ಕೋಟ್ ಮಾಡಿ ಟೀಕಾರಾಯರು ಹಾಕಿ ಡೌಟ್ ಬಂತು ಅರ್ಥ ಮಾಡಕ್ಕೆ. ಅದೇ ರೀತಿ ಇನ್ನೊಂದು ಕಡೆ ಹೀಗೆ ಬರೆದಿದ್ದಾರೆ. ಆ ರೀತಿ ಆಧಾರ ಕೊಟ್ಟು ಮಾತಾಡಬೇಕೆ ಹೊರತು ಸಕೋಲ ಕಲ್ಪಿತ ಮಾತಾಡಬಾರದು. ಒಟ್ಟಿನ ಮೇಲೆ ನಾ ಅನುಮಾನ್ ಪ್ರಥಮ ಅದೇ ಯುಕ್ತಿಯಿಂದ ವಾದ ಶುರು ಮಾಡಬಾರದು. ಗೊತ್ತಾಯ್ತು? ಯುಕ್ತಿ ಕೆನಾಟ್ ಬಿ ದಿ ಬೇಸಿಸ್ ಅಟ್ ಎನಿ ಟೈಮ್. ಅರ್ಥ ಆಯ್ತಾ? ಯುಕ್ತಿಯಿಂದ ಮುಂದೆ ಮಾಡ್ಕೊಂಡು ಮಾತಾಡೋ ಅಭ್ಯಾಸ ಬಿಟ್ಟುಬಿಡಿ. ಇವತ್ತು ನೂರಕ್ಕೆ ಆಧುನಿಕ ಟ್ರೆಂಡ್ ನಮ್ಗೆ ಯಾವ ಥರ ಡೆವಲಪ್ ಆಗಿದೆ ಅಂದರೆ ಯುಕ್ತಿ ಮುಂದೆ ಮಾತಾಡೋಕೊಂಡೇ ಮಾತಾಡೋದು. ಅದಕ್ಕೂ ಕೂಡ ಸಂಧ್ಯಾ ನಾಟಕ ಮಾಡಬೇಕು ಅಂತ ಶುರು ಮಾಡೋದು. ಸಂಧ್ಯಾ ಮಾಡೋ ವಿಚಾರ ಕಣ್ಣಿಗೆ ಕಾಣೋದಲ್ಲ ಅದು. ಅರ್ಥ ಆಯ್ತಾ? ಈಗ ಡಾಕ್ಟ್ರ್ ಬಗ್ಗೆ ಎಷ್ಟೋ ಸತ್ತೆ ನಮ್ಮಲ್ಲೇ ನೋಡಿಬೇಕಾದ್ರೆ ಒಬ್ಬ ಡಾಕ್ಟರ್ ಸರ್ಟಿ ಮೆಡಿಕಲ್ ಸರ್ಟಿ ಹಿಡ್ಕೊಟ್ಟ, ಹೆಲ್ತ್ ಸರಿ ಇಲ್ಲ ರಜೆ ಕೊಡಿ ಅಂತ ಕೇಳಿದ. ನಾನು ಹೇಳ್ತಾ ನಾನು ಸರಿ ಇಲ್ಲ ಒಪ್ಪೋದಿಲ್ಲ ಅವರು. ಏನು ಮಾಡ್ಬೇಕು ಅದಕ್ಕೆ? ಮೆಡಿಕಲ್ ಸರ್ಟಿ ಅಟ್ಯಾಚ್ ಮಾಡಬೇಕು. ಮತ್ತೆ ನೀನು ಕಾಂಪಿಟೆಂಟ್ ಅಲ್ಲ, ನೀವು ಸುಳ್ಳು ಹೇಳ್ಬೋದು. ನೀನು ಇವನೇ ಆರೋಗ್ಯ ಸರಿ ಇಲ್ಲ ಇವನಿಗೆ, ಆ ಸರ್ಟಿಫೈ ಮಾಡ್ಬೇಕಾದ ಯಾರು? ಡಾಕ್ಟ್ರು. ಅದನ್ನು ಒಂದು ತಿಂಗಳು ಲೀವ್ ಹಾಕಿದ್ದ ಬಂದ ಕೆಲಸಕ್ಕೆ ಮತ್ತೆ ಸೇರಿಸ್ಕೊಂಡ್ಬೋದಲ್ಲಿ ಮತ್ತೆ ಅವನು ಏನು ಮಾಡಬೇಕು ಅವ್ನು? ಮತ್ತೆ ಬೆಳಗ್ಗೆ ಸೆಟ್ ಕೊಡ್ಬೇಕು ಅವ್ರು ಸರಿ ಇದ್ದಾರೆ ಅಂತ ಹೇಳಿಬಿಟ್ಟು. ಇಲ್ಲವರೆಗೆ ಸೇರಿಸ್ಕೊಂಬೋದಿಲ್ಲ, ಅವ್ರು ಆರೋಗ್ಯ ಸರಿ ಮತ್ತೆ ಬಂದಿದ್ದು ಕೇಳ್ತಾರೆ. ಇದು ಸರಿ ಹೋಗಿದ್ದೇನೆ ಅಂತ ಹೇಳಬೇಕು ಅವನು. ಅದು ಅರ್ಥ ಏನೇ? ಯುಕ್ತಿಯಿಂದ ಹಾಳಾಗಿಲ್ಲ ನೋಡಿದ್ರೆ, ಗುಣಕಲ್ಲಿದ್ದಾಗಿದ್ದೀನಿ ಸೇರಿಸ್ಕೊಡಿ ಅಂತ ಕೇಳಿದ್ರೆ ರೋಗ ಕಣ್ಣಿಗೆ ಕಾಣೋದಲ್ಲ ಅಂತ. ರೋಗ ಕಣ್ಣಿಗೆ ಕಾಣೋದ್ರೆ ಎಲ್ಲಿರುತ್ತೆ ರೋಗ? ಒಣಗಿರುತ್ತೆ. ಅದು ಕಣ್ಣಿಗೆ ಕಾಣೋದು. ಎಷ್ಟೋ ಜನ ಕ್ಯಾನ್ಸರ್ಗಳು ಪಾಪ ಗೊತ್ತಾಗೋತ್ತೆ, ಯಾವ ಸ್ಟೇಜ್ ರೀಚ್ ಆಗಿರುತ್ತದ? ಫೋರ್ತ್ ಸ್ಟೇಜ್. ಗೊತ್ತಾಗೋತ್ತಿಗೆ ನಮ್ಮ ದೇಹದೊಳಗೆ ರೋಗನೇ ನಮ್ಗೆ ಗಮನಕ್ಕೆ ಬಂದಿಲ್ಲ. ಅರ್ಥ ಆಯ್ತಾ? ಈಗ ಸೊ ಕಣ್ಣಿಗೆ ಕಾಣೋದಲ್ಲ ಅವೆಲ್ಲ ಕೂಡ, ನಮ್ಮ ದೇಹ ನಾವೇ ವಾಸ ಮಾಡೋದು. ಅದರೊಳಗೆ ರೋಗ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಒಳಗಿರೋ ದೇವರ ಕಣ್ಣಿಗೆ ಯಾಕೆ ಕಾಣ್ತಾ ನಮಗೀಗ? ಅರ್ಥ ಆಯ್ತಾ? ದೇವತೆಗಳು ದೇವರ ಕಣ್ಣಿಗೆ ಕಾಣೋದಿಲ್ಲ. ಸೂಕ್ಷ್ಮ ವಿಚಾರ ಅದು. ಇದು ಅರ್ಥ ಮಾಡಿಕೊಂಡು ಆಗಮದ ಮೂಲದಿಂದ ಮಾತಾಡೋದು ಅಭ್ಯಾಸ ಮಾಡಬೇಕು. ಸರ್ವಮೂಲ ಗ್ರಂಥ ಶಾಸ್ತ್ರ ಓದೋದ್ರ ಉದ್ದೇಶ ಏನು ಅಂದರೆ ನಮ್ಮ ಥಾಟ್ ಪ್ರೋಸೆಸ್ ಕರೆಕ್ಟ್ ಆಗಬೇಕು. ಅರ್ಥ ಆಯ್ತಾ? ಮಕ್ಕಳು ಮಾತಾಡಬೇಕಾದ್ರೆ ತಕ್ಷಣ ಕೇಳ್ತಾರೆ ನೋಡು, ಹಾಗೆಲ್ಲ ಮಾತು ಒಳ್ಳೆ ರೀತಿಯಲ್ಲಿ ಎಜುಕೇಟ್ ಮಾಡಬೇಕು ಅವರು. ಇಂಥ ಪ್ರಶ್ನೆ ಆಗೆಲ್ಲ ಕೇಳಬಾರ್ದು. ಈ ರೀತಿ ಕೇಳಬೇಕು ಹೊರತು ಆ ರೀತಿ ಕೇಳಿದ್ರೆ ಅರ್ಥ ಇಲ್ಲ. ನೀನು ಕೂಡ ಹೇಗೆ ಮಾಡ್ತೀರೋ ಒಂದು ಅಕ್ಷರ ಹೇಳಿಬಿಟ್ಟು ಕರೆಕ್ಟ್ ಆಗಿಬಿಡ್ತಾರೆ. ಯಾತಕ್ಕೆ ಅವ್ರು ಹೇಳೋದಿಲ್ಲ, ಇವ್ರಿಗೆ ಗೊತ್ತಿಲ್ಲ ಪ್ರೋಸೆಸ್, ಇವರಿಗೆ ಗೊತ್ತಿಲ್ಲ. ಆದ್ದರಿಂದ ಆ ರೀತಿ ಮುಂದಕ್ಕೆ ಹೋಗೋ ಸಾಧ್ಯತೆ ಬರೋದಿಲ್ಲ. ಅದೆಲ್ಲ ಹೇಗೆ ಪ್ರೇರಪ್ ಮಾಡ್ತಾರೆ ಆಚಾರ್ಯರು? ದಾನಂ ವಾ ದಾನ ಸಿದ್ಧೇಶು ನಾನು ಮಾಂ ಪ್ರಥಮಂ ವದೇತ್ ಪರತುಷ್ಟಿಕರಂ ವಾಕ್ಯಂ ವದೇತಾಂ ಯದಿ ವಾದಿನವು. ನಮ್ಮ ಹಾಗೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಯಾಕೆ ಮಾಡ್ಕೋಬಾರ್ದು? ತಕ್ಷಣ ಪ್ರಶ್ನೆ ಕೇಳ್ತಾ ಇದೆ. ಇದು ಶಾಸ್ತ್ರ ಹೇಳಿದೆ, ಶಾಸ್ತ್ರ ಆಧಾರ, ನಾವಾಧಾರ ಅಲ್ಲ ಇದಕ್ಕೆ. ಉದಾಹರಣೆಗೆ ಇವತ್ತು ನಮ್ಮ ಜೋರ ವಾದ ಮಾಡ್ತಿರ್ತಾರೆ, ಹೆಣ್ಣು ಗಂಡು ಒಪ್ಪಿದ್ರೆ ಮದುವೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಉತ್ತರ ಕೊಡ್ತಾರಲ್ಲಿ ಏನಂತ, ಕೋರ್ಟಲ್ಲಿ ಡಿಸೈಡ್ ಆಗಿದೆ ಸಗೋತ್ರ ವಿವಾಹ ಆಗಬಾರದು. ಸಗೋತ್ರ ಕೋರ್ಟಲ್ಲಿ ತೀರ್ಮಾನ ಆಗಿದೆ. ಇವರ ಆರ್ಗ್ಯುಮೆಂಟ್ ಎಲ್ಲಿ ಫೇಲ್ ಆಯ್ತು? ಇವ್ರ ಆರ್ಗ್ಯುಮೆಂಟ್ ಏನಂತಿತ್ತು ಫಸ್ಟು? ಗಂಡು ಮದುವೆ ಆದ್ರೆ ಸಾಕು, ಅದಕ್ಕೆ ಕೋರ್ಟ್ ಹೇಳ್ತಾ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಯಾಕೆ ಒಪ್ಪಿದ್ರಿ ನೀವು ಅದನ್ನ? ಎಷ್ಟೋ ಭಾರಿ ಉತ್ತರ ಭಾರತದ ದೊಡ್ಡ ಗಲಾಟೆಗಳವೆಲ್ಲ ಕೂಡ ನಮ್ಮಲ್ಲಿ ಸೋದರ ಮಾರ್ಮ ಮದುವೆ ಅಭ್ಯಾಸ ಇದೆ ಅಲ್ಲ, ಅದು ಕೂಡ ಅಭ್ಯಾಸ ಕೂಡ ಇಲ್ಲ. ಅರ್ಥ ಆಯ್ತಿಲ್ಲ? ಅದು ಟೋಟಲಿ ಬ್ಯಾಂಡ್ ಅಂತ ಹೇಳ್ಕೊತಾರೆ. ಇದರಲ್ಲಿ ಯಾತಕ್ಕೆ ಹೇಳ್ತಿರೋದಂದ್ರೆ ಯಾರು ಕಾಂಪಿಟೆಂಟ್ ಅಲ್ಲ ಅದಕ್ಕೆ? ನಾವು ಕಾಂಪಿಟೆಂಟ್ ಅಲ್ಲ. ಯಾರು ಮಾತು ಕೇಳಬೇಕಲ್ಲಿ? ಶಾಸ್ತ್ರ ಕೇಳಬೇಕು. ಇವತ್ತು ಎಷ್ಟು ವಿವಾಹ ಬೇಕಾಷ್ಟು ನಡೀತಾ ಇದೆ ಇವತ್ತು ದಿವಸ ಕೇಳಿದ್ರೆ ಆರ್ಗ್ಯುಮೆಂಟ್ ಅದು. ಅವ್ರು ಲೈಫ್ ಹಾಳಾಗಿಬಿಡ್ಬೇಕಂತ ಕೇಳೋದು. ಅದೇ ಯುಕ್ತಿ ಇಟ್ಕೊಂಡು ಫೇಲ್ ಆಗೋನ್ ಇರ್ತಾರೆ, ಪಾಸ್ ಮಾಡಿಬಿಡಿ, ಲೈಫ್ ಹಾಳಾಗಿಬಿಡುತ್ತೆ, ಏನು ಮಾಡ್ಬೇಕು ಅವನಿಗೀಗ? ಹೌದು, ಅದೇ ಯುಕ್ತಿ ಇಟ್ಕೊಳ್ಳೋದು. ನೋಡಿ, ಅವ್ನು ಸುಯಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಫೇಲ್ ಆದವನು. ಸುಮ್ಮನೆ ಪಾಸ್ ಮಾಡಿಬಿಡಿ ಅಂತ ಹೇಳಿ ಏನು ಮಾಡ್ಬೇಕು ಅದಕ್ಕೆ? ಈಗ ನೋಡಿ, ಹಂಗರ್ ಸ್ಟ್ರೈಕ್ ಮಾಡ್ತಿದ್ದಾನೆ ಆಂಧ್ರದೊಳಗೆ, ಅವ್ನು ಬಾರಿ ಬೆಸ್ಟ್ ಚೀಫ್ ಮಿನಿಸ್ಟರ್. ಅವ್ನು ಸೀರಿಯಸ್ ಆಗ್ತಾ ಇದೆ ಕಂಡೀಷನ್, ಹೋಗ್ತಾ ಇಲ್ಲ ಅದಕ್ಕೆ. ಅವನು ಸಾಯಿತು ಎರಡರ ದಾಳಿ ಹಂಗರ್ ಸ್ಟ್ರೈಕ್ ಮಾಡಿಬಿಟ್ರೆ ಫೇಲ್ ಆದನ್ನು ಆತ್ಮಹತ್ಯೆ ಮಾಡಿ ಉತ್ಕೊಂಡ್ಬಿಟ್ರೆ ಪಾತಾಲಿ ಮಾಡೋಕ್ಕಾಗತ್ತಾ? ಅದು ಯಾವುದೇ ತೀರ್ಮಾನ ಮಾಡಬೇಕಾದ್ರಿಂದ ಯಾವ್ದ್ರಿಂದ ತೀರ್ಮಾನ ಆಗಬೇಕು? ಅದು ಶಾಸ್ತ್ರನೇ ಆಗಬೇಕು. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ 190 ಪಾಲ್ ಪ್ರಶ್ನೆ ಸಾಲ್ವ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಉಳು ನಮ್ಮಲ್ಲಿ ಡೌಟ್ ಬರೋ ಪ್ರಶ್ನೆ ಸನ್ಯಾದಿ ಮಾಡೋದಾಗಲಿ, ಏಕಾಚಿ ಮಾಡೋದಾಗಲಿ, ದೇವ್ರ ಪೂಜೆ ಮಾಡೋದಾಗಲಿ, ಅಚ್ಚಿನ ಗೌರವಿಸೋದಾಗಲಿ, ಯಾವುದೇ ಒಂದು ಶಾಸ್ತ್ರದ ಮಾತು ಹೇಳಿರ್ತಾರಲ್ಲ ಅದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲ. ಆಗಮ ಓದಿ ಮಾತಾಡಬೇಕು ಶಾಸ್ತ್ರದ ವಿಚಾರ ಬಂದಾಗ ಅಂತ ಮೂದೋಯ್ತು. ನಮ್ಮ ಹುಡುಗವರು ಹಾಗೇನೆ ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಏಕಾಚಿ ಉಪವಾಸ ಮಾಡ್ತಿದ್ದೇನೆ, ಒಂದು ಔಷಧಿ ಕೊಡಿ ಅಂತ ಕೇಳ್ತಾನೆ. ಡಾಕ್ಟರ್ ಹುಷಾರಾಗಿ ಯೋಚನೆ ಮಾಡೋ, ಹೌದಾ ಏಕಾಚಿ ಉಪವಾಸ ಮಾಡ್ತಿದ್ಯಾ? ನಾನು ಹೇಳ್ತೀನಿ ಬಿಟ್ಬಿಡು ಅಂತ ಹೇಳೋದಿಲ್ಲ. ಯಾಕೆ ಆಗಮ ಹೇಳಿದೆ ಮಾಡ್ತಾ ಇರೋದು, ಪಾಪ ನಂದು ಮೆಡಿಕಲ್ ಫೀಲ್ಡು, ಅದು ಆಗಮ ನೋಡ್ಕೊಂಡು ಮಾಡ್ತಾ ಇದ್ದಾನೆ ಅವನಿಗೆ. ಆದ್ರಿಂದ ಏನು ಮಾಡ್ಬೇಕು ನಾವೀಗ? ಹೌದಾ, ಹಾಗಿದ್ರೆ ಹಾಗಿದ್ರೆ ನೀವು ಆಗಮದವ್ರನ್ನು ಕೇಳೋಣ, ನಾ ಇದನ್ನು ಕೇಳೋಣ, ಏನು ಮಾಡಕ್ಕೆ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಊಟ ಗೀಟ ಮಾಡಬಾರ್ದು, ಈಗ ನೀವು ಆಗಮ ಒಪ್ಕೊಳ್ಳುತ್ತೆ, ಲೈಟಾಗಿ ಜ್ಯೂಸ್ ಗೀಸ್ ತಗೊಳ್ಳಿ ಅಂತ ಹೇಳುತ್ತೆ. ಆದ ಅಕ್ಸೆಪ್ಟ್ ಮಾಡ್ಬೇಕು ಇವರು. ನಾನು ಹೇಳ್ತೀನಿ ಯಾವ್ದು ನೀವು ಆಗಮ ಅಂತ ಹೇಳಬಾರ್ದು ಅವನು. ಯಾತಕ್ಕೆ? ಎಂದ ಉಪವಾಸ ಮಾಡಬಾರ್ದು, ಏಕಾ ಆಗಮ ನೋಡಬಾರ್ದು ಅವನು. ನೋಡೇ ಉಪವಾಸ ಮಾಡಬಾರ್ದು, ಬಿಟ್ಬಿಡು ಅಂತ ಹೇಳ್ತಾನೆ. ಅದು ಏಕಾಸ್ತಿ ಅಲ್ಲ ಅವನು, ಆಗಮ ಬರೋದಿಲ್ಲ. ಆಗ ಏನು ಬರುತ್ತಾಗ ಇದು ಪ್ರಶ್ನೆ ಬರುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಡಾಕ್ಟರ್ ಕೂಡ ಎಜುಕೇಟ್ ಆಗಬೇಕು. ಹಿಂದಿನ ಕಾಲ ಡಾಕ್ಟರ್ಸ್ ಎಲ್ಲ ಏನಾಗಿರ್ತಿದ್ರು, ಅವರು ಶಾಸ್ತ್ರ ಓದ್ದವರೇ, ತಕ್ಕ ಏನು ಮಾಡ್ತಿದ್ರು ಅವರು, ಇವರದ್ದು ಒಳ್ಳೆ ಡಾಕ್ಟರ್ ಸಿಗ್ತಾರೆ. ಏಕಾಶ ಉಪಾಸ ಮಾಡೋದ್ರ ಹತ್ರ ಹೋಗಿಬಿಟ್ರೆ, ಹೊರಗೇನು ತಿಂದೆ ಅನ್ನೋದು ಹೋಗಿಬಿಟ್ರೆ, ಔಷಧಿ ಕೊಡೋಕೆ ಹೋಗಿ ಇಂಥವ್ರ ಹತ್ರ ಈ ಔಷಧಿ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಗೊತ್ತಾಯ್ತಾ, ನಿಮ್ಗೆ ಇದಕ್ಕೆ ತೊಂದರೆ ಆಗಬಾರ್ದು ಅಂತ ಒಪ್ಕೋತಾರೆ. ಕೆಲವರು ಆದರೆ ಅಜ್ಞಾವಣರಿ ಅಂತ ಬಸ್ಸಾಡ್ತಾರಲ್ಲ, ಅವ್ರು ಭಾಳ ಅಯೋಗ್ಯರವರು. ಯಾಕೆ ತಮ್ಮ ಫೀಲ್ಡ್ ಲಿಮಿಟೇಷನ್ ಗೊತ್ತಿರಬೇಕು, ಅವ್ರಿಗೆ ಲಿಮಿಟೇಷನ್ ಗೊತ್ತಿರಬೇಕು. ಯಾವುದೋ ರೋಗಿ ಬಂದ ತಕ್ಷಣ ಒಳ್ಳೆ ಡಾಕ್ಟರ್ ತಕ್ಷಣ ಆಪರೇಷನ್ ಮಾಡಿದ್ರೆ ಮಾಡೋದಿಲ್ಲ ಅವರು. ಏನು ಮಾಡ್ತಾರೆ ಫಸ್ಟು, ಎಲ್ಲ ಟೆಸ್ಟ್ಗಳೆಲ್ಲ ಮಾಡ್ತಾರೆ. ಇಮ್ಮಿಡಿಯೇಟ್ ಆಪರೇಷನ್ ಆಗಬೇಕು. ಯಾರೋ ಮಿನಿಸ್ಟರ್ ಲೆಟರ್ ತಂದಿರ್ತಾರೆ ಆಪರೇಷನ್ ಇಮಿಡಿಯೇಟ್ಲಿ ಅಂತೇಳಿ. ಆ ಮಿನಿಸ್ಟರ್ ನನಗೆ ಹೇಳಕ್ಕೆ ಆ ಮಿನಿಸ್ಟರ್ ಯಾರು ಅಂತ ಕೇಳ್ತಾರೆ. ನಾ ಇವನಿಗೆ ಡಯಾಬಿಟಿಸ್ ಇದೆ, ಬಿ ಪಿ ಉಚ್ಚಾಪಟ್ಟೆ ಬಿ ಸಿ ಬಿ ಇದೆ, ಈ ಪಾಟ್ರಿ ಸತ್ತ ಹೇಳ್ಬಿಡ್ತಾರೆ ಇಮಿಡಿಯೇಟ್ಲಿ ಅವರು. ಗೊತ್ತಾಯ್ತಾರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾ ಮಿನಿಸ್ಟರ್ ಇನ್ಫ್ಲೂಯನ್ಸ್ ತರ್ತೀನಿ ಬಂದು ಕೇಳಿದರೆ ನೀವು ಬುದ್ಧಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಷ್ಟೆ. ಯಾಕೆ ಮಿನಿಸ್ಟರ್ ಸಂಬಂಧಪಟ್ಟ ವಿಚಾರ ಅಲ್ಲದು. ಯಾರಿಗೆ ಸಂಬಂಧಪಟ್ಟ ವಿಚಾರ? ಡಾಕ್ಟ್ರಿಗೆ ಸಂಬಂಧಪಟ್ಟ ವಿಚಾರ. ಎಷ್ಟೊಂದ್ರೆ ಡಾಕ್ಟರ್ಸ್ ಮಾಡೋದಿಲ್ಲ. ಗೊತ್ತಾಯ್ತಾ, ಆ ಯಾರು ದುಡ್ಡು ಕೊಡದು ಮಾಡಿಬಿಟ್ರೆ ಅವ್ನು ಡಾಕ್ಟರ್ ಕ್ರಿಮಿನಲ್ ಆಗ್ತಾನೆ, ಇವನು ಕ್ರಿಮಿನಲ್ ಆಗ್ತಾನೆ. ಯಾತಕ್ಕೆ ಹೇಳಿದೆ ಅಂದರೆ, ಮನೆ ವಿಷಯ ಬಂದಿದೆ, ಎಷ್ಟು ಎಷ್ಟು ಅವ್ರಿಗೆ ಕಟ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅವ್ನು ಎಲ್ಲ ಟೆಸ್ಟ್ ಮಾಡ್ತಾನೆ ಫಸ್ಟ್. ಅವನು ನೋಡು, ಇದು ಫಾರ್ಮಿಡೇಷನ್ ತೊಗೊಳೋದಿಲ್ಲ ಆಯಿತು, ಈಗಾಗಲೇ ಎರಡು ಸ್ಟೋರಿ ಕಟ್ಟಿದ್ರೆ ಮೂರನೇ ಕಟ್ಟಲಕ್ಕೆ ಬರೋದಿಲ್ಲ. ಏನಾದ್ರು ಅಡ್ಜಸ್ಟ್ ಮಾಡಿ, ಏನು ಅಡ್ಜಸ್ಟ್ ಮಾಡಬೇಕು ಪಾಪ ಅವನು, ಬರಲ್ಲ ಸಾಧ್ಯ ಇಲ್ಲ. ಅಕಾಡೆಮಿಕ್ ಸೈನ್ಸ್ ಬರೋದಿಲ್ಲ, ಮೂದಾಯ್ತು ಅಷ್ಟೆ. ಆ ಥರ ಮಾಡಿದ್ವಿ, ಆ ರೀತಿ ಕೊಟ್ಟರೆ ಏನಾಯ್ತು, ಬಿದ್ದೋಗಿದೆ ಒಟ್ಟರೆ ಎಷ್ಟು ಕಡೆಗೆ. ಏನು ಮಾಡಿ ದುಡ್ಡು ಇಸ್ಕೊಂಡು ಕೊಟ್ಬಿಟ್ರು, ಏನಾಯ್ತಾಗ ಬಿದ್ದರು ಸತ್ತೋದ್ರು ಜನ. ಅರ್ಥ ಆಯ್ತಾ? ಯಾತಕ್ಕೆ ಹೇಳ್ತೀನಿ ಅಂದರೆ, ಶಾಸ್ತ್ರ ಅಂದರೆ ಹೀಗೆ, ಇಂಜಿನಿಯರಿಂಗ್ ವಿಷಯ ಬಂದಾಗ ಇಂಜಿನಿಯರಿಂಗೆ ಶಾಸ್ತ್ರ, ಮೆಡಿಕಲ್ ವಿಷಯ ಬಂದಾಗ ಮೆಡಿಕಲ್ಲೇ ಶಾಸ್ತ್ರ, ಶಾಸ್ತ್ರ ವಿಚಾರ ಅತೀಂದ್ರ ವಿಷಯ ಬಂದಾಗ ವೇದಾದಿಗಳೇ ಶಾಸ್ತ್ರ. ಅದಕ್ಕೆ ಆಚಾರ ಕೊನೆಗೆ ಹೇಳ್ತಾರೆ, ಪರತುಷ್ಟಿ ಪರತುಷ್ಟಿಕರಂ ವಾಕ್ಯಂ ವದೇತಾಂ ಯದಿವಾದಿನೌ. ಪರತುಷ್ಟಿಕರಂ ವಾಕ್ಯಂ, ಪ್ರತಿವಾದಿ ಏನು ಹೇಳಿದರೆ ಒಪ್ತಾನೋ ಅದು ಆಗಮ. ಈಗ ಇಬ್ಬರು ತೀರ್ಮಾನ, ಸತ್ಯಜ್ಞಾನದ ಕಾಲಕ್ಕೆ ವಾದ ಹೇಗೆ ನಡೀತಿತ್ತಂತೆ, ನಾವೀ ವಾದ ಮಾಡೋಣ, ಹರಿಸರ್ವೋತ್ತಮತ್ವ ಜಗತ್ ತೀರ್ಮಾನ ಮಾಡೋಣ. ಒಂದು ಕಂಡೀಷನ್, ಭಗವದ್ಗೀತೆ ಮೇಲೆ ಮಾತಾಡಬೇಕು ಇಬ್ಬರು ಕೂಡ. ಇವತ್ತು ಪ್ರೂವ್ ಮಾಡೋರು ಯಾವ ಆಧಾರ ಕೊಡಬೇಕು? ಭಗವದ್ಗೀತೆನೇ ಕೊಡಬೇಕು. ಡಿಸ್ಪ್ರೂವ್ ಮಾಡೋರು ಯಾರು ಆಧಾರ ಕೊಡಬೇಕು? ಭಗವದ್ಗೀತೆನೇ ಕೊಡಬೇಕು. ಬೇರೆ ಕೊಟ್ಟಾದರೂ ಸ್ವತಃ ಲೆಕ್ಕವನು. ಅರ್ಥ ಆಯ್ತು? ಬೇರೆ ಒಪ್ತೀವಿ ಬಿಡ್ತೀವಿ ಪ್ರಶ್ನೆ ಅಲ್ಲ. ನಮ್ಮ ಲಿಮಿಟ್ ಇರೋದೇನೀಗ, ಭಗವದ್ಗೀತೆ ತಕ್ಕಂತೆ ಮಾತಾಡಬೇಕಷ್ಟೆ. ಅದಕ್ಕೆ ಎರಡು ವಾಲೆ ಮಾಡಿದ್ದಾರೆ ಸಭಾಸಾರ ಸಂಘದ ಎರಡು ವಾಲೆ, ಬರೀ ಗೀತೋಪ ವಾಕ್ಯಗಳೇ. ಒಂಬತ್ತು ಪ್ರಮೇಯ ಸಾಧನೆ ಮಾಡಲಿಕ್ಕೆ ಕೂಡ ಕೊಟ್ಟು ವಾಕ್ಯಗಳು ಯಾವುದು? ಬರೀ ಗೀತಾ ವಾಕ್ಯಗಳೇ. ಬೇರೆದನ್ನು ಕೂಡ ಅಲ್ಲೇ ತೋರಿಸ್ತೀವಿ ನಾವೀಗ. ಶ್ರೀಮದ್ ಭಗವತೆ ಹರಿ ಪರತರಹ ಸತ್ಯಂ ಜಗತ್ ಏನೇನು ಹೇಳಬೇಕೋ ಅಲ್ಲೇ ತೋರಿಸ್ತೇವೆ. ಆ ಯಾತಕ್ಕೆ ಪರತುಷ್ಟೀಕರಂ, ನಾವೊಂದು ವಾದಕ್ಕೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಾಗ ಅದಕ್ಕೆ ಅದೇ ಭಾಗವತಲ್ಲೇ ಮಾತಾಡಬೇಕು, ಭಾಗವತನೇ ಕೊಡಬೇಕಾಗ. ತಿಳಿತಾ? ಈ ರೀತಿ ವಾದವನ್ನು ಅಭ್ಯಾಸ ಮಾಡಿಬಿಟ್ರೆ ಎಲ್ಲೂ ಕೂಡ ಏನಾಗೋದಿಲ್ಲ, ವಿಷಯ ಗೊಂದಲಕ್ಕೆ ಹೋಗೋದಿಲ್ಲ, ವಿಷಯ ಏನಾಗುತ್ತೆ ಖಚಿತವಾಗಿ ತೀರ್ಮಾನ ಆಗುತ್ತೆ. ಇಲ್ಲವರು ಅಡದ ಎಲ್ಲೆಲ್ಲೋ ಹೋಗಿಬಿಡುತ್ತೆ ವಿಷಯಗಳು. ಪರತುಷ್ಟಿಕರಂ ವಾಕ್ಯಂ ವದೇತಾಂ ಯದಿ ವಾದಿನೌ ಸಯೇವಾತ್ರ ಆಗಮೋಜ್ಞೇಯ ಪರತುಷ್ಟಿರಿಗೆ ತತ್ಕಥಂ ತದ್ ಪರತುಷ್ಟಿ ತತ್ಫಲಂ. ಪರತುಷ್ಟಿ ಅಂದ್ರೇನು? ಯಾರೋ ಸಂತೋಷಪಡಿಸೋದಲ್ಲ, ಪ್ರತಿವಾದಿ ವಾದಿಗೆ ಅಕ್ಸೆಪ್ಟಬಲ್ ಆಗೋದಾದರೆ ಅದು ಓಕೆ, ಅಗ್ರಿಮೆಂಟ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ಅಗ್ರಿಮೆಂಟ್ ಪ್ರಕಾರ ಇಬ್ಬರು ಒಬ್ಬ ಸೈನ್ ಮಾಡಿರ್ತಾರೆ. ಸೊ ಇಬ್ಬರು ಮುಂದೆ ಮಾತಾಡಬೇಕಾದ್ರೆ ಯಾವುದೇ ಆಧಾರ ಆಗತ್ತೆ? ಈಗ ಅಗ್ರಿಮೆಂಟ್ ಆಧಾರ, ಇಬ್ಬರು ನೀವು ಸೈನ್ ಮಾಡಿದ್ದು, ನೀವು ಸೈನ್ ಮಾಡಿದ್ದು, ಅದ್ರ ಪ್ರಕಾರ ವೈಲೇಟ್ ಮಾಡಾಗಿಲ್ಲ. ತಿಳಿತಾ? ಬೇರೆ ಪ್ರಕಾರ ಪ್ರಶ್ನೆ ಇಲ್ಲ, ಕಂಪ್ನಿ ಬೈಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಆ ಬೈಲಾಸ್ ಕಂಪ್ನಿಗೆ ವ್ಯಾಲಿಡ್ ಅದೇನೆ, ಆ ಬೈಲಾಸ್ ಪ್ರಕಾರ ಮುಂದೆ ನಡೀಬೇಕು, ಅವ್ರದ್ದು ಬೇರೆ ಮಾಡೋಕ್ಕೆ ಬರೋದಿಲ್ಲ. ಬೇರೆ ಕಂಪ್ನಿ ಬೇರೆ ಬೈಲಾ, ಇವರಿಗೆ ಅಪ್ಲೈ ಆಗಲ್ಲ ಅದು, ಅವ್ರಿಗೆ ಮಾತ್ರ ಅಪ್ಲೈ ಆಗೋದು. ಅದಕ್ಕೆ ಪರತುಷ್ಟಿರ್ಹಿ ತತ್ಫಲ, ಇಬ್ಬರು ಕೂಡ ಒಪ್ಕೊಳ್ಳೋದೇ ಫಲ. ಏವಂ ನಿರ್ಣಯ ಪರ್ಯಂತಂ ವಾದೇ ಸುಭಾವೋಪಿಹಿ ಘಟೇ ಯುಶ್ಚಿರಕಾಲಂಚ ಜಲ್ಪೇ ಯಾವತ್ ಪರೋಚಿತ. ಈ ರೀತಿ ಈ ವಾದದಲ್ಲಿ ಹೇಗೆ ನಡೀಬೇಕು ಅಂತ ಪ್ರಶ್ನೆ. ಈ ವಿಷಯ ನಡೀತೀ, ಈಗ ವಾದದಲ್ಲಿ ಹೇಗೆ ನಡೀಬೇಕು ಅಂದರೆ, ಅವನು ನಿರ್ಣಯ ಆಗೋರಿಗೆ ನಡೀಬೇಕು, ನಿರ್ಣಯ ಆಗೋರಿಗೆ ಹೋಗ್ತಾನೆ ವಿಷಯ ಇರಬೇಕದು, ಬೇರೆ ದಾರಿನೇ ಇಲ್ಲ. ಆದರೆ ಜಲ್ಪದಲ್ಲಿ ಹಾಗಲ್ಲ, ಪ್ರತಿವಾದಿ ಸೋತ ಅಂದರೆ ಕಥೆ ಮುಗಿದೋಯ್ತು. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದು, ವಾದ ಕಥೆಗೆ ಲಿಮಿಟ್ ಅಂತಿಲ್ಲ. ಇವತ್ತು ಒಂದು ಗಂಟೆ ಮಾತಾಡಿದ್ರಪ್ಪ ವಾಯುದೇವ್ರ ಬಗ್ಗೆ, ಏನೋ ಮಾತುಕತೆ ನಡೀತು, ಒಂದು ಸ್ಥಿತಿ ಬಂತು, ಯಾವುದೋ ಇಬ್ಬರೂ ಸಮಾಧಾನ ಆಗಲಿಲ್ಲ. ಗೊತ್ತಾಯ್ತಾ? ಈ ಪ್ರಮಾಣ ಸಾಲ್ದು ಅನ್ನಿಸ್ತು, ಹೊರಟೋಗಿಬಿಟ್ರು. ಒಂದು ಎರಡು ವರ್ಷವೇ ಬಿಟ್ಟಾದ್ರೆ ಆಮೇಲೆ ಆ ವಿಷಯ ಅವತ್ತು ಬಂದಿತ್ತಲ್ಲ, ಆಧಾರ ಸಿಕ್ಕಿದೆ ಮಾತಾಡ್ತೀನಿ ಅಂತ. ಏ ಹಳೆ ವಿಷಯ ಬಿಡ್ರಿ, ತೆಗಿಬೇಡ್ರಿ ಅಂತ ಹೇಳಬಾರ್ದು. ಏನು ಹೇಳ್ಬೇಕು ಅದಕ್ಕೀಗ? ಹೌದಾ, ಮತ್ತೆ ಮಾತಾಡೋದು. ಇನ್ನೊಂದು ವರ್ಷ ಆಯಿತು, ಮತ್ತೆ ಮುಂದೆ ಹೋಗಬೇಕು. ತೀರ್ಮಾನ ಆಗಲೇ ಇಲ್ಲ, ಪರಿ ಏನೇನು ತೀರ್ಮಾನ ಮಾಡಬೇಕು? ನಮ್ಮ ಯೋಗ್ಯತೆ ಇಲ್ಲ, ತೀರ್ಮಾನ ಆಗಲೇ ಇಲ್ಲ ಅಂತ ಒಪ್ಕೋಬೇಕೆ ಹೊರತು, ಟೈಮ್ ಲಿಮಿಟ್ ಆಯ್ತಾ ಅದ್ರಿಂದ ಯಾವ್ದೊಂದು ಡಿಸಿಷನ್ ತೊಗೊಂಬೇಡ ಅಂತ ಹೇಳಬಾರ್ದು. ನಮ್ಮ ಕೈಯಲ್ಲಿ ಇಲ್ಲ ಅದು, ಬಿಟ್ಟುಬಿಡ್ಬೇಕಾಗ. ಅದೇ ವಾದಿಗಳು ಉದಾಹರಣೆಗೆ ಯಾವುದೋ ಒಂದು ವಿಷಯ ಶಿಷ್ಯ ಪ್ರಶ್ನೆ ಕೇಳಿದ, ಉತ್ತರ ಕೊಟ್ಟಾಯ್ತು, ಈಗ ಉತ್ತರ ಕೊಟ್ಟಾಯ್ತು, ಒಪ್ಕೊಂಬಿಟ್ಟ ಹೋಗ್ಬಿಟ್ಟ, ಮತ್ತೆ ಮರು ದಿವಸ ಬಂದ, ಏ ನಂಗೆ ಯಾಕೋ ಸರಿ ಹೋಗಲಿಲ್ಲ. ಆಮೇಲೆ ಮನೆಗಳು ಯೋಚನೆ ಮಾಡಿದೆ, ಈ ಥರ ಡೌಟ್ ಬಂತು ಅಂತ ಕೇಳಿ, ಗುರು ಏನು ಹೇಳಬೇಕು, ನೀನೇ ಒಪ್ಕೊಂಡು ಹೋಗಿದ್ದು, ಈ ಸರ ಸಾಕ್ಷಿ ಇದ್ದಾರೆ ಮತ್ತೆ ಶುರು ಮಾಡ್ತೀಯ ಅಂತ ಕೇಳಬಾರ್ದು. ಹೌದಾ, ಮತ್ತೆ ಕೂತ್ಕೊಂಡು ಮಾತಾಡೋಣ ಅಂತ ಕೇಳಬೇಕು. ಬರಕ್ಕೆ ಮತ್ತೆ ಕನ್ವಿನ್ಸ್ ಮಾಡಬೇಕು, ಮತ್ತೆ ಬಂದು ಮತ್ತೆ ಕನ್ವಿನ್ಸ್ ಮಾಡಬೇಕು. ಇಲ್ಲಿವರೆಗೂ ನಿರ್ಣಯ ಪರ್ಯಂತ ನಿರ್ಣಯ ಉದ್ದೇಶ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಅಲ್ಲಿವರು ಹೋಗ್ತಾನೆ ಇರಬೇಕು, ಬೇರೆ ದಾರಿ ಇಲ್ಲ. ವಾದದಲ್ಲಿ ಆಗಲ್ಲ, ಜಲ್ಪದಲ್ಲಿ ಆಗಲ್ಲ, ಬಿಟ್ಟು 9 and 12 ಅಂತಿತ್ತು ವಾದಕ್ಕೆ ಮುಗಿತಾ ಬಂದಾಗ. ಆ ಟೈಮ್ ಲಿಮಿಟ್ ಅಲ್ಲಿ ಬೇಕಾದ್ರೆ ಸೋಲ್ಬಹುದು ಅವನು. ಅಥವಾ ತೋಲು ಬೇಕಾದಷ್ಟು ಮೆಸೇಜ್ಗಳು ಇದೆ ಈಗ ಗೊತ್ತಾಯ್ತಾ, ಜಲ್ಪದಲ್ಲಿ ಬೇಕಾದ ಆ ಟೈಮಲ್ಲಿ ಮುಗಿದೋಗ್ಬಿಡೋದು ಕತೆ ಮತ್ತೆ ಬರೋದಿಲ್ಲ ಈಗ. ಸೋತು ಸೋತ ಅಂದ್ರೆ ಸೋತ, ಗೆದ್ದ ಅಂದ್ರೆ ಗೆದ್ದ, ಅದು ತಮಾಷೆ ಹೇಳ್ತಾರೆ. ಅವನು ವಾದಿ ನೋಡ್ದ, ಪ್ರತಿವಾದಿ ಭಾರಿ ಜೋರ ಮಾತಾಡ್ತಿದ್ದಾನೆ, ಭಾರಿ ಗೊತ್ತಾಗ್ತಾ ಇಲ್ಲ, ಅವನು ಗೆಲ್ಲಬೇಕು ಅಂತ ಅನಿಸ್ಬಿಡ್ತು. ಕೊನೆಗೆ ಏನು ಮಾಡಿದ ಒಂದು ವಾಕ್ಯ ಕೋಟ್ ಮಾಡಿಬಿಟ್ಟು ಸರಿ ಅಂತೇಳಿ, ಈ ರೀತಿ ಭಾಗವತದಲ್ಲಿ ಅಂತ ಹೇಳ್ಬಿಟ್ಟ ಜೋರಾಗಿ, ಅದು ವೇದ ವಾಕ್ಯನೇ ಕೋಟ್ ಮಾಡಿಬಿಟ್ಟ ಯಾವುದೋ ಒಂದು ಉತ್ತರ ಸೋತು ಬಿಟ್ಟ. ಅವನು ಅವ್ನು ಡಿಕ್ಲೇರ್ ಆಯ್ತು ಅವನು ಸೋತ ಅಂತ ಹೇಳ್ಬಿಟ್ಟು. ಮನೆ ಹೋಗಿ ಪುಸ್ತಕ ತೆಗೆದು ನೋಡಿದ್ರೆ ಇಲ್ಲೇ ಇಲ್ಲ ವಾಕ್ಯ ಅದು. ಬಂದು ನೋಡಿದ್ರೆ ಏನು ಆಚಾರ್ಯ ಪುಸ್ತಕ ಇಲ್ಲೇ ಇಲ್ಲದೆ ಹೇಳ್ಬಿಟ್ರೆ ಅಂತ ಕೇಳಿದ್ರೆ ಅಲ್ಲೇ ಹೇಳ್ಬೇಕಾಗಿತ್ತು, ಟೂ ಲೇಟ್, ಮುಗಿದೋದ್ ಕತೆ. ರಿಸಲ್ಟ್ ಡಿಕ್ಲೇರ್ಡ್ ಇಲ್ಲಿ ಔಟ್ ಔಟ್ ಕೊಟ್ಟಿರ್ತಾರೆ, ಅವ್ರು ರಿಪೇರ್ ಔಟ್ ಅಲ್ಲ ಅಂತ ಗೊತ್ತಾಗುತ್ತೆ, ವಾಪಸ್ ತರೋದಿಲ್ಲ ಅವ್ರ ಮುಗಿದ ಹೋಗ್ಬಿಡ್ತಾಕ್ರಿ. ಆ ಜಡ್ಜಸ್ ಜಡ್ಜ್ಮೆಂಟ್ ಅಂದ್ರೆ ನೆಟ್ ಪ್ರಾಕ್ಟಿಸ್ ಅಲ್ಲವೆಲ್ಲ ಇಲ್ಲ, ನೆಟ್ ಪ್ರಾಕ್ಟಿಸ್ ಔಟ್ ಗಿಟ್ ಏನೂ ಇಲ್ಲ, ಇಲ್ಲ ಪ್ರಾಕ್ಟೀಸ್ ಅಷ್ಟೇ. ಅದು ವಾದಕತೆಯಲ್ಲಿ ಒಪ್ಪೋದಷ್ಟೇ ಪ್ರಾಕ್ಟೀಸ್. ಈ ಜಲ್ಪದೊಳಗೆ ಅದೇ ಡಿಕ್ಲೇರ್ ಆದ್ಮೇಲೆ ಮತ್ತೇನು ಮಾಡಾಗಿಲ್ಲ. ಬಟ್ ಯಾವಾಗ ಮಾಡ್ಬೋದು ಅಂತ ಕೇಳಿದ್ರೆ, ಬಲಿಪುತ್ರ ಬಂಗಾರ ಕೊಟ್ಟಿದ್ರು, ಚಿನ್ನ ಕೊಟ್ಟುಬಿಟ್ರು, ಅದು ಮೋಸ ಅಂತ ಗೊತ್ತ ಅವ ಮಾಡ್ಬೋದು. ಗೊತ್ತಾಯ್ತಾ, ಇದು ಹಾಗಲ್ಲ. ಎಷ್ಟೋ ಸರ್ತೆ ಪಾಕ್ಷಿಕೋಪಿ, ಮುಂದೆಲ್ಲ ಬಿಟ್ಟಿಗಾರ ಬರೀತಾರೆ ಅದನ್ನ, ನಿಶ್ಚಿತ ಪರಾಜಯ ವರಹ ಪಾಕ್ಷಿಕೋಪಿ ಜಯ. ಗ್ಯಾರಂಟಿ ಸೋಲೋದು ಗೊತ್ತಾದಾಗ ಬೈ ಚಾನ್ಸ್ ಗೆಲ್ಲೋಣ ಅಂತ ಹೇಳ್ಬಿಟ್ಟು ಸೂಡ್ ಕೊಟೇಷನ್ ಕೊಟ್ಟ. ಇವನಿಗೆ ಗೆದ್ದು ಬಿಟ್ಟ ಮುಗಿದೋಯ್ತು. ಆದ್ರೆ ಅವ್ನು ಬುದ್ಧಿವಂತ, ಅವನು ಸೂಡ್ ಕೊಟೇಷನ್ ಅಂತ ಹೇಳಿದ, ಇವನು ಕತೆ ಮುಗಿತು ಅಲ್ಲಿ. ಸೊ ಅವನೇ ಗೆದ್ದ, ಇವನು ಸೋತ್ಬಿಟ್ಟ. ಯಾ ಸೂಡ್ ಕೊಟೇಷನ್ ರೆಕಗ್ನೈಸ್ ಮಾಡಲಿಕ್ಕೆ ಬರದ ಹೋದ್ರೆ ಅದೊಂದು ಡಿಫೆಕ್ಟೇ. ಅರ್ಥ ವಾದ ಅಂದ್ರೆ ಅದೇ, ಯಾರು ಗೆಟ್ ಅಂತ ಹೇಳ್ಬೇಕಲ್ಲ, ಸುಳ್ಳು ಸುಳ್ಳು ಅಂತ ಗುರುಸ್ಲಕ್ಕೆ ಬರದೇ ಹೋದ್ರೆ ಅವನು ಸೋತಾಗ ಲೆಕ್ಕ. ಇವು ತತ್ವ ವಾದಕತೆಯಲ್ಲಿ ಆಗಲ್ಲ, ಒಂದು ತೀರ್ಮಾನ ಆಗಲೇಬೇಕು, ಬೇರೆ ದಾರಿನೇ ಇಲ್ಲ. ಅಲ್ಲಿ ಗುರು ಸೋತ ಶಿಷ್ಯ ಸೋತ ಪ್ರಶ್ನೆ ಇಲ್ಲ. ಇದು ಪ್ರೊಫೆಸರ್ ಲೆಕ್ಕ ಮಾಡ್ತಿರ್ತಾರೆ ಮೇಲ್ಗಡೆಗೆ, ಆನ್ಸರ್ ಬರ್ತಾ ಇಲ್ಲ ಅವರಿಗೆ, ತಪ್ಪು ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಹೇಳ್ತಾನೆ, ಸರ್ ಅಲ್ಲಿ ಪ್ಲಸ್ ಬಲ್ ಮೈನಸ್ ಹಾಕೊಂಡಿದೆ ನೋಡಿ ಅಂತ ಹೇಳ್ತಾರೆ. ಮೇಸ್ ಗೆಟ್ ಔಟ್ ಅಂತ ಹೇಳೋದಿಲ್ಲ ಅವನ್ನ, ಗೆಟ್ ಔಟ್ ಅಂತ ನನ್ನ ಮುಂದೆ ಮಾತಾಡ್ತೀವಿ, ಹೌದು ಥ್ಯಾಂಕ್ಸ್ ಇಮಿಡಿಯೇಟ್ ಏನಂತಾರೆ, ಓ ಸಾರಿ ಅಂತಾರೆ, ಮುಂದೆ ಹೋಗ್ಬಿಡ್ತಾರೆ. ಮೇಸ್ಟ್ರು ಪ್ರೊಫೆಸರ್ ಸೋತ ಅಂತ ಕರೆಯೋದಿಲ್ಲ ಅದಕ್ಕೆ. ಗೊತ್ತಾಯ್ತಾ, ಏನೋ ತಪ್ಪಾಗಿತ್ತು ಅಷ್ಟೇ ಹೊರತು ಸ್ಟೂಡೆಂಟ್ ಪ್ರೊಫೆಸರ್ ಆಗೋದಿಲ್ಲ, ಪ್ರೊಫೆಸರ್ ಸೋಲೋದು ಅಲ್ಲ, ಅದು ತಪ್ಪದೇನೆ ಅಷ್ಟೇ. ಈಗ ಅವನು ಹೇಳ್ತಾನೆ ಕರೆಕ್ಟ್ ಅಬ್ಸರ್ವ್ ಕರೆಕ್ಟ್ಲಿ ಅಂತ ಹೇಳ್ತಾನೆ, ಅಪ್ರಿಷಿಯೇಟ್ ಮಾಡ್ತಾನೆ, ಈ ರೀತಿ ಮಾಡೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಅದು ಸೋಲು ಇವ್ರು ಕೂಡ ಅಷ್ಟೇ, ಪ್ರೊಫೆಸರ್ ಬುದ್ಧಿ ಎಲ್ಲ ಒಪ್ಕೊಂಡ್ಬಿಟ್ಟ, ಸೋತು ಬಿಟ್ಟ ಅವನು ನೋಡಿದ್ರೆ ಅದು ಎಷ್ಟು ಬುದ್ಧಿವಂತ ಅನ್ನೋದಿಲ್ಲ. ಏನೋ ಪ್ರೊಫೆಸರ್ ಗುಡ್ಡ ಅನ್ಸ್ಕೊಂಡ್ಬಿಟ್ಟು ಸಂತೋಷ ಪಡ್ತಾನೋ, ಬೈ ಚಾನ್ಸ್ ನೋಟಿಸ್ ಮಾಡದೆ ಪ್ರೊಫೆಸರ್ ಅಪ್ರಿಷಿಯೇಟ್ ಮಾಡಿದ್ರು ಅಂತ ಹೇಳ್ತಾನೆ ಹೊರತು ಮನೆಗೆ ಹೋಗ್ಬಿಟ್ಟು ಪ್ರೊಫೆಸರ್ ಸೋಲಿಸ್ಬಿಟ್ಟೆ ಅಂತ ರಿಪೋರ್ಟ್ ಮಾಡೋದಿಲ್ಲ ಅವನು. ಪ್ರೊಫೆಸರ್ ಈಗ ಮಾಡಿದ್ರು, ನಾನು ಹೇಳಿದೆ ಭಾರಿ ಸಂತೋಷ ಪಟ್ಟರು ಅಂತ ಹೇಳಿದಾಗ ಇಬ್ಬರಿಗೂ ಖುಷಿ ಆಗುತ್ತೆ. ಈ ವಾದಕತೆಯ ಟ್ರೆಂಡ್ ಆಗಿರ್ಬೇಕು, ಸೋಲು ಗೆಲುವಿನ ರೀತಿ ಅಲ್ಲ. ಇಲ್ಲಿ ಮಾತ್ರ ಸೋತ ಮೇಲೆ ಕತೆ ಮುಗೀತು. ತತ್ವ ನಿರ್ಣಯ ವೈಲೋಮ್ಯಂ ವಾದೇ ಸಾಕ್ಷಾತ್ ಪರಾಜಯ ಸಂವಾದೇ ಸ್ನಗ್ಧತೆ ವಶ್ಯ ಗುರುತ್ವ ಮಿತರಶ್ಯ ಚ. ಈಗ ವಾದಕತೆ ನಡೀತಾ ಇದೆ, ಶಿಷ್ಯ ಪ್ರಶ್ನೆ ಕೇಳಿದ, ಗುರು ಉತ್ತರ ಕೊಟ್ಟುಬಿಟ್ಟ. ಅವನು ಎಷ್ಟೋ ಪ್ರಶ್ನೆ ಕೇಳಿದ್ರು, ಮೂರಾ ಘಟ್ಟೆ ನಡೀತು. ಫಸ್ಟ್ ಎಕ್ಸಾಂಪಲ್ ತಿರುಕುಳ ಪಂಡಿತಾಚಾರ್ಯ ಸಾಕ್ಷಿ, ಆಚಾರ್ಯ ಪ್ರಶ್ನೆ ಕೇಳಿದ್ರು, ಆಚಾರ್ಯ ಉತ್ತರ ಕೊಡ್ತಾ ಹೋಗೋದು. ಎಷ್ಟು ದಿವಸ ನಡೀತದ? 15 ದಿವಸ ನಡೀತು. ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವ ಸಹಾಮನ. ಅವರು ಜಲ್ಪ ಮಾಡಲಿಲ್ಲ, ವಾದವನ್ನು ಮಾಡಿದರು. ಕೊನೆಗೆ ಆಚಾರ್ಯರು ಒಪ್ಪಿಸ್ಬಿಟ್ರು, ಖುಷಿಯಾಗಿದ್ದು ಶಿಷ್ಯರಾಗಿಬಿಟ್ರು. ಪ್ರಶ್ನೆ ಕೇಳಿದವನು ಶಿಷ್ಯನಾಗ್ತಾನೆ, ಉತ್ತರ ಕೊಟ್ಟವರು ಗುರು ಆಗ್ತಾರ, ಆದ್ರಿಂದ ಯಾವ ದೋಷನೂ ಇಲ್ಲ. ಆದರೆ ಒಂದು ತಪ್ಪಿದೆ, ಶಿಷ್ಯ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟರು ಪಾಪ ಗುರುಗಳು. ಫಸ್ಟ್ ಕ್ಲಾಸ ಪ್ರೂವ್ ಮಾಡಿದರು, ಶಿಷ್ಯ ಒಪ್ಪಲಿಲ್ಲ. ಅವಾಗ ಏನು ಹೇಳ್ಬೇಕಾಗ? ಅದು ದಂಡ. ಏನು ಬುದ್ಧಿ ಇಲ್ಲ ನಿನಗೀಗ? ವಾಯುದೇವರ ಅಜ್ಞಾನ ಜಿಷ್ಟು ಆಧಾರ ಕೊಟ್ಟರು ಮತ್ತೆ ಮಾತಾಡ್ತೀಯಲ್ಲ, ಗೊತ್ತಾಯ್ತಾ? ಯಾರು ತಪ್ಪು ಮಾಡ್ತಿದ್ದೆ ನೀನೀಗ? ಜ್ಞಾನಕ್ಕೆ ದ್ರೋಹ ಮಾಡ್ತಾ ಇದ್ದೆ, ಅರ್ಥ ಆಯ್ತಾ? ಹೋಗು, ನೀನು ಗೆಟ್ ಔಟ್ ಅಂದ್ರೆ ಮೂರು ಹೇಳ್ತೇನೆ. ಅದು ತಪ್ಪಲ್ಲ, ಗುರು ಹಾಗೆ ಹೇಳ್ಬೋದು. ಯಾಕೆ? ಆಧಾರ ಕೊಟ್ಟರು ಹೋಗ್ತಾ ಇಲ್ಲ ಅವನು. ಆಧಾರ ಕೊಡದೆ ಒಪ್ಪು ಅಂತ ಹೇಳಬಾರ್ದು. ಆಧಾರ ಸರಿಯಾಗಿ ಕೊಟ್ಟಿದೆ, ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಾಗಿದೆ, ಇನ್ನೇನು ಡೌಟ್ ಬರೋ ಚಾನ್ಸಸ್ಸೇ ಇಲ್ಲ. ಅವನ ಪ್ರತಿಷ್ಠೆ, ನಾನು ಒಪ್ಕೊಂಡೆ ಅಂತಾಗ್ಬಿಟ್ಟು ಸೋತೆ ಅಂತಾಗುತ್ತೆ ಅಂತ. ಇಲ್ಲ ಇಲ್ಲ, ಏನೇ ಹೇಳಿ ನಾನು ಒಪ್ಪೋದಿಲ್ಲ ಅಂದ್ಬಿಟ್ಟ. ಅದು ತಪ್ಪದು. ತತ್ವ ನಿರ್ಣಯ ವೈಲೋಮ್ಯಂ, ವೈಲೋಮ್ಯ ಅಂದ್ರೆ ಏನು? ಅದೇ ಹೇಳಿದ್ದು ಅಂತ ಶಿಷ್ಯ ಏನಾಗ್ತಾನಾಗ ಅವನು, ನೀನು ಶಿಷ್ಯನಲ್ಲ ಆಗಿದ್ರೆ, ಗೊತ್ತಾಯ್ತಾ? ನಿನಗೆ ತತ್ವ ನಿರ್ಣಯ ಬೇಕಿಲ್ಲ, ನಿನಗೆ ಏನು ಬೇಕಾಗಿದೆ? ನಿನಗೆ ಗೆದ್ದೆ ಅನಿಸ್ಕೋಬೇಕಾಗಿದೆ. ಇಂಥವ್ರ ರೀತಿ ವಾದ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ಬೇಕು ಅಷ್ಟೇ. ವಾದೇ ಸಾಕ್ಷಾತ್ ಪರಾಜಯ, ಸಂವಾದೇ ಶಾಗ್ಯತ ಇವಶ್ಯ ಗುರುತ್ವ ಮಿತರಶ್ಚೇಚ. ಅವನು ಒಪ್ಕೊಂಡ್ಬಿಟ್ಟಾಗ ಸೋತ ಅಂತ ಕರಿಬಾರ್ದು. ಶಿಷ್ಯನ ಏನಂತ ಕರಿಬೇಕು? ಶಿಷ್ಯ ಸೋತ ಅನ್ನಬಾರ್ದು, ಶಿಷ್ಯ ಒಳ್ಳೆಯವನು ಅಂತ ಕರಿಬೇಕು. ಅಬ್ಬ, ಒಳ್ಳೆಯವನು ಅರ್ಥ ಮಾಡ್ಕೊಂಡ ಕೊನೆಗೂ ಕೂಡ, ಗೊತ್ತಾಯ್ತಾ? ಅರ್ಥ ಮಾಡ್ಕೊಂಡ, ಏನೋ ಪಾಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ, ಸರಿ ಹೋಯ್ತಾವ ನೀ ಪಾಪ, ಐ ಅಪ್ರಿಷಿಯೇಟಿವ್ ಅಂತ ಹೇಳ್ಬಿಡ್ತಾ ಸೋತ ಅಂತ ಪದ ಉಪಯೋಗಿಸೋದಿಲ್ಲ ಅವನಿಗೆ, ಅರ್ಥ ಆಯ್ತಾ? ಆದ್ರೆ ಇಲ್ಲದಾದ್ರೆ ಮಾತ್ರ ಅಯೋಗ್ಯವನು, ಎಷ್ಟು ಹೇಳಿದ್ರು ತಿಳಿಯೋದಿಲ್ಲ, ಅವನಿಗೆ ಬುದ್ಧಿನೂ ಇಲ್ಲ, ಹಠ ಮಾಡಿತಾನ, ಏನ್ ಮಾಡೋಕ್ಕಾಗತ್ತಂತ ಅವರು ಸವಾಸ ನೋಡಿ ನಾಳೆಯಿಂದ ಬರಬೇಡ ಅಂತ ಕಳಿಸ್ಬಿಡ್ತಾರೆ. ತತ್ವ ನಿರ್ಣಯ ಒಯ್ಯಲೊಮ್ಮೆ ನಿಂದ್ಯೋ ದಂಡ್ಯೋಥವಾ ಭವೇತ್. ಆ ರೀತಿ ಮಾಡಿದಾಗ ಏನ್ ಮಾಡ್ಬೇಕಂತೆ? ನಿಂದ್ಯನಾಗ್ತಾನೆ, ದಂಡನಾಗ್ತಾನೆ. ನಿಂದ್ಯ ಅಂದ್ರೆ ಬೈಬೇಕು, ದಂಡ ಅಂದ್ರೆ ಶಿಕ್ಷಿಸಬೇಕು ಅಂತ ಅರ್ಥ. ವಿರೋಧ ಸಂಗತಿ ನ್ಯೂನ ತುಷ್ಣೀಭಾವಾದಿಕೈ ಜಿತ ಭವೇದ್ ಜಲ್ಪೆ ವಿತಂಡಾಯಾಮ್ ನ್ಯಾಯೋ ಜಲ್ಪವಧೀರಿತ. ಈ ಸೋಲೋದು ಅಂದ್ರೆ ಏನು ಜಲ್ಪದಲ್ಲಿ ಅಂತ ಕೇಳಿದ್ರೆ, ವಿರೋಧ ಅಸಂಗತಿ ನ್ಯೂನ ಅಧಿಕ ಸಾಮ್ಯ ಸಂವಾದ ಅನುಕ್ತಿ, ಆ ರೀತಿಯಲ್ಲಿ ಸೋಲ್ಬಹುದು ಅವನು.
ಏನ್ ಹಾಗಂದ್ರೆ ಅರ್ಥ ವಿರೋಧ, ಇಷ್ಟೊತ್ತು ಏನು ಮಾತಾಡಿದ್ದಿ, ಏನ್ ಮಾತಾಡ್ತಿದ್ದೆ ನೋಡ್ರಿ, ಅದ್ರ ಪ್ರಮಾಣ ಬೇಕಿಲ್ಲ ಅಂತ ಜ್ವರ ಶುರು ಮಾಡಿಬಿಟ್ಟು ನಾ ಮಾತಾಡಿದಾಗ ಪ್ರಮಾಣ ಕೇಳ್ತೀಯಾ? ಇಲ್ಲಿ ತಮಾಷೆ ಗೌರ್ಮೆಂಟ್ ಬಗ್ಗೆ ನೋಡಿರ್ಬೇಕು. ಇಷ್ಟ ಬಂದ ನಾನು ಅಪಾಯಿಂಟ್ ಮಾಡ್ತೀನಿ ಎಂಕ್ವೈರಿಗೆ ಅಂತ ಹೇಳಿಬಿಟ್ಟ. ಅವ್ರು ಮಾಡಿದ್ರೆ ಇಷ್ಟ ಬಂದ ಮಾಡಕ್ ನೀವ್ಯಾರು ಅಂತ ಕೇಳಿದ್ರು ಅವ್ರನ್ನ. ಡಿಫರೆನ್ಸ್ ಗೊತ್ತಾಯ್ತಾ? ಅವ್ರು ಯಾವ್ದು ಕಮಿಷನ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಾಡೋ ರೈಟ್ ನಿಮಗಿಲ್ಲ, ನಾನು ಹೇಳಿದ್ದನ್ನು ಮಾಡಿ ಅಂದರು. ಇವರು ತಾನು ಬೇಕಾದ ಜೇಜನ್ ಮಾಡಿ ಕೂತ್ಕೊಂಡ್ಬಿಟ್ಟ ನಡಿ ಅಂತ ಹೇಳ್ಬಿಟ್ಟು. ನಾವು ಕಚ್ಚರ್ ಮಾಡಿದ್ವಿ ನೋಡಿದ್ರೆ ಕಚ್ಚನ್ ಕೇಳಬೇಡಿ ಅಂತೇಳಿ. ಅದೇ ಸವ್ಯಾಗ ಸವ್ಯಾಗಾತ. ಇಲ್ಲಿ ನೋಡಿದ್ರೆ ಇದನ್ನು ಸರಿ ಅಂತೀಯ, ಅಲ್ಲಿ ನೋಡಿದ್ರೆ ಸತ್ತು ಸರಿ ಅಂತ ಹೇಳ್ತಾ ಇಲ್ಲ. ಇದಕ್ಕೇನೋ ವಿರೋಧ ಇದೆ. ನೀನು ಮಾಡಿಕೊಂಡ ನಿಯಮಕ್ಕೆ ವಿರೋಧ, ನಿನ್ನ ಮಾತಿಗೆ ವಿರೋಧ, ನಿನ್ನ ಸಿದ್ಧಾಂತಕ್ಕೆ ವಿರೋಧ. ಅದು ಸೋತಿ ಅಂತ ಹೇಳಿದ್ರೆ ಮುಗಿದೋಯ್ತು. ಆಮೇಲೆ ಅಸಂಗತಿ, ಆ ಸೋಲ ವಿಷಯ ಗೊತ್ತಾಯ್ತು, ವಿಷಯಾಂತರ ಮಾಡಿಬಿಟ್ಟ. ಇದಕ್ಕಿಂತಾಗಿ ಎಲ್ಲ ವಾಯುದೇವ್ರ ಬಗ್ಗೆ ಮಾತಾಡ್ತಾ ರಾಯರ ಬಗ್ಗೆ ಏನಂತ ಹೇಳಿ ಶುರು ಮಾಡಿದ. ಅಲ್ಲ ಈ ವಿಷಯ ಮುಗಿಸೋದು ಇಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ. ಫಸ್ಟ್ ಏನಂತಾರೆ ಅದಕ್ಕೆ? ಅಸಂಗತಿ, ಇರಲೆವೆಂಟ್. ಆ ಸೋತಾಗಲಕ್ಕ ಅವನು ಇರಲೆವೆಂಟ್ ಅದಕ್ಕೆ ಬಂತು ಅಂದ್ರೆ ಸೋಲ ಲಕ್ಷಣ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿದ, ಅವನು ಡಿಟೆಕ್ಟ್ ಮಾಡ್ಬೇಕು ಅವ್ನು ಇಮಿಡಿಯೇಟ್ ಆಗಿ. ಇವತ್ತು ವಾಕ್ಯಾರ್ಥ ಯಾವಾಗುತ್ತೆ? ಸಾಮಾನ್ಯವಾಗಿ ಸೋಲೋರು ನೆಲ್ಲಕ್ಕೆ ದಾರಿ ತಪ್ಪಿಸ್ಬಿಡ್ತಾರೆ, ಇನ್ನೊಂದು ಕಡೆ ಹೊರಟುಬಿಡ್ತಾರೆ. ಅವಾಗ ಇವ್ರು ಏನು ಹೇಳಬೇಕು ಅಸಂಗತಿ ಅಂತ ಹೇಳಬೇಕು? ಹೇಳೋದಿಲ್ಲ ಯಾತಕ್ಕೆ ಅಂದ್ರೆ ದಾಕ್ಷಿಣ್ಯ ಶುರುವಾಗ್ಬಿಡುತ್ತೆ. ಪಂಡಿತರು ಕೂತಿರ್ತಾರೆ, ಕರೆಸಿರ್ತೀವಿ, ನಾವಾಗೆಲ್ಲ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಜಡ್ಜ್ ಹೇಳಿದ್ರು ಜಡ್ಜ್ ಇಲ್ಲ, ಇಲ್ಲ ಜಡ್ಜ್ ಹೇಳ್ಬೇಕು, ನಾವು ಜಡ್ಜ್ ಇರೋದಿಲ್ಲ. ಹೀಗಾಗಿ ಏನಾಗುತ್ತೆ ಕೊನೆಗೆ? ಅಲ್ಲಿಗೆ ವ್ಯಾಖ್ಯಾರ್ಥ ಇನ್ಕಂಪ್ಲೀಟ್ ಆಗಿ ಬಿಟ್ಟೋಗ್ಬಿಡುತ್ತೆ. ಹಾಗೆಲ್ಲ ಮಾಡಬಾರ್ದು. ವ್ಯಾಕರಣದಲ್ಲಿ ವ್ಯಾಖ್ಯಾರ ಶುರು ಮಾಡಿ ತರ್ಕಕ್ಕೆ ಯಾಕೆ ಹೋಗ್ತೀಯಾ? ವೇದಾಂತ ಶುರು ಮಾಡಿಬಿಟ್ಟು ವ್ಯಾಕರಣಕ್ಕೆ ಯಾಕೆ ಹೋಗ್ತೀಯಾ? ಆ ವಿಷಯ ಹೇಳೋದು ಹೇಳ್ಬೇಕು ಅದಕ್ಕೆ, ಇಲ್ಲದ ಹೊರಗೆ ಹೋಯ್ತು ಅಸಂಗತಿ. ಮೂರನೇದೇನು? ಅದಕ್ಕೊಂದು ಬಾತಿದೆ ಕನ್ನಡದಲ್ಲಿ, ಆಮ್ರಾನ್ ಪೃಷ್ಠ ಕೋವಿದಾರ ನಾಚಕ್ಷೆ. ಆಮ್ರಾನ್ ಪೃಷ್ಠ ಕೋವಿದಾರ ನಾಚಕ್ಷೆ. ಮಾವಿನ ಬಗ್ಗೆ ಕೇಳಿದ, ಕೋವಿದಾರದ ಲೆಕ್ಚರ್ ಶುರು ಮಾಡಿಬಿಟ್ಟ ಅವನು. ಕೋವಿದಾರ ಹೇಗಿರುತ್ತೆ ಗೊತ್ತಾ ಅಂತ ಹೇಳಿದ್ದು ಹೇಳಿದ್ದೇನೆ. ಕೇಳಿದ್ದು ಆಮ್ರದ ಬಗ್ಗೆ, ಮಾವಿನ ಬಗ್ಗೆ ಕೊಟ್ಟರೆ ಏನೋ ಕೇಳಿದ್ರೆ, ರಾಯರ ಬಗ್ಗೆ ಮಾತಾಡಿ ಅಂತ ಹೇಳಿದರೆ, ಯಾರ ಬಗ್ಗೆ ಹೊಡಿತಾ ಇದ್ರು ಒಂದು ಅಳತಿ ಏಕಪ್ರಕಾರ ಮಾತಾಡ್ತಿದ್ದಾನೆ. ಕೊನೆಗೆ ಏನು ಹೇಳ್ತಾರೆ? ವಿಷಯ ಬಿಟ್ಟು ಮಾತಾಡಿದ್ರು ಅಂತ ಹೇಳೋದಿಲ್ಲ. ಅದೇ ಅದಕ್ಕೆ ವಿಷಯ ಬಿಟ್ಟು ವಾಕ್ಯಾರ್ಥ, ವಿಷಯ ಬಿಟ್ಟು ಮಾತಾಡಿದ್ರು ಅಂದರೆ ಕೇಳೋದಿ ಬೋರ್ ಹೊಡಿಯುತ್ತೆ ಅಷ್ಟೇ, ಇನ್ನೇನಾಗೋದಿಲ್ಲ. ಅದೇ ವಾಕ್ಯಾರ್ಥ ಥರ ಸೋತ್ಬಿಡ್ತಾನು ಎಂದು ಕೂಡ ಅಸಂಗತಿ ಮಾಡಬಾರದು. ನ್ಯೂನ ನ್ಯೂನ ಕಡಿಮೆ ಹೇಳ್ಬಿಟ್ಟೆ, ಹೇಳಬೇಕಾದನ್ನು ಹೇಳಲಿಲ್ಲ. ಭಾಗವತ ಅಂತ ಹೇಳಿಬಿಟ್ಟ, ಎಲ್ಲಿದೆ ಅಂತ ಕೇಳಿದ, ಬಿಡಲಿಲ್ಲ. ಎಲ್ಲಿದೆ ಅಂತ ಕೇಳಿದ, ಉತ್ತರ ಕೊಡಲಿಕ್ಕೆ ಬರಲಿಲ್ಲ, ಸೋತವನು. ಭಾಗವತ್ ಹೇಳಿದ ಮೇಲೆ ಎಲ್ಲಿ ತೋರಿಸೋ ಜವಾಬ್ದಾರಿ ಇದೆಯಲ್ಲ, ಇವ್ರು ಕೇಳೋದು ಸಂಕೋಚ ಪಟ್ಬಿಟ್ಟು ಕೇಳೋದು, ಕೇಳೋದಿಲ್ಲ ಅದಕ್ಕೆ ಅಂದರೆ ಎಲ್ಲಿದೆ ಅಂತ ಕೇಳಿಬಿಟ್ಟು ನಾನು ಭಾಗವತ ಓದಿಲ್ಲ ಅಂತ ಆಗಿಬಿಡುತ್ತೆ, ಹಿಮ್ಮ ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ಇರೋದೇ ಇಲ್ಲ ಅದು, ಅವಾಗ ಧೈರ್ಯ ಕೇಳಿಬಿಡ್ಬೇಕು ಎಲ್ಲಿದೆ ತೋರಿಸು ಅಂತ ಕೇಳಿ. ಅದು ತೋರಿಸಿ ಕೇಳಿಲ್ಲ ಅಂದ್ರೆ ತಪ್ಪೇ ಇದು, ಅಲ್ಲ ತಪ್ಪು ಹೇಳಿದ ಅಂತ ಅವನು ಹೇಳ್ತೀರಿ. ತಪ್ಪೇ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ನಿನ್ನ ಸೋತಾಗಲಿಲ್ಲ. ಈಗ ತಪ್ಪು ಹೇಳಿದ್ದನ್ನು ಗುರುತು ಹಿಡಿಯೋದು ಕೂಡ ಯಾರ ಕೆಲಸ? ವಾದಿ ಪ್ರತಿವಾದಿಗಳ ಕೆಲಸ. ಅದನ್ನು ಮಾಡಿಲ್ಲ ಸೋತಾಗಲೆಕ್ಕ. ಹೆಚ್ಚು ಹೇಳಿದ, ಸ್ವಲ್ಪ ಕೇಳಿದ್ರೆ ಹೇಳಿ ಏನೋ ಹೇಳ್ತದೆ. ನನ್ನ ಸಮನೇನೆ ಪರ್ವತದಲ್ಲಿ ಬೆಂಕಿ ಇದೆ, ಏನಪ್ಪ ಕಾರಣ ಕೊಡು ಅಂತ ಕೇಳಿದ. ನೋಡಿ ಮೊನ್ನೆ ಹೊರಗೆ ಏನಾಗಿತ್ತು ಗೊತ್ತಾ ಅಂತ ಏನೇನೋ ತೆಗೆದುಬಿಟ್ಟ ವಿಷಯಗಳನ್ನ, ಅಲ್ಲಾಯ್ತು ಇದಾಯ್ತು ಕತೆ ಹೇಳಿದ್ದು ಹೇಳಿದ್ದಾರೆ. ಬೆಂಕಿ ಇದೆ, ಧೂಮ ಇದೆ ಅಂತ ಹೇಳ್ತಾನೆ ಇಲ್ಲ ಅವರು. ಯಾವ್ದನ್ನು ಬಿಟ್ಬಿಟ್ಟಿದ್ದಾನೆ ಇಂಪಾರ್ಟೆಂಟ್? ಇಂಪಾರ್ಟೆಂಟ್ ಯಾವ್ದು ಬಿಟ್ಟಿದ್ದಾನೆ? ಸೇತುನೆ ಬಿಟ್ಬಿಟ್ಟಿದ್ದಾನೆ. ಅದನ್ನ ಬಿಟ್ಬಿಟ್ರೆ ಅದು ಸೋತಾಗ್ಲೆಕ್ಕ. ಅವರು ಕೊನೆಗೆ ಹೇಳ್ತಾರೆ, ಕೋರ್ಟ್ನ ನಡೆಯೋದೇ ಹೇಗೆ? ಆನರ್ ನೋಟಿಸ್ ಪಾಯಿಂಟ್ ಅಂದ್ಬಿಡ್ತಾರೆ ಇಮಿಡಿಯೇಟ್. ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ, ನೋಡಿ ಇದರ ಅವನು ಸೋತ. ನಾ ಕೇಳಿದ್ದೆ ಒಂದು, ಉತ್ತರ ಕೊಡ್ತಿರೋದೇ ಒಂದು, ಅವನು ಆ ಉತ್ತರ ಕೊಟ್ಟರೆ ಸರಿ ಹೋಗೋದಿಲ್ಲ. ಕೊನೆಯದು ವಿರೋಧ ಅಸಂಗ ಸಂವಾದ. ಸಂವಾದ ಅಂದ್ರೇನು? ಹೇಳಿದ್ದೇನೆ ಹೇಳ್ಬಿಟ್ರೆ ನಾನು ಇಷ್ಟೆಲ್ಲ ಗಲಾಟೆ ಶುರು, ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ವಾದ ಶುರು ಮಾಡಿದ್ದೆ. ಕೊನೆಗೆ ವಿಷ್ಣು ಸರ್ವೋತ್ತಮ ಆಗ್ತಾನಲ್ರಿ, ಮುಂದೇನು ಮಾಡ್ತೀರಿ ಅಂತ ಕೇಳಿದ. ಅವನೇ ಒಪ್ಕೊಂಡ್ಬಿಟ್ಟಿದ್ರು, ಯಾವ್ದನ್ನು ಒಪ್ಕೊಳ್ಳೋಕೆ ಅಂತ ಹೊರಟೆ ಒಪ್ಪಾರ್ದು ಅಂದ್ಕೊಂಡಿದ್ದ, ಒಪ್ಕೊಂಡೇ ಬಿಟ್ಟ. ಸಂವಾದ ಅಂದ್ರೇನು? ವಿಪ್ರತಿಪನ್ನ ಪ್ರಮೇಯ ಅಂಗೀಕಾರ. ಯಾವ ವಿಷಯ ಬಗ್ಗೆ ಕಾಂಟ್ರವರ್ಸಿ ಇತ್ತೋ ಅದನ್ನೇ ಒಪ್ಕೊಂಡ್ಬಿಟ್ಟ, ಅಲ್ಲಿಗೆ ಸೋತಾಗಲೆಕ್ಕ. ಆಮೇಲೆ ಅನುಕ್ತಿ, ಸುಮ್ಮನೆ ಕೂತ್ಕೊಂಡ್ಬಿಟ್ಟ, ಮಾತಾಡ್ತಾ ಇಲ್ಲ. ಏನರ್ಥ ಅದಕ್ಕೆ? 1 2 3 ಎಬ್ಬಿಸ್ತಾರಲ್ಲ ಇದರೊಳಗೆ, 10 7 ಎಲ್ಲರೂ ಸೋತ ಅಂತ ಹೇಳಿಬಿಟ್ಟು. ಅನುಕ್ತಿ ಅಂದ್ರೆ ಬಾಯೇ ಬಿಡಲಿಲ್ಲ, ಸಂವಾದ ಅಂದ್ರೆ ಒಪ್ಪೋದು, ಅನುಕ್ತಿ ಅಂದ್ರೆ ಸ್ಪೀಚ್ಲೆಸ್ ಆಗೋದು. ಅದು ಕೂಡ ಏನರ್ಥ? ಸೋಲು ವಿರೋಧ ಅಸಂಗತಿ ನ್ಯೂನ ಅಧಿಕ ಸಂವಾದ ಅನುಕ್ತಿ, 6 ಸೋಲ್ತಾನೆ. ಅದನ್ನು ತುಂಬಾ ಕ್ಲಾಸಿಫೈ ಮಾಡ್ತಾರೆ. ಆಮೇಲೆ ಇನ್ನೂ ಕೆಲವು ಪಾಯಿಂಟ್ಸ್ ಉಂಟು. ಮಧ್ಯೆ ಹಾಡಬೇಕಾದ್ರೆ ಒಂದು ಯಾವುದೋ ಪ್ರಶ್ನೆ ಕೇಳಿದ, ಕೇಳಬಾರದ ಪ್ರಶ್ನೆ ಕೇಳಿದ, ಆ ಸೋತಾಗಲಕ್ತವನು. ಅದಕ್ಕೇನಂತ ಕರೀತಾರೆ? ನಿರನಯೋಜ್ಯ ಅನುಯೋಗ ಅಂತ ಕರೀತಾರೆ. ಆ್ಯಕ್ಚುಲಿ ಮೇನ್ ಅಲ್ಲ ಅದು, ಇದ್ರೊಳಗೆ ಸೇರಿಬಿಡುತ್ತೆ ಅಷ್ಟೇ ಎಲ್ಲದರೊಳಗೆ ಕೂಡ. ಯಾತಕ್ಕೆ ನೀವು ಅರ್ಥ ಆಗಲಿಕ್ಕೆ ಒಂದು ಪಾಯಿಂಟ್ ಅದು, ನಿರನಯೋಜ್ಯ ಅನುಯೋಗ. ಯಾವ ಪ್ರಶ್ನೆಯನ್ನ ಕೇಳಬಾರ್ದೋ, ಪ್ರಶ್ನೆ ಕೇಳಿಬಿಟ್ರೆ ಕೇಳಿದವನು ಸೋತಾಗಲೆಕ್ಕ. ಇನ್ನೊಂದಿದೆ, ಪರ್ಯನುಯೋಜ್ಯ ಉಪೇಕ್ಷಣ. ಯಾವುದನ್ನು ಖಂಡನೆ ಮಾಡಬೇಕೋ ಖಂಡನೆ ಮಾಡೋ ಚಾನ್ಸ್ ಬಂದಿದೆ, ಅವಾಗ ಅವನು ಉಪಯೋಗ ಮಾಡಿಕೊಳ್ಳಿಲ್ಲ, ಅವಾಗೇನಾಯ್ತು? ಇವನೇ ಸೋತಾಗಲೆಕ್ಕ. ಪ್ರಶ್ನೆ ಕೇಳಬೇಕಾದಲ್ಲಿ ಕೇಳೋ ಪ್ರಸಂಗ ಬಂದ ಕಳ್ಕೊಂಡು ಬಿಟ್ರೆ ಸೋತಾಗಲೆಕ್ಕ. ಫಸ್ಟ್ ಕ್ಲಾಸ್ ಹೊಡೆಯೋ ಬಾಲಿಂದ ಡಿಫೆನ್ಸ್ ಆಡಿಬಿಟ್ಟ, ಲಾಸ್ಟ್ ಬಾಲ್ ಡಿಫೆನ್ಸ್ ಆಡಿ ಎಷ್ಟು ದಡ್ಡ ಅಂತ ಕರೀತಾರೆ. ಔಟ್ ಆದ್ರೂ ಅಷ್ಟೇ, ಇದ್ರು ಅಷ್ಟೇ, ಅವನು ಹೋಗ್ತಾನೆ. ಇದು ಕಳ್ಳು ಹಟ್ಟಸ್ ಕ್ಯಾಚ್ ಬಿಟ್ಬಿಟ್ಟೆ ಕೆಳಗಡೆ. ಅವಾಗ ಏನು, ಯಾರು ತಪ್ಪಾಯ್ತದು? ಬಿಟ್ಟವನು ತಪ್ಪಾಯ್ತು, ಗೊತ್ತಾಯ್ತಾ? ಇವ್ ಹಿಡಿದಿದ್ರೆ ಅವನು ತಪ್ಪಾಗ್ತಿತ್ತು, ಬಿಟ್ಟಿದ್ರೆ ಇವನು ತಪ್ಪಾಯ್ತು. ಅರ್ಥ ಆಯ್ತಾ? ಇದ ನಿರನಿಯೋಜ್ಯ ಅನಿಯೋಗ, ಪರ್ಯನಿಯೋಜ್ಯ ಉಪೇಕ್ಷಣ. ಇದೆಲ್ಲ ಯೋಚನೆ ಮಾಡಿದರೆ ವಾದದಲ್ಲಿ ಸೋಲದ ಅನೇಕ ಕ್ರಮಗಳಿವು. ಇದು ಅರ್ಥ ಆಗದೆ ಮಾತಾಡೋ ಸೋಲು ಅಂತ ಕರೀತಾರೆ. ಯಾರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಪ್ರತಿವಾದಿಗೆಲ್ಲ, ಜಡ್ಜ್ಗೂ ಅರ್ಥ ಆಗಲಿಲ್ಲ ಅಂತ ಮಾತಾಡ್ಬಿಟ್ಟವನು. ಮನೆ ಕೆಲವು ಮಾತುಗಳಿದೆ, ಕಚಡ ಪಾನಾಂ ಜಬಗಡದ ತ್ವಾತ್ ಅಂತ ಹೇಳಿಬಿಟ್ಟ. ಕಚಡ ತಪಾನ ಜಬಗಡದತ್ವ. ಏನರ್ಥ? ಕಚಡ ತಪಗಳು ಜಬಗಡದವಾಗಿರುವುದರಿಂದ. ಏನರ್ಥ? ಅರ್ಥನೆ ಬಂದಿಲ್ಲ, ಮಾತಾಡಬೇಕು ಆಡಿಬಿಟ್ಟಷ್ಟೇ. ಇವ್ರಿಗೆ ಗೊತ್ತಿಲ್ಲ, ಏನೋ ಮಾತಾಡಿದ್ರೆ ಘಟ ಹೊತ್ತಂದ್ಬಿಡ್ತಾರೆ ಅಷ್ಟೇ, ಗೊತ್ತಾಯ್ತಾ? ಕೆಲವು ಮಾತು ಇನ್ನೂ ಸೀರಿಯಸ್ ಆಗಿ ಹೇಳ್ತಾರೆ, ಸುಲಭ ಕ್ಲಿಯರ್ ಆಗಿ ಹೇಳಬೇಕು, ಅದನ್ನು ಡಿಫಿಕಲ್ಟ್ ಆಗಿ ಹೇಳಕ್ಕೆ ಹೋದ್ರೆ ಸೋತ ಲೆಕ್ಕ ಅಂತೆ, ಗೊತ್ತಾಯ್ತಾ? ಕ್ಲಿಯರ್ ಆಗಿ ಹೇಳಬೇಕು, ಅದು ಡಿಫಿಕಲ್ಟ್ ಮಾಡಕ್ ಹೊರಟ ಅದು ಸೋಲರ್. ಇದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ದೃಷ್ಟಾಂತ ಕೊಡ್ತಾರೆ. ಕಶ್ಯಪ ತನಯ ಧೃತಿ ಹೇತು ರಯಂ ತ್ರಿನಯನ ತನಯಾಸನ ಸಮಾನ ನಾಮಧೇಯ ಯುಕ್ತ ತದ್ವಜವತ್ವ. ಏನರ್ಥ ಆಗ್ಬೇಕು ಇದಕ್ಕೆ? ಕಶ್ಯಪ ತನಯ ಧೃತಿ ಹೇತು ರಯಂ, ಕಶ್ಯಪ ತನಯ ಧೃತಿ ಹೇತು ರಯಂ. ಕಶ್ಯಪ ತನಯ ಅಂದ್ರೆ ಭೂಮಿ, ಅದನ್ನ ಹಿಡ್ಕೊಂಡಿರೋದು ಅಂದ್ರೆ ಪರ್ವತ. ಕಶ್ಯಪ ತನಯ ಧೃತಿ ಹೇತು ಅಂದ್ರೆ ಪರ್ವತ, ಅಷ್ಟು ದೊಡ್ಡ ಲಕ್ಷ ನೋಡಿದೆ. ಕಶ್ಯಪ ತನಯ ಧೃತಿ ಹೇತು ರಯಂ, ಇಲ್ಲಿ ಏನಿದೆ ಪರ್ವತದೊಳಗೆ ಅಂದ್ರೆ ತ್ರಿನಯನ ತನಯಾಸನ ಸಮಾನ ನಾಮಧೇಯ ಯುಕ್ತ. ತ್ರಿನಯನ ತನಯ, ತ್ರಿನಯನ ಮುಕ್ಕಣ್ಣ ಶಿವ, ಆತನ ತನಯ ಯಾರು? ಷಣ್ಮುಖ. ಆತನ ಆಸನ ಯಾವುದು? ನವಿಲು. ಅದರ ಹೆಸರು ಹೊಂದಿರತಕ್ಕಂಥದ್ದು ಬೆಂಕಿ, ಅದಿದೆ ಅಂತ ಹೇಳ್ಬೇಕಂತೆ. ಇಷ್ಟೆಲ್ಲ ಹೇಳಿದ್ರೆ ಗತಿ ಏನಾಗಬೇಕು? ಕೇಳೋರ ಗತಿ ಏನಾಗಬೇಕು? ಅದು ಹೇಳ್ತಾರೆ, ಯಾವ ಮಾತನ್ನ ವಾದದಲ್ಲಿ ಇಂಥದ್ದು ಪದ ಉಪಯೋಗಿಸಬಾರ್ದು. ಕಾವ್ಯದಲ್ಲಿ ಉಪಯೋಗಿಸ್ಬೋದು, ಪೈತ್ರಿ ಬೇಕಾದ್ರೂ ಸಡಿಬೋದು, ಇವನು ವಾದದಲ್ಲಿ ಉಪಯೋಗಿಸಬಾರ್ದು. ಆ ಟೆಕ್ನಿಕಲ್ ಬುಕ್ಸ್ ಎಲ್ಲ ಹೇಗಿರುತ್ತದೆ? ಟು ದಿ ಪಾಯಿಂಟ್ ಬರೆದಿರ್ತಾರೆ. ಪೊಯೆಟ್ರಿ ಆಗಿರೋದಿಲ್ಲ, ಏನೇನೋ ಬರೆದಿರ್ತಾರೆ, ಅರ್ಥ ಮಾಡ್ಕೊತಾ ಹೋಗ್ಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಯಾವ ಯಾರು ಮಾತಾಡಬಾರ್ದು? ಕೇಳಿದವನಿಗೆ ಅರ್ಥವಾಗದ ಮಾತಾಡಿಬಿಟ್ರೆ ಅದು ಮಾತಾಡಿದವನು ದೋಷ, ಮಾತಾಡಿದವನು ದೋಷ ಅಂತ ಕರೆಸ್ತಾರೆ. ಅದೆಲ್ಲ ಬಿಟ್ಟು ವಾದ ಮಾಡಬೇಕು. ಭವೇ ಜಲ್ಪೇ ವಿತಂಡಾಯಾಮ್ ನ್ಯಾಯೋ ಜಲ್ಪವಧೀರಿತ. ವಿತಂಡನೂ ಹಾಗೇನೆ, ವಿತಂಡನೂ ಹಾಗೇನೆ, ವಾದ ಜಲ್ಪನೂ ಹಾಗೇನೆ. ಸಂವಾದೇ ದಂಡ್ಯತಾನ ಸ್ಯಾತ್ ವಿತಂಡಾ ಜಲ್ಪಯೋರಪಿ. ಅವನು ವಾದ ಪ್ರತಿವಾದನ್ನು ಒಪ್ಕೊಂಡ್ಬಿಟ್ರೆ ಅವನು ಬೈಲಕ್ಕೆ ಹೋಗಬಾರ್ದು. ಪ್ರತಿವಾದಿ ನಾನು ಸೋತೆ ಅಂತ ಒಪ್ಕೊಂಡ್ಬಿಟ್ರೆ ಅವನಿಗೇನು ಕೊಡಬಾರ್ದು? ನಿಂದೆನೂ ಮಾಡಬಾರ್ದು, ಅವನ ದಂಡನೂ ಮಾಡಬಾರ್ದು, ಬಿಟ್ಟುಬಿಡ್ಬೇಕು. ಒಪ್ಪುಗಳದ ಮೊದಲು ಮಾತ್ರ ಏನು ಮಾಡಬೇಕಾಗ? ಮೊದಲು ನಿಂದೆ ಮಾಡಬೇಕು. ನಿಂದೆ ಎಂಬುದು ಬಾಯಿಂದ, ದಂಡನೆ ಎಂಬುದು ಶಿಕ್ಷೆ, ಅದನ್ನು ಮಾಡಬೇಕು. ಪರಾಜಿತತ್ವ ಮಾತ್ರ ಸ್ಯಾತ್ ನಿತ್ಯೋ ನಿಂದ್ಯೋ ದಂಡ್ಯೋತ ವನ್ಯಥ ಅನುವಾದಾದಿರಾಹಿತ್ಯಂ ನೈವ ಜಲ್ಪೇಪಿ ದೂಷಣಂ. ಅನುವಾದಾದಿರಾಹಿತ್ಯ ಅಂತ ಹೇಳ್ತಾರೆ. ಅನುವಾದ ಅಂದ್ರೆ ಏನು? ಮತ್ತು ಪೂರ್ವಪಕ್ಷಿ ಏನು ಹೇಳಿದ ಅಂತ ಹೇಳಿ ಉತ್ತರ ಕೊಡಬೇಕು. ಕೆಲವೊಮ್ಮೆ ಹಾಗೆ ಉತ್ತರ ಕೊಡಬಹುದು, ಅನುವಾದ ಮಾಡಿಯೂ ಕೊಡಬಹುದು. ಅನುವಾದ ಮಾಡದೆ ಉತ್ತರ ಕೊಟ್ಬಿಟ್ಟ, ಅದು ಡಿಫೆಕ್ಟ್, ಸಾಮಾನ್ಯ ಡಿಫೆಕ್ಟ್ ಆದರೂ ಕೂಡ ಡಿಫೆಕ್ಟ್ ಅಂತ ಇನ್ಸಿಸ್ಟ್ ಮಾಡಕ್ಕೆ ಹೋಗಬೇಡಿ. ಮತ್ತೆ ಬೇಕಾದ್ರೆ ಅವ್ರು ಕೇಳೋ ಸಾಮರ್ಥ್ಯ, ಹೇಳೋ ಸಾಮರ್ಥ್ಯ ಇದ್ರೂ ಸಾಕು, ಮೆಕ್ಯಾನಿಕಲ್ ಹೇಳಲೇಬೇಕು ಅಂತ ಏನು ಇಲ್ಲ. ಆದರೆ ಕೇಳ್ದ ಹೇಳ್ದ ಹೋದ್ರೆ ತಪ್ಪೇ, ಅನುವಾದ ಮಾಡು ಅಂತ ಹೇಳ್ದ ಮಾಡದೆ ಹೋದ್ರೆ ತಪ್ಪದು. ಆದ್ರೆ ಸುಮ್ಮನೆ ಮಾಡಿದ್ರು ಪರವಾಗಿಲ್ಲ, ಬಿಟ್ಟರು ದೋಷ ಅಲ್ಲ. ವಿದ್ಯಾಹೀನತ್ವ ಲಿಂಗೇಪಿ ವಾದಿನೋ ಸ್ಯಾತ್ ಪರಾಜಯ ತದಭಾವಾನ್ನೈವ ಷಟ್ಕಾ ಧನ್ಯೋ ನಿಗ್ರಹ ಇಷ್ಯತೆ. ಇನ್ನೊಂದಿದೆ ವಾದ ವಾದ ಮಾಡಬೇಕಾದ್ರೆ ಧೋಲಿ, ಇನ್ನೊಂದು ಕಾರಣ ಇದೆ. ಏನು ಕಾರಣ ಅಂದರೆ ಅದು ಇನ್ಕಾಂಪಿಟೆಂಟ್ ಪರ್ಸನ್ನು. ವಾದ ಮಾಡ್ತೀನಿ ಅಂತ ಬಂದ, ವ್ಯಾಕರಣ ಮಾತಾಡ್ತೀನಿ, ವ್ಯಾಕರಣ ಗೊತ್ತೇ ಇಲ್ಲ ಅವನಿಗೆ, ಗೊತ್ತಾಯ್ತಾ? ಅದಕ್ಕೆ ಬಂದು ಏನು ಮಾಡ್ತಾರೆ ಗೊತ್ತಾ? ವಾದಕ್ಕೆ ಅರ್ಹತೆ ಕೊಡಬೇಕಾದ್ರೆ ಮೊದಲು ಇಬ್ಬರು ಅಪ್ಲಿಕೇಂಟ್ಸ್ ಇರ್ತಾರೆ, ಎಕ್ಸಾಮಿನ್ ಮಾಡ್ತಾರೆ. ಫಸ್ಟ್ ಎಕ್ಸಾಮಿನ್ ಮಾಡಿ ಸ್ಕ್ರೂಟಿನಿ ಮಾಡ್ತಾರೆ ಅಂತ ಹೇಳೋದಿಲ್ಲ, ಸ್ಕ್ರೂಟಿನಿ ಮಾಡಿಬಿಟ್ಟು ವೆದರ್ ರಿಯಲಿ ಕಾಂಪಿಟೆಂಟ್ ಆರ್ಗ್ಯೂ ವಿತ್ ಹಿಮ್ ನೋಡ್ತಾರೆ. ಯಾರು ದೊಡ್ಡ ಸ್ವಾಮಿಗಳ ಹತ್ರ ಬಂದ ಹುಡುಗ ನಾನು ವಾಕ್ಯಾರ್ಥ ಮಾಡ್ತೀನಿ ಅಂತ ಬಂದ್ಬಿಟ್ಟ ಹೇಳಿದ್ರೆ ನೀನಲ್ಲಿ ಅವನಿಗೆ ಏನಾದ್ರು ಅರ್ಥ ಇದೆ ನಿನಗೀಗ ಕೆಟ್ಟ ಹೊಡ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಅಲೋನೇ ಮಾಡೋದಿಲ್ಲ ಅವರು, ಗೊತ್ತಾಯ್ತಾ? ಆದರೆ ಅಲೋ ಮಾಡ್ಬೇಕಾದ್ರೆ ಮೊದಲೇನು ವಿದ್ಯಾ ಪರೀಕ್ಷಾ ಪೂರ್ವೈವ ವೃತ್ತಿ ಜಲ್ಪ ವಿತಂಡಯೋ. ವಾದಕ್ಕೆ ಬಂದ ಕಾಲಕ್ಕೆ ಅವನಿಗೆ ಸಮಾಜ ಯೋಗ್ಯತೆ ನೋಡ್ತಾರೆ ಫಸ್ಟ್. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ವಿವಾಹಕ್ಕೂ ವಾದಕ್ಕೂ ಏನು ಎಸ್ಟಾಬ್ಲಿಷ್ ಆಗಬೇಕು? ಫಸ್ಟು ಸಾಮ್ಯ ಎಸ್ಟಾಬ್ಲಿಷ್ ಆಗಬೇಕು, ಅಂದರೆ ಅಂತಸ್ತು ಸರಿ ಹೋಗಬೇಕು. ಯಾರೋ ದೊಡ್ಡ ವಿದ್ವಾಂಸನ ಹತ್ರ ಸಾಮಾನ್ಯರ ವಾದಕ್ಕೆ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆನೆ ಆನೆಗಳಿಗೆ ಯುದ್ಧನೇ ಹೊರತು ಅಜಗಜ ಯುದ್ಧ ಮಾಡಿದ್ರೆ ಗತಿ ಏನಾಗುತ್ತೆ? ಅಜಗಜ ಯುದ್ಧ ಮಾಡಿದ್ರೆ ಒಬ್ಬನಾದ್ರೂ ಟಿಕೆಟ್ ತಗೊಂಡು ನೋಡಕ್ ಬರ್ತಾನೆ, ಅದನ್ನ ಬಿಟ್ಟರೆ ಲಾಸ್ ಆಗುತ್ತೆ. ಯಾವಾಗ ವೀಕ್ ಟೀಮ್ಗೂ ಸ್ಟ್ರಾಂಗ್ ಟೀಮ್ಗೂ ಬಿಟ್ಬಿಟ್ರೆ ಯಾರು ಬರೋದಿಲ್ಲ. ಆಲ್ಮೋಸ್ಟ್ ಕಾಂಪಿಟೆಂಟ್ ಇದ್ದಾಗ ಏನ್ ಮಾಡ್ತಾರೆ? ಜನ ಫುಲ್ ಜನ ಸೇರ್ಕೊಂಡ್ಬಿಡ್ತಾರೆ, ಹಾಗಿರ್ಬೇಕು. ವಿದ್ಯಾಹೀನತ್ವ ಲಿಂಗೇಪಿ ವಾದಿನೋ ಸ್ಯಾತ್ ಪರಾಜಯ ತದಭಾವ ನೈವ ಷಟ್ಕಾತ್ ಅನ್ಯೋ ನಿಗ್ರಹ ಇಷ್ಯತೆ. ಅಂತರ್ಭಾವಾದಿಹಾನ್ಯೇಷಾಂ ನಿಗ್ರಹ ನಾಮಿತಿ ಸ್ಮ. ವಿದ್ಯಾ ಪರೀಕ್ಷಾ ಪೂರ್ವೈವ ವೃತ್ತಿರ್ಜಲ್ಪ ವಿತಂಡಯೋ ಸ್ಖಲಿತತ್ವಾದಿ ಮಾತ್ರೇಣ ನ ತತ್ರಾಪಿ ಪರಾಜಯ ವಾದ ಜಲ್ಪ ವಿತಂಡಾನಾಂ ಇತಿ ಶುದ್ಧಂ ಸ್ವಲಕ್ಷಣಂ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಕೊಡ್ತಾರೆ. ಏನೋ ವಾದಿ ಮಾತಾಡ್ತಾ ಏನೋ ಒಂದು ತಪ್ಪು ಮಾತಾಡಿಬಿಟ್ಟ, ತಕ್ಕ ತಾನು ಕರೆಕ್ಟ್ ಮಾಡ್ಕೊಂಡ, ಅವ ಸೋತ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಏನೋ ಮಾತಾಡ್ತಾ ತಪ್ಪು ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದು ಜಟಿದ ಸಂವರಣ ಅಂತ ಕರೀತಾರೆ. ಹಿಂಸೆಫ್ ಕರೆಕ್ಟೆಡ್ ವಿದ್ಯಾ ಪರೀಕ್ಷೆ ಅಲ್ಲಲ್ವ, ತಾನೇ ಹೋಗಿ ಸ್ಟ್ರೈಕ್ ಆಫ್ ಮಾಡಿ ಬರೆದ್ಬಿಟ್ರೆ ದೋಷ ಅಲ್ಲ. ಆದ್ರೆ ಮೇಷ ತಪ್ಪು ಅಂತ ಸ್ಟ್ರೈಕ್ ಆಫ್ ಮಾಡಬಾರ್ದು. ಅವನು ಸ್ಕಲಿ ನೋಟಿಸ್ ಮಾಡಿದ ಮೇಲೆ ಮಾಡಿದ್ರೆ ತಪ್ಪು, ತಾನೇ ಮಾಡ್ಕೊಂಡ್ಬಿಟ್ರೆ ತಪ್ಪಲ್ಲ. ಎಷ್ಟು ಕರೆಕ್ಟಾಗಿ ವಾದ, ಅದರಿಂದ ಏನಾಗುತ್ತೆ? ಯಾವುದೋ ಒಂದು ಇದಕ್ಕಿಂತ ಇನ್ನೊಂದು ವಿಷಯ ಹೇಳ್ತಾರೆ. ಅವನಿಗೆ ಮೂರ್ಛ ರೋಗ ಇತ್ತು ಪಾಪ ಪ್ರತಿವಾದಿಗೆ, ವಾದ ಮಾಡ್ತಾ ಮಾಡ್ತಾ ಮೂರ್ಛೆ ಬಂದು ಬಿದ್ದುಬಿಟ್ಟ, ಸೋತು ಅಂತ ಹೇಳಬಾರ್ದು ಅವನನ್ನ. ಯಾಕೆ? ಅದು ಪಾಪನ ಇದೇ ಬಿಡಿಟ್ಟು ಆರೋಗ್ಯ ಸರಿಯಿಲ್ಲ ಅಲ್ಲಿ ಬಿಟ್ಟು ಬಿಡಬೇಕಾಗ್ತದೆ. ಅದೇ ರೀತಿ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಬಂತು ಪಾಪ ಕೂತಾಗ ಅನಿವಾರ್ಯ ವೇದವಾಕ್ಯ ಫೋನ್ ಮಾಡಬೇಕಾಗಿತ್ತು ಸೂತಕ ಬಂತು ಅವನು ವಾದ ಮಾಡಬೇಕಾದ್ರೆ ವೇದವಾಕ್ಯ ಹೇಳು ಅಂತ ಹೇಳಬಾರ್ದು. ಅಲ್ಲಿ ಮಮ್ಮದ ಕಥೆ ಅಂತೇನೆ ಅದು ಸರಿಯಾದ ಕಾರಣ ಇದ್ದು ಹೇಳಿದ ಹೋದ್ರೆ ತಪ್ಪಾಗುತ್ತೆ ಹೊರತು ಇಂಥ ಕಾರಣಗಳಿದ್ದ ಕಾಲಕ್ಕೆ ಎಂದು ಕೂಡ ಸೋತ ಅಂತ ಕರಿಬಾರದು. ಎಷ್ಟು ಕನ್ಸಿಡರೇಟ್ ಆಗಿದ್ದಾರೆ ಗೊತ್ತಾಯ್ತಾ, ಮಿತಿಗಳು ಹಾಕ್ತಾ ಇಲ್ಲ, ಈಗ ಮಿತಿಗಳು ಹಾಕ್ತಾ ಇಲ್ಲ, ಎಲ್ಲ ಸರಿ ಇದ್ದಾಗ ವಾದ ಮಾಡಬೇಕು ಹೊರತು ಬೇರೆ ಅಲ್ಲ. ಸರಿತತ್ವಾದಿ ಮಾತ್ರ ಅದಕ್ಕೆ ಏನ್ ಮಾಡ್ತಾರೆ, ಕೇಸ್ ಬಂದಾಗ ಆಸ್ಪತ್ರೆ ಸೇರ್ಕೊಂಡ್ಬಿಡ್ತಾರೆ, ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಸೇರ್ಕೊಂಡ್ಬಿಡ್ತಾರೆ. ಆದಷ್ಟು ಆರೋಗ್ಯ ಸರಿಯಿಲ್ಲದ ವಿಚಾರ ಮಾಡಬಾರ್ದಲ್ಲ, ಕೊನೆಗೆ ಅದು ಏನೋ ಮಾಡಿ ಎಸ್ಕೇಪ್ ಆಗಿಬಿಡ್ತಾರೆ. ಅದು ಮೋಸ ಮಾಡ್ತಾರೆ ಅಷ್ಟೇ, ಮೋಸ ಮಾಡಬಾರ್ದು. ಸರಿ ಪ್ರಾಮಾಣಿಕವಾಗಿದ್ದರೆ ಓಕೆ, ಇಲ್ಲದ್ರೆ ಅದೊಂದು ಅಪರಾಧ ಹೆಚ್ಚೇರಿ. ಇವತ್ತು ಅದಕ್ಕೆ ಇದಿಲ್ಲ, ವ್ಯವಸ್ಥೆ ಇಲ್ಲ, ಅದರಿಂದ ತಪ್ಸ್ಕೊಂಡ್ಬಿಡ್ತಾರೆ. ಸ್ಕರಿತತ್ವಾದಿ ಮಾತ್ರೇಣ ನ ತತ್ರಾಪಿ ಪರಾಜಯ ವಾದಜಲ್ಪ ವಿತಂಡಾನ ಮಿತಿ ಶುದ್ಧಂ ಸ್ವಲಕ್ಷಣಂ. ಇವ್ ಬಂದು ಕಥಾಲಕ್ಷಣ ಅಂತ ಶುರು ಮಾಡಿದರು. ಇಲ್ಲಿ ಹೇಳಬೇಕಾದ್ರೆ ವಾದ ಜಲ್ಪ ವಿತಂಡಾನಾಮ್ ಅಂದರೆ ಕಥಾನಾಮ್ ಅಂತ ಅರ್ಥ. ಶುದ್ಧಂ ಸ್ವಲಕ್ಷಣಂ, ಶುದ್ಧವಾದ ಸ್ವಲಕ್ಷಣವನ್ನು ಆನಂದ ತೀರ್ಥ ಮುನಿನ ಬ್ರಹ್ಮತರ್ಕಾನುಸಾರತಃ ಕಥಾಲಕ್ಷಣ ಇತ್ಯುಕ್ತಂ ಪ್ರೀತ್ಯರ್ಥಂ ಶರಂಗಧನ್ವನಃ. ಹೀಗೆ ನಾವೇನು ಮಾಡಿದ್ದೇವೆ, ಕಥಾಲಕ್ಷಣವನ್ನು ಬರೆದಿದ್ದೇವೆ. ಅದಕ್ಕೋಸ್ಕರ ವಿಷ್ಣು ಪ್ರೀತ್ಯರ್ಥಂ ಶರ್ಗಧನ್ವ ಗದಾಧರ. ಶರ್ಗಧನ್ವ ಅಂದರೆ ಯಾರು? ಸಾಕ್ಷಾತ್ ನಾರಾಯಣ. ವಿಷ್ಣು ಪ್ರೀತಿಗೋಸ್ಕರವೇ ಕಥಾಲಕ್ಷಣ ಬರೆದಿದ್ದೇವೆ. ಶಾರ್ಗ ಧನುಸ್ಸಿನ ಹೆಸರು, ಪಿನಾಕ ಶಿವನ ಧನಸ್ಸೆ ಆಗೋ ಶಾರ್ಗ ವಿಷ್ಣುವಿನ ಧನಸ್ಸು, ಅದಕ್ಕೆ ಶಾರ್ಗಪಾಣಿ ಸಾರಂಗಪಾಣಿ ಅಂತಾರಲ್ಲ ಹಾಗೆ. ಸದೋದಿತಾಮಿತ ಜ್ಞಾನ ಪೂರವಾರಿತ ಹೃತ್ತಮಃ ನರಸಿಂಹ ಪ್ರಿಯತಮಃ ಪ್ರಿಯತಾಂ ಪುರುಷೋತ್ತಮಃ. ಆಚೆ ಉತ್ತರ ಮಂಗಲವನ್ನು ಮಾಡ್ತಾರೆ. ತತ್ವ ಸಂಖ್ಯಾದಲ್ಲಿ ಮೊದಲು ಇಲ್ಲ ಕೊನೆಗೂ ಇಲ್ಲ, ತತ್ವದಲ್ಲಿ ಮೊದಲು ಇಲ್ಲ ಕೊನೆಗೂ ಇಲ್ಲ. ಇಲ್ಲಿ ಎರಡನ್ನೂ ಮಾಡಿದರು ಆಚಾರ್ಯರು. ಇದರಿಂದ ತೋರಿಸಿಕೊಡ್ತಾರೆ ಯಾವ ರೀತಿ ಮಾಡಕ್ಕೆ ಬರುತ್ತೋ ಆ ರೀತಿ ಮಾಡಬೇಕೇ ಹೊರತು ಮೆಕ್ಯಾನಿಕಲಿ ಮಾಡೋ ಕಾರಣ ಇಲ್ಲ ಅಂತ ಹೇಳಿದರು. ಸದೋದಿತಾಮಿತ ಜ್ಞಾನ ಪೂರವಾರಿತ ಹೃತ್ತಮಃ ನರಸಿಂಹ ಪ್ರಿಯತಮಃ ಪ್ರಿಯತಾಂ ಪುರುಷೋತ್ತಮಃ. ನೃಸಿಂಹ ಅಖಿಲಾ ಜ್ಞಾನ ಅಂತ ಹೇಳಬೇಕಾದ್ರೆ ನರಸಿಂಹದೇವರು ಪ್ರಾರ್ಥನೆ ಮಾಡಿ ಶುರು ಮಾಡಿದರು, ನರಸಿಂಹದೇವರ ಅನುಗ್ರಹ ಅಂತ ಕೃಷ್ಣಾರ್ಪಣೆ ಹೇಳಿದರು. ಅಲ್ಲಿಗೆ ರಥಾಲಕ್ಷಣ ಮುಗಿತು. ಮುಂದೆ ಐದು ಮುಗಿತೀಗ, ಎಷ್ಟು ಮುಗಿತೀಗ, ನಾಲ್ಕು ಮುಗಿತು ಅಲ್ಲ. ತತ್ವ ಸಂಖ್ಯಾನ ತತ್ವ ವಿವೇಕ ಪ್ರಮಾಣ ಲಕ್ಷಣ ಕಥಾಲಕ್ಷಣ ಮುಗಿತು. ಮುಂದಿಗೆ ಖಂಡನತ್ರಯಕ್ಕೆ ಹೋಗ್ಬೇಕೀಗ. ಖಂಡನತ್ರಯ, ಖಂಡನತ್ರಯದಲ್ಲಿ ಉಪಾಧಿ ಖಂಡನ, ಮಾಯಾವಾದ ಖಂಡನ ಮತ್ತು ಮಿಥ್ಯಾತ್ವಾನುಮಾನ ಖಂಡನ, ಮೂರು. ಮೂರು ಬಗ್ಗೆ ಇಂಟ್ರಡಕ್ಷನ್ ಇಷ್ಟೇ. ಮೂರು ಅದ್ವೈತ ಮತದ ಖಂಡನೆ ಹೊರಟಿರೋ ವಾಕ್ಯಗಳು, ಮೂರು ಗ್ರಂಥಗಳು ಹೊರಟಿರೋದು ಯಾತಕ್ಕೋಸ್ಕರ, ಅದ್ವೈತ ಮತಕ್ಕೋಸ್ಕರ. ಎಲ್ಲ ಬಿಟ್ಟು ಅದ್ವೈತ ಮತದ ಯಾತಕ್ಕೆ ಖಂಡನೆ ಮಾಡ್ತಾರೆ ಅಂತ ಪ್ರಶ್ನೆ ಇದೆ. ಅನೇಕರಿಗೆ ಭಾರಿ ಸಿಟ್ಟು, ಮಾತೆತ್ತಿರೋ ಅದ್ವೈತಗಳು ಬೈತಾರೆ ಮಾಧವರು ಅಂತ ಹೇಳ್ಬಿಟ್ಟು. ಅದು ಯಾತಕ್ಕೆ ಅಂತ ಕೇಳಿದರೆ, ಯಾವಾಗಲೂ ಕೂಡ ಎಲ್ಲ ವಾದಿಗಳಲ್ಲಿ ಪ್ರಬಲವಾದಿಗಳಾಗಬೇಕು, ಗೊತ್ತಾಯ್ತಾ. ಬೇರೆ ಎಲ್ಲ ಮತಗಳನ್ನು ಕೂಡ ಅದ್ವೈತಗಳು ಏನೋ ಮಾಡಿ ಎಸ್ಕೇಪ್ ಮಾಡಿ ಸೋಲಿಸಿ ಹಾಕಿಬಿಡ್ತಾರೆ. ಸೊ ಅವ್ರನ್ನೊಬ್ರು ಸೋಲಿಸ್ಬಿಟ್ಟು ಏನಾಗುತ್ತೆ ಈಗ? ಫೈನಲ್ ಸರಿ, ಎಲ್ಲರೂ ಸೋಲಿಸ್ಬೇಕಾಗಿಲ್ಲ, ಯಾರು ಸೋಲಿಸಿದ್ರೆ ಸಾಕು? ಜತಿ ಬಂದವನು ಸೋಲಿಸ್ಬಿಟ್ರೆ ಮುದ ಲೆಕ್ಕ. ಅದಕ್ಕೆ ಅದ್ವೈತಿಗಳು ಏನಂತ ಕರೀತಾರೆ? ಪ್ರಧಾನಮಲ್ಲರು ಅಂತ ಕರೀತಾರೆ. ಮೇನ್ ಅಪೋನೆಂಟ್, ಮೇನ್ ಅಪೋನೆಂಟ್ ಅವರು. ಇಂದೇ ಇದೆ ಕ್ರೆಡಿಟ್ ಫಾರ್ ದೆಮ್, ಗೊತ್ತಾಗ್ತಾರೆ. ಕ್ರೆಡಿಟ್ ಇದ್ದ ಹಾಗೆ ಲೆಕ್ಕ, ಎಲ್ಲ ನಮ್ಮನ್ನೇ ಯಾಕೆ ಬೈತೀರಲ್ಲ ಸರ್, ಅದಕ್ಕೆ ನೀವು ಭಾರಿ ಹೆದರು ಮಾಡಿದ್ರೆ ಬೈತೀವಿ ಅಂತ ಅರ್ಥ, ಗೊತ್ತಾಯ್ತಾ. ಯಾರೋ ಏಕಾಶ ತಿಂದ್ರೆ, ಯಾರು ಆಚಾರ ತಿಂದ್ಬಿಟ್ಟು ದೊಡ್ಡ ಸುದ್ದಿ ಆಗಿಬಿಡುತ್ತೆ. ಅದಕ್ಕೆ ಅವರೇ ತಿಂದ್ರು ನಾವು ತಿನ್ಬಹುದು ಕೇಳ್ಕೊಳ್ಳೋದು ಬಗ್ಗೆ ಹೆಸರು ಮಾಡಿದ್ದಾರೆ. ಯಾರು ತಿಂದ್ರೆ ದೊಡ್ಡ ಸುದ್ದಿ ಆಗೋದಿಲ್ಲ. ಅದ್ವೈತಿಗಳು ಬೇರೆ ಎಲ್ಲ ಮತನ ಅಟ್ಯಾಕ್ ಮಾಡಿದ್ದಾರೆ. ಅದಕ್ಕೆ ಆಚಾರ್ಯ ಏನ್ ಮಾಡ್ತಾರೆ, ಇಮ್ಮನ ಅಟ್ಯಾಕ್ ಮಾಡಿ ಕಥೆ ಮುಗಿತಲ್ಲ, ಸೆಮಿ ಫೈನಲ್ಗೆ ಅಂದ್ರೆ ಪೂರ್ತಿ ವಿನ್ ವಿಂದೆ ಮ್ಯಾಚ್ ಇದ್ದಾಗೆ ಅದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದಾನೆ ಅದ್ವೈತಿಗಳ ಬಗ್ಗೆ ಇಂಡೈರೆಕ್ಟ್ಲಿ ಅವ್ರು ಬೇರೆ ಮತದಲ್ಲಿ ಪ್ರಾಧಾನ್ಯ ಗಳಿಸಿದ್ದಾರೆ ಅಂತ ಹೇಳಿದಂತೇನೂ ಆಯ್ತು. ಮತ್ತೆ ಅದನ್ನು ಖಂಡನೆ ಮಾಡಬೇಕಾದ್ರೆ ಅವ್ರು ಮೇನ್ ಆಸ್ಪೆಕ್ಟ್ ಖಂಡನೆ ಮಾಡ್ತಾರೆ ಆಚಾರ್ಯ, ಮೇನ್ ಆಸ್ಪೆಕ್ಟ್ ಫೌಂಡೇಶನ್ ಬ್ಲಾಸ್ಟ್ ಮಾಡ್ತಾ ಮಾಡ್ತಾರೆ. ಅದ್ವೈ ಇದನ್ನು ಅರ್ಥ ಮಾಡ್ಕೊಂಡವರಿಗೆ ಅದ್ವೈತದ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿಬಿಡುತ್ತೆ. ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ, ಖಂಡನತ್ರಯ ಅಂತ ಹೇಳಿದ್ರೆ ಲಕ್ಷಣದ್ವಯ, ಪ್ರಮಾಣ ಲಕ್ಷಣ ಕಥಾಲ ಲಕ್ಷಣದ್ವಯ, ತತ್ವದ್ವಯ, ತತ್ವ ಸಂಖ್ಯಾನ ತತ್ವ ವಿವೇಕ, ತತ್ವದ್ವಯ ಲಕ್ಷಣದ್ವಯ ಖಂಡನತ್ರಯ, ಮೂರು ಖಂಡನಗಳು. ಮೊದಲು ಉಪಾಧಿ ಖಂಡನ ಮಾಡ್ತಾರೆ. ಉಪಾಧಿ ಖಂಡನ ಅಂದ್ರೆ ಏನು? ನಾರಾಯಣೋ ಅಗಣ್ಯಗುಣ ನಿತ್ಯೈಕ ನಿಲಯಾಕೃತಿ ಅಶೇಷ ದೋಷರಹಿತ ಪ್ರಿಯತಾಂ ಕಮಲಾಲಯ. ಪರಮಾತ್ಮನನ್ನ ಆಚಾರ್ಯ ಪ್ರಿಯತ್ ಕಮಲಾಲಯ ಪ್ರಿಯತಾಂ ಕಮಲಾಯ ಆಲಯ, ಮಹಾಲಕ್ಷ್ಮಿಗೂ ನೆಲೆಯಾದಂತಹ, ಮಹಾಲಕ್ಷ್ಮಿಗೂ ಮನೆಯಾದಂತಹ ಪರಮಾತ್ಮ ಪ್ರೀತನಾಗಲಿ. ಅವನ ವೈಶಿಷ್ಟ್ಯ ಏನು ಅಂದರೆ ಅಶೇಷ ದೋಷರಹಿತ, ಸಕಲ ದೋಷ ದೂರನಾದವನು, ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ ಗುಣಪೂರ್ಣನಾದ. ಬ್ರಹ್ಮಸೂತ್ರ ಭಾಷ್ಯ ಅದು, ನಾರಾಯಣಂ ಗುಣಸರ್ವೈ ರುದಿರಣಂ ದೋಷವರ್ಜಿತ. ಅಗಣ್ಯ ಗುಣ ನಿತ್ಯ ಏಕ ನಿಲಯ ಆಕೃತಿ, ಅಗಣ್ಯವಾದ ಗುಣಗಳಿಗೆ ನಿತ್ಯವಾದ ನೆಲೆಯಾದ ಒಬ್ಬೇ ಒಬ್ಬ ವ್ಯಕ್ತಿ ಅಂದರೆ ಪರಮಾತ್ಮ. ಅಂತ ಪರಮಾತ್ಮ ಸರ್ವದೋಷ ದೂರ, ಅವನೇ ನಾರಾಯಣ ಕಮಲಾಪತಿ. ಅವನು ನಮ್ಮ ಈ ಕಾರ್ಯದಿಂದ ಪ್ರೀತನಾಗಲಿ ಅಂತ ಹೇಳ್ತಾರೆ. ಇಲ್ಲಿ ಕಮಲಾಲಯ ಪ್ರಸಂಗ ಬಂತು ಹೇಳಿದರು. ಆಚಾರ ಕಮಲಾಲಯ ಅಂತ ಅದಕ್ಕೆ ಹೇಳಬೇಕಾಗಿತ್ತು ಅಂತ ಕೇಳಿದರೆ,
ಅದನ್ನು ಟೀಕಾರಾಯರು ಬರೀತಾರೆ, ರಾಯರು ಬರೀತಾರೆ, ಎಲ್ಲ ಅರ್ಥ ಇಷ್ಟು. ಇಲ್ಲಿ ಲಕ್ಷ್ಮೀಪತಿ ಅಂತಾರೋ ದೇವರನ್ನು, ಕಮಲಾಪತಿ ಅಂತ ಕರೀತಾರೋ, ಕಮಲಾಲಯ ಅಂತ ಕರೀತಾರೋ, ಏನರ್ಥ ಅಂದರೆ ಯಾವುದೇ ಒಂದು ಶಾಸ್ತ್ರ ವಿಚಾರವನ್ನು ಶುರು ಮಾಡಿದಾಗ ನಮಗೆ ಏನಿರಬೇಕು, ಮಾತು ಮನಸ್ಸು ಸರಿ ಇರಬೇಕು. ಇಲ್ಲದ ಹೋದರೆ ಶಾಸ್ತ್ರ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಮಾತು ಮನಸ್ಸು ಸರಿ ಇರಬೇಕು. ಮಾತು ಮನಸ್ಸು ಸರಿ ಇರಬೇಕಾದ್ರೆ ಏನಾಗಬೇಕು, ಅದರ ಅಭಿಮಾನಿ ದೇವತೆ ಅನುಗ್ರಹ ಮಾಡಬೇಕು. ಸಕಲ ಮಾತು ಮನಸ್ಸುಗಳ ಅಭಿಮಾನಿ ದೇವತೆ ಯಾರು ಅಂದರೆ ಸಕಲ ವಾಂಗ್ಮನಸ್ಸ ದೇವತಾಯ ಶ್ರೀಯ ಮಹಾಲಕ್ಷ್ಮೀ ದೇವಿ. ಅದಕ್ಕೆ ಅವ್ರ ಅನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ಏನು ಮಾಡಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು ನಾವು. ಅದಕ್ಕೋಸ್ಕರ ಕಮಲ ಅಂತ ಪದ ಉಪಯೋಗಿಸಿದರು. ಸರಿ, ಹಾಗಿದ್ದರೆ ಕಮಲಾಗೂ ನಮಸ್ಕಾರ, ಕಮಲಾಪತಿಗೆ ನಮಸ್ಕಾರ ಅಂತ ಯಾಕೆ ಅನ್ನಬಾರದು ಅಂತ ಕೇಳಿದರೆ ಹೇಳ್ತಾರೆ, ಲಕ್ಷ್ಮೀ ದೇವರ ಪ್ರತ್ಯೇಕ ನಮಸ್ಕಾರ ಮಾಡಬಾರದು. ಅದಕ್ಕೋಸ್ಕರ ಆಚಾರ್ಯ ಏನು ಮಾಡಿಬಿಟ್ರು, ಕಮಲಾಪತಿತ್ವೇನ ಮಾಡಿಬಿಟ್ರೆ ಸರಿ ಹೋಯ್ತು. ಟೀಕಾರಾಯರು ಹಾಗೆ ಶ್ರೀಹಪತ್ತೆ ಅಂತ ಶುರು ಮಾಡಿಬಿಡ್ತಾರೆ. ಶ್ರೀಹಪತ್ತೆ, ಶ್ರೀಗೂ ನಮಸ್ಕಾರ, ಲಕ್ಷ್ಮೀಪತಿಗೂ ನಮಸ್ಕಾರ ಅಲ್ಲ, ಲಕ್ಷ್ಮೀಪತಿಗೆ ನಮಸ್ಕಾರ. ಲಕ್ಷ್ಮೀಪತಿ ನಮಸ್ಕಾರ ಅಂತ ಹೇಳಿದ ತಕ್ಷಣ ಯಾರಿಗೆ ನಮಸ್ಕಾರ ಆಯಿತು, ಮಹಾಲಕ್ಷ್ಮಿಗಾಯಿತು, ನಾರಾಯಣನಿಗೂ ಆಗಿಬಿಡ್ತು. ಆದರೆ ಪ್ರಧಾನ ಯಾರಿಗಾಯಿತು, ನಾರಾಯಣನಿಗೆ. ಅಪ್ರಧಾನ ಯಾರಿಗಾಯಿತು, ಮಹಾಲಕ್ಷ್ಮಿಗೆ. ಆ ರೀತಿ ಮಾಡಿದರೆ ಲಕ್ಷ್ಮೀ ದೇವಿ ಸಂತೋಷ ಪಡ್ತಾರೆ ಹೊರತು ಪ್ರತ್ಯೇಕ ನಮಸ್ಕಾರ ಮಾಡಿ ಸಂತೋಷ ಪಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಆಚಾರ್ಯ ಕೋಟ್ ಮಾಡ್ತಾರೆ ಗೀತಾಭಾಷ್ಯ ತಾತ್ಪರ್ಯಗಳಲ್ಲೆಲ್ಲ, ಉಪಾಸಿತ ಶಪೇ ದೇಶ, ಯಾರು ಲಕ್ಷ್ಮೀ ದೇವಿಯನ್ನು ಪ್ರತ್ಯೇಕ ಉಪಾಸನೆ ಮಾಡ್ತಾರೋ, ಕ್ಲೇಶೋ ಅಧಿಕತರಷ್ಟೇ ಸಾಂ ಪೃಥಕ್ ಶ್ರೇಯಂ ಉಪಾಸತ. ಎರಡು ರೀತಿ ಉಪಯೋಗ, ಲಕ್ಷ್ಮೀ ದೇವಿ ಪ್ರತ್ಯೇಕ ನಮಸ್ಕಾರ, ಪ್ರತ್ಯೇಕ ಪೂಜಾದಿಗಳನ್ನ ಯಾರು ಮಾಡ್ತಾರೋ ಅವರಿಗೆ ಒಳ್ಳೇದಾಗೋದಿಲ್ಲ, ಅಲ್ಲ ಭಾರಿ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಲಕ್ಷ್ಮೀ ಪೂಜೆಯನ್ನು ಬಿಡಾಗಿಲ್ಲ, ಪ್ರತ್ಯೇಕ ಮಾಡಾಗಿಲ್ಲ. ಅದಕ್ಕೆ ಹೇಗೆ ಮಾಡಬೇಕಾದ್ರೆ ಹೀಗೆ ಮಾಡಬೇಕು ಅಂತಾರೆ. ಕಮಲಾಲಯ, ಕಮಲಾಪತಿ ಅಂತ ಪದ ಉಪಯೋಗ, ಲಕ್ಷ್ಮೀಪತಿ, ಶ್ರೀಪತಿ ಹಾಗೇನೆ ಕರಿಬೇಕು. ಇಂದಿರಾಪತಿ ಮಾನಮ್ಯ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ. ಆ ರೀತಿ ಹೊರತು ಬೇರೆ ಅಲ್ಲ. ಏಳನೇ ಅಧ್ಯಾಯದಲ್ಲಿ ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಲಕ್ಷ್ಮೀ ಮಹಿಮೆ ಹೇಳಿಬಿಟ್ಟು ಲಕ್ಷ್ಮೀ ದೇವಿ ಕೂಡ ನಿಜವಾಗಲೂ ಅಂತ ಸಾಮರ್ಥ್ಯ ಹೊಂದಿರೋದು ಯಾರಿಂದ, ಪರಮಾತ್ಮನ ಕೃಪಾ ಕಟಾಕ್ಷದಿಂದ. ಈ ರೀತಿ ಸ್ತೋತ್ರ ಮಾಡಿದರೆ ಲಕ್ಷ್ಮೀದೇವಿ ಕರೆ ನಿಜವಾದ ಸ್ತೋತ್ರ ಅದು. ಇಲ್ಲದೆ ಹೋದರೆ ಆ ಸ್ತೋತ್ರ ಉದ್ಧಾರವಾಗೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಕಮಲಾಲಯ ಅಂತ ಹೇಳಿದರು. ಈಗ ಅದ್ವೈತಗಳ ಮೇನ್ ಕಾನ್ಸೆಪ್ಟ್ ಏನೋಂಬುದನ್ನು ಹೇಳಿ ಉಳಿದ ವಿಷಯ ನಾಳೆ ನೋಡೋಣ. ಜೀವ ಬ್ರಹ್ಮ ಒಂದೇ, ಜೀವ ಆತ್ಮ ಅಂದರೆ ಒಂದೇ, ಜೀವನೂ ಆತ್ಮ, ಪರಮಾತ್ಮನೂ ಆತ್ಮ, ಆತ್ಮ ಒಂದೇ ಅಂತ ಅವ್ರ ವಾದ. ಆತ್ಮ ಒಂದೇ ಆಗಿದ್ದರೆ ಇಷ್ಟೆಲ್ಲ ಆತ್ಮಗಳು ಎಲ್ಲಿವೆ ಇಲ್ಲ ಅಂತ ನಮ್ಮ ಪ್ರಶ್ನೆ. ಈಗ ಇಷ್ಟೆಲ್ಲ ಅವೆಲ್ಲ ಕೂತಿದ್ದೇವಲ್ಲ, ಇಷ್ಟು ಆತ್ಮನೇ ಸಾಕು ಅದ್ವೈತ ಹೋಗ್ಲಿಕ್ಕೆ. ಇಬ್ಬರು ಕೂತರು ಅದ್ವೈತ ಹೋಗಿಬಿಡುತ್ತೆ, ಬುಂಬಂದನ ಕೊಡಬೇಕಾಗಿಲ್ಲ. ಅದ್ವೈತ ಹೋಗ್ಬೇಕಾದ ಅದ್ವೈತ ಅಂದರೆ ಒಂದು, ಮೋರ್ ದೆನ್ ಒಂದ್ ಅಂದರೆ ಅದ್ವೈತ ಹೋಯಿತು. ಯಾಕೆ ಹೀಗಾಯಿತು ಅಂದರೆ ಉಪಾಧಿಯಿಂದ ಹಾಗಾಗುತ್ತೆ ಅಂತ ಹೇಳಿದೆ. ಒಂದು ಉಪಾಧಿ ಇದೆ, ಒಂದು ಕಂಡೀಷನ್ ಇದೆ, ಒಂದು ಏನೋ ಕಾರಣ ಇದೆ ಅಂತ ಅರ್ಥ. ಒಂದು ಕಾರಣದಿಂದಾಗಿ ಆತ್ಮ ಏನಾಗಿಬಿಡ್ತಾನೆ, ಡಿವೈಡ್ ಆಗಿಬಿಡ್ತಾನೆ. ಡಿವೈಡ್ ಆದಾಗ ಪರಮಾತ್ಮ ಪರಮಾತ್ಮ ನಾವೆಲ್ಲ ಜೀವಾತ್ಮರು ಆಗಿಬಿಡುತ್ತೇವೆ. ಉಪಾಧಿ ಬಂದು ಹಾಗೆ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಆಗ ನಾವು ಪ್ರಶ್ನೆ ಮಾಡ್ತೇವೆ, ಪರಮಾತ್ಮನ ಕಟ್ ಮಾಡೋ ಉಪಾಧಿ ಯಾವುದಪ್ಪ ಅದು? ಯಾರನ್ನ ಕಟ್ ಆಕಾಶ ಕಟ್ ಮಾಡೋ ವೆಪನ್ ಇದೆಯಾ? ಗೊತ್ತಾಯ್ತಿಲ್ಲ. ಪರಮಾತ್ಮ ಎಂಥವನು ಆಕಾಶಕ್ಕಿಂತ ದೊಡ್ಡವನು. ಆ ಉಪಾಧಿ ಹೇಗೆ ಅವನು ಬೇರ್ಪಾಡು, ಜೀವಾತ್ಮ ಪರಮಾತ್ಮ ಅಂತ ಹೇಗೆ ಮಾಡಿಬಿಡುತ್ತೆ ಅಂತ ಕೇಳಿದರೆ ಅಜ್ಞಾನ ಅಂತ ಹೇಳಿಬಿಡ್ತಾನೆ. ಉಪಾಧಿಯಿಂದಾಗಿ ಅಜ್ಞಾನ ಬರುತ್ತೆ ಅಂತ ಕೇಳ್ತಾರೆ. ಉಪಾಧಿಯಿಂದ ಅಜ್ಞಾನ ಬರುತ್ತೆ, ಅಜ್ಞಾನ ಬಂದಷ್ಟು ಏನಾಯಿತು, ಬ್ರಹ್ಮ ಹಾಗೆ ಉಳ್ಕೊಂಡ್ಬಿಡ್ತಾರೆ, ಜೀವರೆಲ್ಲ ಅಜ್ಞಾನಿಗಳಾಗಿಬಿಡ್ತಾನೆ. ಈ ಮಾತು ಮುಂದಿಟ್ಟಾಗ ನಾವು ಅಟ್ಯಾಕ್ ಮಾಡಬೇಕೀಗ ಅವರನ್ನು ನೋಡೋದಕ್ಕೆ. ಇದೆಲ್ಲ ಒಪ್ಕೊಂಡಾಗಿಬಿಟ್ಟು ಎಷ್ಟೋ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ವಾದಗಳನ್ನು. ಅಲ್ಲಯ್ಯ, ಯಾರನ್ನ ಅಜ್ಞಾನ ಬರುತ್ತೆ ಅದರಿಂದ ಪರಮಾತ್ಮ ಬೇರೆ ಎರಡು ಭಾಗ ಆಗ್ತಾನೆ ಅಂತ ಹೇಳ್ತೀರಲ್ಲ, ಈ ಅಜ್ಞಾನ ಯಾರಿಗೆ ಬರುತ್ತೆ ಅಂತ ಹೇಳ್ತಿದ್ರೆ ಗೊತ್ತಾ ನೀವೀಗ? ನಮಗ್ಯಾರೋ ಬರುತ್ತೆ ಅಂದರೆ ಓಕೆ. ಅಜ್ಞತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ, ಸರ್ವಜ್ಞನಿಗೆ ಅಜ್ಞಾನವ ಇಲ್ಲಿಂದ ಶುರುವಾಗ್ತದೆ. ಸರ್ವಜ್ಞನಿಗೆ ಅಜ್ಞಾನ, ನಮಗೆಲ್ಲ ಅಜ್ಞಾನ ಒಪ್ಪಿಕೊಂಡು ಏನೂ ಬಾಧಕ ಇಲ್ಲ. ಯಾತಕ್ಕೆ? ನಮ್ಮ ಅಜ್ಞಾನನೇ ಜಾಸ್ತಿ ಇರೋದಾದ್ರಿಂದ ಯೋಚನೆ ಇಲ್ಲ. ಪರಮಾತ್ಮನಲ್ಲಿ ಜ್ಞಾನ ಜಾಸ್ತಿ ಇದೆಯಲ್ಲ, ಏನಿದೆ? ಬರೀ ಜ್ಞಾನನೇ ಇರೋದು ಪರಮಾತ್ಮನಲ್ಲಿ. ಜ್ಞಾನ ಜಾಸ್ತಿ ಅಲ್ಲ, ಬರೀ ಜ್ಞಾನ ಇದೆ. ಅಂತ ಬರೀ ಜ್ಞಾನ ಇರೋನಿಗೆ ಅಜ್ಞಾನ ಹೇಳಿಬಿಟ್ರೆ ಹೇಗೆ ಸಾಧ್ಯ? ಅಜ್ಞತ ಅಖಿಲ ಸಂವೇತ್ತು ಘಟತೆ ನಕುತಶ್ಚನ, ಯಾವ ಕಾರಣಕ್ಕೂ ಕೂಡ ಸರ್ವಜ್ಞನಿಗೆ ಅಜ್ಞಾನ ಕೂಡ ಚಾನ್ಸ್ ಇಲ್ಲ. ಆದ್ರಿಂದಾಗೇನೆ ನೀವು ತಪ್ಪು ಹೇಳ್ತಾ ಇದ್ದೀರಿ ಅಂತೇಳಿ ಅಲ್ಲಿಂದ ಶುರು ಮಾಡ್ತಾರೆ. ಅವ್ರು ಬಿಡ್ತಾರೆ, ಅದಕ್ಕೆ ಅಜ್ಞಾನ ಬರೋಕ್ಕೆ ಟ್ರೈ ಮಾಡ್ತೀವಿ, ಹೇಗೆ ಬರುತ್ತೆ ನೋಡಿ ಶುರು ಮಾಡ್ತಾರೆ. ಅದು ಉಪಾಧಿ ಅಂತ ಒಂದಿದೆ, ಬಂದ ತಕ್ಷಣ ಅಜ್ಞಾನ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಉಪಾಧಿ ಅಂದ್ರೆ ಏನಪ್ಪ ಅಂತ ಕೇಳ್ತೇವೆ. ಉಪಾಧಿ ಅಂದ್ರೇನು, ಅಜ್ಞಾನ ಅಂದ್ರೇನು? ಆತ್ಮ ಉಪಾಧಿ ಅಜ್ಞಾನ, ಆತ್ಮ ಅಜ್ಞಾನ ಉಪಾಧಿ, ಈ ಮೂರನ್ನ ಹೇಗೆ ಅಪ್ಲೈ ತೋರಿಸ್ತೀರಿ ಅಂತ ಕೇಳೋಕ್ಕೆ ಶುರು ಮಾಡ್ತೀವಿ ನಾವೀಗ. ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ, ಫಜೀತಿ ಆಗಿಬಿಡುತ್ತೆ. ಆಯ್ತಾ, ಪೂರ್ತಿ ಬ್ಲಾಸ್ಟ್ ಮಾಡ್ತಾ ಹೋಗ್ತಾರೆ, ಏನು ಕಾರಣ ಕೊಟ್ಟರು ಕೂಡ ಸರಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡವರಿಗೆ ಎಂದೆಂದು ಕೂಡ ಏನು ಬರೋದಿಲ್ಲ, ಅದ್ವೈತಾದಿಗಳ ಬಗ್ಗೆ ಸರಿ ಇರಬಹುದು ಅಂತ ಯೋಚನೆ ಕೂಡ ಬರೋ ಚಾನ್ಸ್ ಇಲ್ಲ. ನಿಮ್ಮಲ್ಲಿ ಒಂದು ವಾದ ಇದೆ, ಎಷ್ಟೋ ಜನರು ಅವರು ಒಂದು ಕಾರಣ ಇಟ್ಕೊಂಡು ಮಾತಾಡ್ತಾರೆ ಪಾಪ ಅಂತ ಹೇಳೋದುಂಟು, ಅವರು ಒಂದು ಕಾರಣ ಇಟ್ಕೊಂಡು ಮಾತಾಡ್ತಾರೆ ಅಂತ ಹೇಳೋ ಪದ್ಧತಿ ಇರುತ್ತೆ. ಇದು ಓದ್ದಾಗ ಏನಾಗುತ್ತಾಗ, ಅವರ ಕಾರಣ ಎಂಥ ಕಾರಣ ಅದು? ಇನ್ವ್ಯಾಲಿಡ್ ಕಾರಣ, ಆದ್ದರಿಂದ ಅದು ಒಪ್ಪೋ ಚಾನ್ಸ್ ಇರೋದಿಲ್ಲ ಅಂತೇಳಿ ಖಂಡನ ಅಂತ ಕರೋದು. ಉಪಾಧಿ ಖಂಡನ, ಕಾನ್ಸೆಪ್ಟ್ ಆಫ್ ಉಪಾಧಿಯನ್ನು ರೆಫ್ಯೂಟ್ ಮಾಡೋದು ಅಂತ ಅರ್ಥ. ಕಾನ್ಸೆಪ್ಟ್ ಆಫ್ ಮಾಯಾವಾದ ರಿಪೀಟ್ ಮಾಡಿದ್ರೆ ಮಾಯಾವಾದ ಖಂಡನ, ಮಿಥ್ಯಾತ್ವ ಅನುಮಾನ ಖಂಡನ ಮಾಡಿದಾಗ ಅದು ಮಿಥ್ಯಾತ್ವ ಅನುಮಾನ ಖಂಡನ. ಮೂರು ಒಂದು ಯೂನಿಟ್ ಇದು ಸ್ವಾಮಿ. ಆ್ಯಕ್ಚುಲಿ ಅದು ಮೂರು ದಿವಸ ಬೇಕು ಅದಕ್ಕೆ, ಎರಡು ದಿವಸದಲ್ಲಿ ಮುಗಿಸೋಣ. ಒಂದು ಸಿದ್ಧಿದ್ದೇವೆ ಈಗಾಗ ನಾವೀಗ, ಇದು ಲಿಮಿಟೆಡ್ ಓವರ್ ಮ್ಯಾಚ್ ಇದ್ದಾಗ 37-37 ಮುಗಿಸಲೇಬೇಕಾದ್ರಿಂದ ಹೆಚ್ಚು ರಿಸ್ಕ್ ಒಳಗೆ ಬರೋದಿಲ್ಲ. ಆದ್ದರಿಂದ ನಾಳೆ ನಾಡಿದ್ದು ಎರಡು ಒಟ್ಟಾಗಿ ಮೂರು ಕಾನ್ಸೆಪ್ಟ್ ಏನಿದೆ, ಪ್ರತ್ಯೇಕ ಗ್ರಂಥದಲ್ಲಿ ಆಚಾರ್ಯ ಹೇಗೆ ಬರೀತಾರೆ, ಅದನ್ನು ಏನೇನು ಡಿಫೆಕ್ಟ್ಸ್ ತೋರಿಸ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಂದೂ ನಮಗೆ ಆ ಕಡೆ ಮನಸ್ಸು ಹೋಗೋದೇ ಇಲ್ಲ, ಬೇರೆ ಮತ ಸರಿ ಇರ್ಬೋದು ಅನಿಸೋದೇ ಇಲ್ಲ, ಆ ರೀತಿ ಮಾಡ್ತಾರೆ. ಆದರೆ ಓದಿದಾಗ ಯಾತಕ್ಕೆ ಬೈತಾರೆ ಅಂತ ಕಾರಣ ಗೊತ್ತಾಗುತ್ತೆ. ಯಾತಕ್ಕೆ ಖಂಡನೆ ಮಾಡ್ತಾರೆ, ಸುಮ್ಮನೆ ಅವ್ರ ಪಾಡಿಯವರು ನಮ್ಮ ಪಾಡಿ ನಾವು ಯಾಕಿರಬಾರ್ದು ಅಂತ ಕೇಳಿದರೆ, ಭ್ರಷ್ಟಾಚಾರ ಬಂದರೆ ಭ್ರಷ್ಟಾಚಾರ ಇರೋದು, ಜೊತೆಗೆ ಹಾಗೆ ಅಡ್ಜಸ್ಟ್ ಮಾಡೋದು, ಈರುಳ್ಳಿ ತಿಂತಾರೆ ಏಕಾಸಿನ ಮಾಡ್ತಾನೆ ಯಾಕೆ ಬೈತೀರಿ ಅಂತ ಕೇಳಿದರೆ ಆಗೋ ಹಾಗೆ ಎರಡು ಮಾಡೋಕ್ಕಾಗೋದಿಲ್ಲ. ಎರಡು ಮಾಡಿದ್ರೆ ಏನಾಗುತ್ತೆ, ಆ ದುರಾಚಾರ್ಯ ಇಷ್ಟು ಸೇರ್ತಾನೆ ಹೊರತು ಯಾರಲ್ಲೂ ಸೇರೋದಿಲ್ಲ, ಸದಾಚಾರ ಇಷ್ಟು ಸೇರೋದಿಲ್ಲ. ಆ ದೃಷ್ಟಿಯಲ್ಲಿ ಏಕಾಸಿ ಫಲಾರ ಮಾಡ್ತಾರೆ, ಊಟನೇ ಮಾಡೋದಿಲ್ಲ. ಏನು ಫಲಾರ, ಈರುಳ್ಳಿ ಉಪ್ಪಿಟ್ಟು. ಆದರೂ ಊಟ ಮಾಡಿದ್ರೆ ವಾಸಿ ಆಗ್ತಿತ್ತು, ಹೌದಲ್ಲ? ಅದು ಈರುಳ್ಳಿ ಉಪ್ಪಿಟ್ಟು ಏಕಾಸಿ ಫಲಾರ. ಹೀಗಾಗಿ ವೇದ ಒಪ್ತಾರೆ, ತಮಾಷೆ, ವೇದ ಒಪ್ತಾರೆ. ಆದರೆ ದೇವರು ಸರ್ವಜ್ಞ ಅಂತ ಒಪ್ಪೋದಿಲ್ಲ. ಎಷ್ಟು ಪದಿತ ಆಯ್ತು ಈಗ, ವೇದ ಒಪ್ಪೋದಿಲ್ಲ ಅಂದರೆ ಆ ವಿಚಾರ ಬೇರೆ, ಆ ಪಾಖಂಡಿಗಳಾಗಿಬಿಡ್ತಾರೆ. ಆದರೆ ಏಕಾಸಿ ಮಾಡ್ತಾರೆ, ಬಿಡೋದಿಲ್ಲ. ಯಾಜ ರೂಲ್ ಆಗಬೇಕು ಅವರಿಗೆ. ಇದು ಮೂರು ದಿವಸ ಬರೀ ಈರುಳ್ಳಿ ಬೆಲೆ ಬರ್ತಿರೋದು ಈಗ ಫ್ರಂಟ್ ಲೈನಲ್ಲಿ ಬರ್ತಿರೋದು ಯಾವುದು, ಬರೀ ಈರುಳ್ಳಿ ಬೆಲೆ ಬಗ್ಗೆ ಬಾ ಡಿಸ್ಕಷನ್. ಅದಾಗಬಾರ್ದು, ಅದನ್ನು ನಾಳೆ ಏನಂತ ನೋಡೋಣ ಅಂತ ಹೇಳ್ತಾ, ಇವತ್ತು ಸಾಯಂಕಾಲ ಸರಿಯಾಗಿ 6:30 ಮಹಾಭಾರತಾಸ್ತ್ರಡೆ ಮುಂದುವರಿಯುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಯಾವ ಪುಸ್ತಕ ಇದೆ? ಇದೆ ಹತ್ತು, ಒಬ್ರು ಕೇಳಿದ್ದಾರೆ, ಹತ್ತು ಕೇಳಿದ್ದಾರೆ.